ಅಸ್ತ್ರವಿದ್ಯೆ ಕಲಿಬಹುದು, ಪ್ರಯೋಗ ಮಾಡಬಾರದು. ಎಷ್ಟು ಇಂಪಾರ್ಟೆಂಟ್ ನೋಡಿ, ಪ್ರಯೋಗ ಮಾಡಬಾರದು, ಕಲಿಬಹುದು, ಹೇಳ್ಕೊಡಬಹುದು ಇನ್ನೊಬ್ಬರಿಗೆ. ತಾನು ಪ್ರಾಕ್ಟೀಸ್ ಮಾಡಾಗಿಲ್ಲ, ಇದು ನಿಯಮ ಇದು. ಆದ್ದರಿಂದ ನಾನು ಕಲಿಬಹುದು, ಇನ್ನೊಬ್ಬರಿಗೆ ಹೇಳಾಗಿಲ್ಲ, ಆದ್ದರಿಂದ ಇನ್ನೊಬ್ಬರಿಗೆ ಹೇಳಬಹುದು. ನಾನು ಉಪಯೋಗಿಸಾಗಿಲ್ಲ, ಆದ್ದರಿಂದ ನಾನು ಇವನ ಮೇಲೆ ನೇರ ಆಕ್ಷನ್ ತಗೊಳ್ಳೋದಿಲ್ಲ. ನಾನು ಶಿಷ್ಯನ ಸಂಪಾದನೆ ಮಾಡ್ತೇನೆ, ಕ್ಷತ್ರಿಯರನ್ನ ಸಂಪಾದನೆ ಮಾಡ್ತೇನೆ, ಅವ್ರನ್ನ ಚೆನ್ನಾಗಿ ಟ್ರೈನ್ ಅಪ್ ಮಾಡ್ತೇನೆ, ಅವ್ರ ಕೈ ನಡೆಸ್ತೇನೆ ಅಂತ ಸಂಕಲ್ಪ ಮಾಡಿ ಹೊರಟ್ರಂತೆ. ಆ ಕಾಲದಲ್ಲಿ ಧರ್ಮ ಬಿಡಬಾರದು ಅಂತ ಎಚ್ಚರ ಇದೆ, ಧರ್ಮ ಬಿಡಬಾರದು ಅಂತ ಎಚ್ಚರ ಇದೆ, ಆದರೆ ಸೇಡ್ ತಿರಿಸಿಕೊಳ್ಬೇಕು ಅಂತಕ್ಕಂತಹ ಒಂದು ಹಠ ಇದ್ದೇ ಇದೆ. ಎರಡರ ಸಮೇತ ಅವರು ಎಲ್ಲಿ ಹೋಗ್ತಾರೆ, ಮುಂದೇನು ಮಾಡ್ತಾರೆ ಎಂಬುದು ಬಹಳ ಆಶ್ಚರ್ಯದ ಸಂಗತಿ. ನಾಳೆ ದಿವಸ ಮುಂದೆ ಪಾಂಡವ ಕೌರವರ ಶಸ್ತ್ರಾಭ್ಯಾಸದ ಪ್ರಸಂಗ, ಭೀಮಸೇನ ಶಸ್ತ್ರಾಭ್ಯಾಸ ಮಾಡಿದರು ಅಂತ ತಲೆಯಲ್ಲಿ ಬಂದಿರುತ್ತೆ. ಯೋಚನೆ ಮಾಡಕ್ಕೆ ಹೋಗಬೇಡಿ, ಉತ್ತರ ಎಲ್ಲ ಕೊಡ್ತಾರೆ. ಅರ್ಜುನ ಹೇಗೆ ಓದ್ತಾನೆ, ಏಕಲವ್ಯನ ಕಥೆ, ಕರ್ಣನ ಕಥೆ ಎಲ್ಲ ಬರುತ್ತೆ ನಾಳೆ. ತುಂಬಾ ಜನಕ್ಕೆ ಸಂಶಯ ಇರುತ್ತೆ, ಅದೆಲ್ಲವನ್ನು ಕೂಡ ನಾಳೆ ಸಕಾಲಕ್ಕೆ ಮುಂದುವರೆಸೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಶ್ರೀಕೃಷ್ಣಾರ್ಪಣ ಮಸ್ತು ಅಂತ ಹೇಳಿ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ. ಯೋಂತಃ ಪ್ರವಿಶ್ಯ ಮಮ ವಾಚ ವಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವದಾದೀನ್ ಪ್ರಾಣಾನ್ ನಮೋ ಭಗವತೇ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿ ದೇವತಾನಾಂ ಶ್ರಿಯೋಪಿ ಚ ದಾನಸ್ಫೂರ್ತಿಃ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಮದಾನಂದತೀರ್ಥೇಂದುರ್ನೋ ಹೃದಂಬರೇ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋ ರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೋ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದೀಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿ ಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಪರಮ ಪವಿತ್ರವಾದ ಶ್ರೀಮನ್ ಮಹಾಭಾರತದಲ್ಲಿ ಹೇಗೆ ಪಾಂಡವರು ಹಸ್ತಿನಾಪುರವನ್ನು ಪ್ರವೇಶ ಮಾಡಿದ್ದಾರೆ, ಅಲ್ಲಿ ದುರ್ಯೋಧನಾದಿಗಳು ಪಾಂಡವರನ್ನು ಎಷ್ಟು ದ್ವೇಷ ಮಾಡ್ತಾ ಇದ್ದಾರೆ, ಅದರಲ್ಲೂ ಭೀಮಸೇನ ಮೇಲೆ ದುರ್ಯೋಧನಾದಿಗಳಿಗೆ ಅತಿ ಹೆಚ್ಚು ದ್ವೇಷ ಭಾವನೆ ಬಂತು. ಇದು ತುಂಬ ಗಮನಿಸಬೇಕು ಆ ಮಾತನ್ನು. ದುರ್ಯೋಧನನಿಗೆ ಭೀಮಸೇನ ಮೇಲೆ ಅತ್ಯಂತ ಹೆಚ್ಚು ದ್ವೇಷ. ಅದಕ್ಕೇನು ಕಾರಣ ಅಂದರೆ, ದುರ್ಯೋಧನ ಕಲಿ, ಭೀಮಸೇನ ವಾಯು. ಕಲಿಗೆ ವಾಯುದೇವನ ಕಂಡ್ರೆ ಆಗೋದೇ ಇಲ್ಲ, ಅದು ವಿಶೇಷ. ಅದು ಕಲಿಯೋದಲ್ಲೂ ಅಷ್ಟೇನೆ, ಮಾಧ್ವರನ ಕಂಡ್ರೆ ಜನಕ್ಕೆ ಆಗೋದೇ ಇಲ್ಲ, ಅದು ಭಾರಿ ಆಶ್ಚರ್ಯ. ಮಾಧ್ವರಿಗೆ ಆಗೋದಿಲ್ಲ, ಇನ್ನೂ ಆಶ್ಚರ್ಯ ಅಂತ ಕೇಳಿದ್ರೆ ಉಳಿದವರಿಗಲ್ಲ. ಮಾಧ್ವರ ಕಂಡ್ರೆ ಮಾಧ್ವರಿಗೆ ಭಾರಿ ದ್ವೇಷ. ಕಲಿಯ ಪ್ರವೃತ್ತಿನೇ ಹಾಗೆ, ವಾಯುದೇವರ ದ್ವೇಷ ಅತ್ಯಂತ ಖಚಿತವಾದದ್ದು. ವಿಷ್ಣು ಭಕ್ತನಾಗಿದ್ದರೂ ಕೂಡ ವಾಯುದೇವರ ದ್ವೇಷ ಮಾಡಿದರೆ ಅವನು ಸಾತ್ವಿಕ ಅಲ್ಲ ಅಂತಾನೆ ಅರ್ಥ. ಅಸ್ಮಿನ್ ಅಸ್ಮದ್ ಗುರುಣಾಂ ಹರಿಚರಣ ಚಿರಧ್ಯಾನ ಸನ್ಮಂಗಲಾನಾಂ ಯುಷ್ಮಾಕಂ ಪಾರ್ಶ್ವಭೂಮಿಂ ಧೃತ ರಣರಣಿಕಃ ಸ್ವರ್ಗಿ ಸೇವ್ಯಾಂ ಪ್ರಪನ್ನಃ ಯಸ್ತೂದಾಸ್ತೆ ಸ ಆಸ್ತೆ ಅಧಿಭವ ವಸುಲಭ ಕ್ಲೇಶ ನಿರ್ಮೋಕಮಸ್ತ ಪ್ರಾಯಾನಂದಂ ಕಥಂಚಿನ್ನ ವಸತಿ ಸತತಂ ಪಂಚಕಷ್ಟೇ ಅತಿಕಷ್ಟೇ. ವಾಯುಸ್ತುತಿಯ ಶ್ಲೋಕ. ವಾಯುದೇವರಲ್ಲಿ ದ್ವೇಷ ಮಾಡಿದ್ರೆ ಅಲ್ಲ, ಉದಾಸೀನ ಮಾಡಿದ್ರೂ ಸಾಕು ಅವನಿಗೆ ಸದ್ಗತಿ ಆಗೋದಿಲ್ಲ ಅಂತ ಹೇಳಿದ. ದ್ವೇಷ, ಭಕ್ತಿ, ಔದಾಸೀನ್ಯ ಮೂರು. ಅದರಲ್ಲಿ ಭಕ್ತಿ ಮಾಡಿದರೆ ಮಾತ್ರ ಮುಕ್ತಿಯೋಗ್ಯನಾಗ್ತಾನೆ, ಉಳಿದೆರಡರಿಂದ ಎಂದೂ ಸದ್ಗತಿ ಆಗೋದೇ ಇಲ್ಲ. ಈ ಕಡೆಗೆ ಇವತ್ತು ಆಚಾರ್ಯರಂತ ಗ್ರಂಥ ಬರೆದವರು ಯಾರಿದ್ದಾರೆ, ಅವರಂತೆ ತತ್ವಪ್ರಸಾರ ಮಾಡಿದವರು ಯಾರಿದ್ದಾರೆ, ಅವರಂತೆ ಹರಿಭಕ್ತಿಯನ್ನು ಯಾರು ಉಪದೇಶ ಮಾಡಿದ್ದಾರೆ, ಅವರಂತೆ ಸಮಾಜದ ಎಲ್ಲ ಜನಗಳಿಗೂ ಕೂಡ ತಾರಕವಾದ ಸಂದೇಶ ಕೊಟ್ಟವರು ಯಾರು? ಆದರೆ ಅವರ ಮೇಲೆ ದ್ವೇಷ, ಆಶ್ಚರ್ಯ ಅಂತ ಕೇಳಿ. ಅದು ಮಾರಕವಾದ ಸಿದ್ಧಾಂತವನ್ನು ಕೊಟ್ಟ ಜನರ ಮೇಲೆ ಆರಾಧನೆ ಮಾಡೋ ಪ್ರವೃತ್ತಿ ಬಂದಿದೆ. ಆದರೆ ಇವತ್ತು ಶ್ರೀಮದ್ ಆಚಾರ್ಯರು, ಜಯತೀರ್ಥರು, ರಾಯರು ಇವತ್ತು ಎಂಥೆಂಥ ಮಹಾನುಭಾವರಿದ್ದಾರೆ ನಮ್ಮಲ್ಲಿ. ಇಷ್ಟಾದರೂ ಕೂಡ ಇವತ್ತು ಮಧ್ವ ಸಿದ್ಧಾಂತದ ಪ್ರಸಾರ ತುಂಬ ಕಡಿಮೆ ಇದೆ, ಮಾಧ್ವರಿಗೆ ಗೊತ್ತಿಲ್ಲದಷ್ಟು ಕಡಿಮೆ ಇದೆ ಅಂತ ಕೇಳಿದರೆ ನಿಜವಾದ ಅರ್ಥದಲ್ಲಿ ದೊಡ್ಡ ಲೋಪ ಇದು. ಇದಕ್ಕೆ ಕಾರಣ ಕಲಿಯ ಪ್ರಭಾವವೇ ಹೇಗೆ. ಕಲಿಯುಗದಲ್ಲಿ ತಪ್ಪಿಗೆ ಭಾರಿ ಪ್ರಾಶಸ್ತ್ಯ, ಅದು ತಪ್ಪು ಮಾಡಿ ಎತ್ತಿಬಿಡ್ತಾರೆ ಮೇಲಕ್ಕೆ, ವೈಭವೀಕರಣವನ್ನು ಮಾಡ್ತಾರೆ. ಸರಿ ಮಾಡಿಬಿಡಿ, ಯಾರಿಗೆ ಬುದ್ಧಿ ಇಲ್ಲ ಯಾಕೆ ಸರಿ ಮಾಡಬೇಕಾಗಿತ್ತು ಅಂತ ಕೇಳ್ತಾರೆ. ಇದು ಆಶ್ಚರ್ಯ. ತಪ್ಪು ಮಾಡಿದರೆ ಭಾರಿ ಮುಂದುವರೆದವನಂತ ಹೆಸರು, ತಪ್ಪು ಮಾಡಿಬಿಟ್ಟು ಭಾರಿ ಫಾರ್ವರ್ಡ್ ಇದ್ದಾನೆ, ಭಾರಿ ಅತ್ಯಾಧುನಿಕ ಮನುಷ್ಯ ಅಂತ ಹೇಳಿ ಇದನ್ನ ಬೆಳಿಗ್ಗೆ ಬೆಡ್ಗಾಗಿ ಕುಡಿತಾರಾ? ಕುಡಿತಾ? ಓ, ಫಾರ್ವರ್ಡ್ ಮನುಷ್ಯ, ತೀರ್ಥದವರು ತಗೊಳ್ಳೋದಿಲ್ವಾ? ಯಾವ ಕಾಲದಂದ್ರೆ ನೀವು ಅಂತ ಕೇಳ್ತಾರೆ ಇಮಿಡಿಯೇಟ್. ಅದನ್ನ ಡಿಸ್ಕರೇಜ್ ಮಾಡ್ತಾರೆ. ಇದು ಆಶ್ಚರ್ಯ. ಧರ್ಮಾಚರಣೆಗೆ ಡಿಸ್ಕರೇಜ್ ಮಾಡ್ತಾರೆ, ಅಧರ್ಮಾಚರಣೆಗೆ ಒಂದು ಪ್ರೋತ್ಸಾಹ ಕೊಡ್ತಾರೆ. ಕಲಿಯುಗದ ನೇಚರ್. ಈ ದೃಷ್ಟಿಯಿಂದ ಶ್ರೀಮದ್ ಆಚಾರ್ಯರ ಹಿರಿಮೆ ಬಹಳ ಮುಖ್ಯ. ಮಹಾಭಾರತ ಕಥೆ ಕೇಳುತ್ತಿದ್ರೆ ಇಲ್ಲಿ ಶ್ರೀಮಧ್ವಾಚಾರ್ಯರ ದ್ವೇಷ ಇಲ್ಲಿ, ಭೀಮಸೇನರ ದ್ವೇಷ ಅಲ್ಲಿ ನಡೀತು. ಮೆಜಾರಿಟಿ ಯಾರಿಗಿತ್ತು? ಮತ್ತೆ ದುರ್ಯೋಧನಿಗಿತ್ತು, 1,000,000 ಸೈನ್ಯ ಇತ್ತು. ಈ ಮಾತು ಅರ್ಥ ಮಾಡಿಕೊಂಡ್ರೆ ದ್ಯಾವಾಲುಗಳ ಬಸುಮತಿಯ ಮೇಲಿನ್ನು ಅಸುರ ಜನರೇ ಬಹಳ, ವಶವಲ್ಲ ಕಲಿಯ ಬಾಧೆ. ಯಾವಾಗಲೂ ಸೃಷ್ಟಿಯಲ್ಲಿ ಪ್ರಪೋರ್ಷನ್ನು ತಾಮಸರದೇ ಜಾಸ್ತಿ ಆದ್ದರಿಂದ ಆ ರೀತಿ ಹರಿವಾಯುಗಳ ದ್ವೇಷಗಳಿರೋದು ಏನು ಆಶ್ಚರ್ಯವೇ ಅಲ್ಲ. ಆದರೆ ಭೀಮಸೇಂದ್ರ ಸಾಕ್ಷಾತ್ ಇದ್ದಿದ್ದಾದ್ರಿಂದ ಅವನೇನು ಮಾಡಲಿಕ್ಕೆ ಆಗ್ತಾ ಇಲ್ಲ. ವಿಶ್ವ ಪ್ರಯತ್ನವನ್ನು ಮಾಡದ, ಅಷ್ಟು ಪ್ರಯತ್ನಗಳೆಲ್ಲ ವ್ಯರ್ಥವಾಯಿತೆ ಹೊರತು ಎಂದು ದುರ್ಯೋಧನನಿಗೆ ಯಶಸ್ಸಿನ ಸೂಚನೆ ಕೂಡ ಸಿಗಲಿಲ್ಲ. ಭಾರಿ ದುಃಖವಾಯಿತು. ಇದನ್ನು ವಾದಿರಾಜ ಸ್ವಾಮಿಗಳು ಬರೀತಾರೆ, ದುರ್ಯೋಧನನಿಗೆ ಭೀಮಸೇನ ಏನೂ ಮಾಡಲಿಕ್ಕಾಗಲಿಲ್ಲ ಮಾತು ಅರ್ಥ ಮಾಡಿಕೊಂಡ್ರೆ, ಕಲಿ ಎಷ್ಟೇ ಪ್ರಬಲವಾಗಿದ್ದರೂ ಕೂಡ ಆಚಾರ್ಯರ ಸಿದ್ಧಾಂತವನ್ನು ಸರಿಯಾಗಿ ಅನುಷ್ಠಾನ ಮಾಡ್ತಾ ಇದ್ರೆ ಅವರ ಮೇಲೆ ಕಲಿ ಪ್ರಭಾವ ನಡೆಯೋದಿಲ್ಲ ಅನ್ನೋ ಮಾತನ್ನು ಹೇಳಿದ್ದಾರೆ. ಇದು ಬಹಳ ಮುಖ್ಯವಾದ ಮಾತು. ಆದ್ದರಿಂದಲೇ ನಾವು ಆಚಾರ್ಯ ಪವನೋಸ್ಮಾಕಂ, ಆಚಾರ್ಯಾನೀಚ ಭಾರತಿ, ದೇವೋ ನಾರಾಯಣ ಶ್ರೀಶೋ, ದೇವೀ ಮಂಗಲ ದೇವತಾ. ಆ ಮಾತನ್ನು ಸರಿಯಾಗಿ ಮಂತ್ರದಂತೆ ನಾವು ಉಪಯೋಗಿಸಿಕೊಂಡ್ರೆ ಅದು ವಾದಿರಾಜಸ್ವಾಮಿಗಳ ಮಾತು, ಯುಕ್ತಿಮಲ್ಲಿಕಾ ಗ್ರಂಥದಲ್ಲಿನ ಮಾತು. ಅದರಿಂದ ಕಲಿ ಎಷ್ಟು ದೂರ ಹೋಗ್ತಾನೆ, ಕಣ್ಣೆತ್ತಿ ನೋಡಲಿಕ್ಕಾಗೋದಿಲ್ಲ ಅಂತ ಹೇಳೋದಕ್ಕೆ ಸಾಕ್ಷಿಯದು. ಈ ರೀತಿ ಪಾಂಡವರು ವಿಶೇಷ ರೀತಿಯಲ್ಲಿ ಮಾಡಿದರು. ಕೊನೆಗೆ ದ್ರೋಣಾಚಾರ್ಯರ ಹತ್ತಿರ ಓದೋ ಪ್ರಸಂಗ ಬಂತು. ಅದು ಹೀಗೆ ಬಂತು, ಇನ್ನು ಪಾಂಡವರು ಬದಿರೆಯಲ್ಲಿದ್ದ ಕಾಲಕ್ಕೇನೆ ಇಲ್ಲಿ ವಿಶೇಷವಾದ ಒಂದು ರೀತಿ. ಅಶ್ವತ್ಥಾಮರ ಮೂಲಕವಾಗಿ ದ್ರೋಣರಿಗೂ ದುರ್ಯೋಧನಿಗೂ ಸಂಪರ್ಕ ಬೆಳೆಯುವ ಪ್ರಸಂಗ ಬಂದಾಗಾಯಿತು. ಅಶ್ವತ್ಥಾಮರ ಹಾಲಿನ ಪ್ರಸಂಗ ದ್ರೋಣಾಚಾರ್ಯರ ಜೀವನದ ಗತಿಯನ್ನೇ ಬದಲಿಸಿಬಿಡಿತು. ಶುದ್ಧ ಧರ್ಮಪ್ರಾಯಣರಾಗಿದ್ದ ಅವರು ಧರ್ಮಗಳ ಒಂದು ಹಂತವನ್ನು ತಪ್ಪಲೇಬೇಕಾದ ಪರಿಸ್ಥಿತಿ ಬಂತು. ಅಂದರೆ ಮಕ್ಕಳ ಮೇಲಿನ, ಮಗವನ ಮೇಲಿನ ಮೋಹ ಹಾಗೆ ಮಾಡ್ತಾ ಇದೆ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಅಭಿಮಾನವನ್ನು ಮನುಷ್ಯ ಬಿಡದೆ ಹೋದರೆ ಯಾವುದೋ ಕಾರಣಕ್ಕೆ ದಾರಿ ತಪ್ಪಿಡ್ತಾನೆ ಅಂತ ಹೇಳಿದ್ದಾರೆ. ಅವರು ಪರಿಸರಾಮರ ಹತ್ರ ಹೋಗಿದ್ದು ತಪ್ಪಲ್ಲ, ಶಾಸ್ತ್ರ ಓದಿದ್ದು ತಪ್ಪಲ್ಲ, ಅದಕ್ಕಿಂತ ಪುಣ್ಯ ಕೆಲಸವೇ ಇಲ್ಲ. ಆದರೆ ಮುಂದೆ ಅದು ಹೇಗೆ ಉಪಯೋಗ ಆಯ್ತಲ್ಲ, ಅಲ್ಲಿ ನಾವು ನೋಡುತ್ತೇವೆ. ಅವರು ದ್ರುಪದರಾಜನ ಹತ್ರ ಹೋದರು. ಆಮೇಲೆ ಒಂದು ಹಸು ಬೇಕಲ್ಲ ಅಂತ ಕೇಳೋದಕ್ಕೆ ಅಂತ ಹೋದ. ದ್ರುಪದರಾಜ ಅವಮಾನವನ್ನು ಮಾಡಿದ, ಅವರಿಗೆ ಮಾತು ಕೊಟ್ಟವನು ಅವನ ಗುರುತೇ ಇಲ್ಲ ಅಂತ ತಪ್ಪಿಸಿಬಿಟ್ಟ. ಇದು ದ್ರುಪದರಾಜ ಮಾಡಿದ ದೊಡ್ಡ ಒಂದು ದ್ರೋಹ. ಅದು ಇಲ್ಲಿ ಗಮನಿಸಬೇಕಾದ ದೊಡ್ಡ ಅಂಶ ಇದೆ. ದೇವರನ್ನು ನಂಬೋದಕ್ಕೂ ಜನಗಳನ್ನು ನಂಬೋದಕ್ಕೂ ಎಷ್ಟು ವ್ಯತ್ಯಾಸ ಇದೆ. ದ್ರುಪದರಾಜನನ್ನು ನಂಬಿ ದ್ರೋಣಾಚಾರ್ಯ ಹೋಗಿದ್ದಕ್ಕೆ ಏನಾಯ್ತು ಅವರಿಗೆ? ಅವಮಾನವಾಯಿತು. ಸನ್ಮಾನ ಅಲ್ಲ, ಅವಮಾನವಾಯಿತು. ಅದೇ ಕೃಷ್ಣನ ಹತ್ತಿರ ಕುಚೇರ ಹೋಗ್ತಾರೆ. ಎಂಥ ಆಶ್ಚರ್ಯ! ಅದೇ ಸನ್ನಿವೇಶ. ದ್ರುಪದರಾಜ ಕ್ಷತ್ರಿಯ, ಕೃಷ್ಣ ಕ್ಷತ್ರಿಯ, ಸುಧಾಮ ಬ್ರಾಹ್ಮಣ, ದ್ರೋಣಾಚಾರ್ಯರು ಬ್ರಾಹ್ಮಣರು. ಗುರುಗಳ ಜೊತೆ ಹತ್ರ ಓದಿದ್ದು ಅವರು ಹತ್ರ ಓದಿದ್ದೇನೆ. ಇವರು ಗುರುಪುತ್ರ, ಕೃಷ್ಣ ಗುರುಪುತ್ರನಲ್ಲ, ಇಷ್ಟೇ ವ್ಯತ್ಯಾಸ. ಅಂಥವರು ಕೃಷ್ಣನ ಬಳಿಗೆ ಕುಚೇಲ ಬಂದಾಗ ಕೃಷ್ಣ ನಡ್ಕೊಂಡ ರೀತಿ ನೋಡಿದವರಿಗೆ ಆಶ್ಚರ್ಯ ಆಗಿಬಿಡುತ್ತೆ. ದ್ರುಪರಾಜ ಹೊರಗೆ ನಿಲ್ಲಿಸಿಬಿಟ್ಟು ಅಲ್ಲೇ ಹೇಳಿ ಕಳಿಸಿಬಿಡ್ತಾನೆ, ಗೊತ್ತಿಲ್ಲ ಹೋಗು ಅಂತ ಹೇಳಿಬಿಟ್ಟು. ನನಗೆ ನೀನು ಸ್ನೇಹಿತನ? ನನಿರ್ಧನೋ ರಾಜಸಖೋ ಭವೇತ. ಒಬ್ಬ ದರಿದ್ರ ರಾಜನೇ ಸ್ನೇಹಿತನಾಗ್ತಾನ? ಎಷ್ಟು ದುರಹಂಕಾರ! ಅವನು ಯಾವೂರಿಯ ರಾಜ, ಪಾಂಚಾಲ ದೇಶದ ರಾಜ ಅಷ್ಟೇ. ಅಷ್ಟು ಅಹಂಕಾರ ಪಡ್ತಾನೆ. ಒಬ್ಬ ದರಿದ್ರ ನನ್ನ ರಾಜನೇ ಸ್ನೇಹಿತನಾಗ್ತಾನ? ಕೃಷ್ಣ ಯಾರು? ಅನಂತ ಕೋಟಿ ಬ್ರಹ್ಮಾಂಡ ನಾಯಕ. ಕುಚೇಲ ಬಂದ ಅಂತ ಕೇಳಿದರೆ ಯಾರನ್ನ ಕಳಿಸೋದಿಲ್ಲ, ತಾನೇ ಬರ್ತಾನೆ. ಕೃಷ್ಣ ತಾನು ಹೊರಗೆ ಬರ್ತಾನೆ, ಲೆಕ್ಕ ಹಾಕಿ ಆಳುಗಳನ್ನು ಕಳಿಸೋದಿಲ್ಲ, ತಾನು ಬರ್ತಾನೆ. ಸುಧಾಮ ಬಾಬಾ ಯಾವಾಗ ಕೈ ಹಿಡಿದು ಕರ್ಕೊಂಡು ಹೋಗ್ತಾನೆ. ಅದಕ್ಕೆ ಹೇಳ್ತಾರೆ, ದೇವರನ್ನ ನಂಬೋದಕ್ಕೂ ನಂಬಿ ಕೆಟ್ಟವರಿಲ್ಲವೋ ರಂಗಯ್ಯನ, ನಂಬದೇ ಕೆಟ್ಟರೆ ಕೆಡಲಿ. ಸ್ವಂತ ಮಕ್ಕಳು ಕೈ ಕೊಡೋ ಕಾಲ ಇದು. ಸ್ವಂತ ತಂದೆದಾರ ನಾವು ಯಾರನ್ನು ನಂಬಲಿಕ್ಕೆ ಆಗೋದಿಲ್ಲ ಅಂತ ಕಾಲ. ಅದು ದೇವರನ್ನು ಮಾತ್ರ ಸದಾ ಕಾಲ ನಂಬೇನು. ಕೌಂತೆಯ ಪ್ರತಿ ಚಾನೀಹಿ ನಮೇ ಭಕ್ತಃ ಪ್ರಣಶ್ಯತಿ. ಈ ಮಾತನ್ನು ಸರಿಯಾಗಿ ಗಮನಿಸಿದರೆ ದೇವರಲ್ಲಿ ಭಕ್ತಿ ತುಂಬಾ ಜಾಸ್ತಿ ಆಗ್ತದೆ. ದೃಪದನ ಕಥೆ ಕೇಳಿದಾಗ ದೇವರಲ್ಲಿ ಭಕ್ತಿ ತುಂಬಾ ಜಾಸ್ತಿ ಆಗಬೇಕು. ದೃಪದ ಕೃಷ್ಣನ ಮಾತು ಕೊಟ್ಟಿಲ್ಲ ಕುಚೇಲನಿಗೆ, ಕುಚೇಲ ಈಗ ಅರ್ಧ ರಾಜ್ಯ ಕೊಡ್ತೀನಿ ಬಾ ಅಂತೇನು ಹೇಳಿರಲಿಲ್ಲ. ಕುಚೇಲ ಸುಮ್ಮನೆ ಹೋಗಿದ್ದಷ್ಟೇ. ಈತ ಮಾತು ಕೊಟ್ಟು ಜೊತೆ ಗುರುಪುತ್ರ ಬೇರೆ, ಗುರುಪುತ್ರ ಬೇರೆ. ಆ ಗುರುಪುತ್ರ ಆದ ಅಂತ ಅವರು ಬಂದರೆ ಎಷ್ಟು ಅವಮಾನ ಮಾಡಿದ್ದಾನೆ ಅಂದರೆ ಜನಗಳನ್ನ ಎಷ್ಟು ನಂಬಲಕ್ಕೂ ಬರೋದಿಲ್ಲ, ಜನಾರ್ದನನ್ನೇ ನಂಬಬೇಕು ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತ ಇದೆ. ಅದಕ್ಕೆ ಆಚಾರ್ಯ ಹೇಳುತ್ತಾರೆ, ಯಾವ ಗುರು ಯಾವ ತಂದೆ ಯಾವ ತಾಯಿ, ಹರಿರೇವ ಪರಹ ಹರಿರೇವ ಗುರುಹು ಹರಿರೇವ ಜಗತ್ ಪಿತೃ ಮಾತೃಗತಿ, ಇದೇ ನಮ್ಮ ಜೀವನದ ಶ್ರೇಷ್ಠವಾದ ಸಿದ್ಧಾಂತ ಅಂತ ಹೇಳುತ್ತಾರೆ. ಅಲ್ಲೂ ದ್ರೋಣಾಚಾರ್ಯರ ಜೀವನ ಗಮನಿಸು, ಕೃಷ್ಣ ಎಷ್ಟು ಉಪಚಾರ ಮಾಡ್ತಾನೆ ಕುಚೇಲನಿಗೆ, ಒಂದಲ್ಲ ಎರಡಲ್ಲ. ಜನ ಆಶ್ಚರ್ಯ ಪಡ್ತಾರೆ, ಏನು ಕುಚೇಲನಿಗೆ ಆಶ್ಚರ್ಯ ಪಟ್ಬಿಡ್ತಾನೆ, ನನ್ನ ಏನಂತ ಕಂಡ ನನ್ನ ಇದು ಮಾಡ್ತಾನೆ, ನನ್ನಲ್ಲಿ ಏನಿದೆ ಈ ಮಧ್ಯೆ, ಏನೂ ಇಲ್ಲ. ಎಷ್ಟು ಅನುಗ್ರಹ ಮಾಡಿದ್ರು ಭಕ್ತಾಮದ ಒಂದೇ ಗುಣ, ತದಹಂ ಭಕ್ತಿ ಪರತಮಶ್ಞಾಮ ಪ್ರಯತಾತ್ಮನಃ. ಅಷ್ಟು ಮಾಡಿ ವೈಭವವನ್ನು ಸಾಕಷ್ಟು ಇದು ಮಾಡಿ ಕೊನೆಗೆ ಸಮಸ್ತ ಐಶ್ವರ್ಯವನ್ನು ಕೊಟ್ಟು, ಒಂದು ಹಸುಕೊಂಡಕ್ಕೆ ಒಂದು ಕೈಲಿ ಆಗಲಿಲ್ಲ, ಸಮಸ್ತ ಐಶ್ವರ್ಯವನ್ನು ಕೊಡ್ತಾನೆ ಸುಧಾಮನಿಗೆ ಕೃಷ್ಣ. ಆದ್ದರಿಂದ ದೇವರಿಂದನೇ ಸಕಲ ಸೌಭಾಗ್ಯ ಎಂಬ ಸಿದ್ಧವಾಯಿತು. ಇನ್ನು ದ್ರೋಣಾಚಾರ್ಯರು ದ್ರುಪದನ ಹತ್ರ ಹೋದರಲ್ಲ, ಇನ್ನೊಂದು ಸಮಸ್ಯೆ ಬಂದು ಬರಬಹುದು ನಮಗೆ. ಪರಶುರಾಮನ ಹತ್ರ ಹೋದರೂ ಹಸು ಕೇಳಲಿಕ್ಕೆ, ಅವರು ಸಾಕ್ಷಾತ್ ನಾರಾಯಣ, ಸ್ವಾಮಿ ಗುರು ಪರಮಂ ದೈವತಂಚ. ಆಚಾರ್ಯ ಹೇಳಿದ್ದಾರೆ, ಸ್ವಾಮಿ ಗುರುಹು ಪರಮಂ ದೈವತಂಚ, ಪರಮಾತ್ಮ ಸಾಕ್ಷಾತ್ ಸ್ವಾಮಿ, ಗುರುಹು ಎಲ್ಲರಿಗೆ ಗುರು, ಪರದೇವತೆ. ಆತನ್ನು ಕೇಳಿದರೆ ಹಾಡಿದರೆ ನಡೆಯನ ಹಾಡುವೆ ಅನ್ನೋ ಮಾತಿದೆಯಲ್ಲ, ಅವರು ಕೇಳಿದ್ರೆ ತಪ್ಪು ಅನ್ಸೋದೇ ಇಲ್ಲ. ಅಲ್ಲಿ ಹೋದರು ಸರಿನೆ. ದ್ರುಪದಾರಿನ ಹತ್ರ ಯಾಕೆ ಹೋದ್ರು ಹಾಗಿದ್ರೆ, ಅವನ್ ನೋಡಿದ್ರೆ ಕಡಿಮೆ ಅಲ್ಲ, ಒಬ್ಬ ಕ್ಷತ್ರಿಯ ಅವನ ಹತ್ರ ಯಾತಕ್ಕೆ ಹೋದ್ರು ಅಂತ ಕೇಳಿದ್ರೆ ಹೇಳ್ತಾರೆ, ಆಯ್ತಾ ಧರ್ಮಸೂಕ್ಷ್ಮವನ್ನು ಹೇಳ್ತಾರೆ. ಅವನ ಹತ್ರ ಹೋಗಿ ಕೇಳಿದರೆ ತಪ್ಪಾಗುತ್ತೋ ಅಂದರೆ ತಪ್ಪಾಗೋದಿಲ್ಲ. ಯಾತಕ್ಕೆ, ಶಿಷ್ಯಸ್ಯ ಅರ್ಥ ಸ್ವೀಯ ಏವೇತಿ ಮತ್ವ. ಆತ ತನ್ನ ತಂದೆಯ ಶಿಷ್ಯ, ದ್ರುಪದ ರಾಜ ದ್ರೋಣಾಚಾರ್ಯ ತಂದೆ ಭರದ್ವಾಜರು ಅವರ ಶಿಷ್ಯ. ಆದ್ದರಿಂದ ಆತ ದ್ರೋಣಾಚಾರ್ಯರು ಆತನಿಗೆ ಗುರುಪುತ್ರರಾಗಬೇಕು. ದ್ರೋಣಾಚಾರ್ಯ ದ್ರುಪದ ರಾಜನಿಗೆ ಗುರುಪುತ್ರರಾಗಬೇಕು. ಶಾಸ್ತ್ರ ಹೇಳುತ್ತದೆ, ಶಿಷ್ಯನ ಸಮಸ್ತ ಐಶ್ವರ್ಯದ ಮೂಲ ಗುರುಗಳ ಕರುಣೆ ಅಂತ ಕರೀತಾರೆ. ಗುರುಗಳ ಕರುಣೆಯಾದ್ದರಿಂದ ಶಿಷ್ಯನ ಮೇಲೆ, ಶಿಷ್ಯನ ಎಲ್ಲದರ ಮೇಲೆ ಗುರುಗಳಿಗೆ ಸಂಪೂರ್ಣ ಹಕ್ಕಿದೆಯಂತೆ. ಇದು ಗಮನಿಸಬೇಕಾದ ಮಾತು, ಲೌಕಿಕದಲ್ಲಿ ಉಪಯೋಗಕ್ಕೆ ಬರೋದಿಲ್ಲ, ಶಾಸ್ತ್ರದಲ್ಲಿ ಅಂತ ಅಧಿಕಾರ ಇದೆ ಅಂತ ಹೇಳಿದ್ದಾರೆ. ಶಿಷ್ಯನ ಸೊತ್ತಿನ ಮೇಲೆ ಗುರುವಿನ ಅಧಿಕಾರ ಇದೆ, ಆದ್ದರಿಂದ ಏನನ್ನು ಬೇಕಾದರೂ ಕೇಳಬಹುದು ಅವರು, ಇವರನ್ನು ಕೊಡಲೇಬೇಕು. ಶಾಸ್ತ್ರ ಹೇಳುತ್ತದೆ ಗುರುದಕ್ಷಿಣೆ ಎಷ್ಟು ಕೊಡಬಹುದು ಅಂತ ಹೇಳಿದರೆ, ಆಚಾರ್ಯರು ಮಹಾಭಾರತ ಉದ್ಯೋಗಪುರದ ವಾಕ್ಯ ಉಲ್ಲೇಖ ಮಾಡ್ತಾರೆ. ಗುರುಗಳಿಗೆ ಶಾಸ್ತ್ರೀಯವಾದಂತಹ ಸರಿಯಾದ ತತ್ವವನ್ನು ಉಪದೇಶ ಮಾಡಿ ಸನ್ಮಾರ್ಗದಲ್ಲಿ ನಮ್ಮನ್ನು ಒಯ್ದರೆ ಅಂತ ಗುರುಗಳಿಗೋಸ್ಕರ ಎಷ್ಟು ನಾವು ತ್ಯಾಗ ಮಾಡಬಹುದು. ಮಹಾಭಾರತದಲ್ಲಿ ಬರೋ ಮಾತು ನಮಗೆ ಭಾರಿ ಆಶ್ಚರ್ಯ ಉಂಟು ಮಾಡುತ್ತೆ. ಇಡೀ ಭೂಮಿಯನ್ನು ರಕ್ತಗಳಿಂದ ತುಂಬಿಸಿಬಿಟ್ಟು ಕೃಷ್ಣಾರ್ಪಣ ಅಂತ ಗುರುಗಳಿಗೆ ಕೊಟ್ಟರು ಕೂಡ ಋಣ ತೀರೋದಿಲ್ಲ ಅಂತ ಹೇಳಿದ್ದಾರೆ. ಪೂರ್ಯತೆ ನಹಿ ಗುರುದಕ್ಷಿಣ, ಅದು ಮಹಾಭಾರತದ ಮಾತು. ಯಾತಕ್ಕೆ, ಮೋಕ್ಷದ ಹಾದಿ ತೋರಿಸಿದವರು. ಇದನ್ನು ಗಮನಿಸಬೇಕು ನಾವು. ಯಾವುದೋ ಬದುಕಿನ ಹಾದಿಯಲ್ಲಿ ಕೆಲಸ ಇಲ್ಲದವರು ಕೆಲಸ ಕೊಡಿಸಿಬಿಟ್ರೆ, ಓದೋ ಹೇಳ್ಕೊಟ್ಟು ಬಿಟ್ರೆ, ಜೀವನ ಸೆಟಪ್ ಮಾಡಿದ್ರೆ ಎಷ್ಟು ಅನುಕೂಲ ಆಗ್ತದೆ. ಇದು ಹಾಗಲ್ಲ, ಅನಂತ ಸುಖದ ದಾರಿಯನ್ನು ತೋರಿಸ್ತಾರ. ಆದ್ದರಿಂದ ಅದು ಇತಿಮಿತಿಗಳೇ ಇಲ್ಲ. ಆದ್ದರಿಂದ ಗುರುಗಳಿಗೆ ಏನು ಕೊಟ್ಟರು ಸಾಲದು, ಅಷ್ಟು ಹಕ್ಕಿದೆ ಅಂತ ಗುರುಗಳಿಗೆ ತಗೊಳ್ಳೋ ಹಕ್ಕಿದೆ ಅಂತ. ಗುರುಗಳು ಕೇಳ್ತಾರ ಅಂದರೆ, ಗುರುಗಳು ಹೇಗಿರ್ತಾವ, ಶಿಷ್ಯ ಕೊಳ್ಳಿರ್ತಾವೆ, ಗುರುಗಳು ಕಣ್ಣೆತ್ತಿ ನೋಡೋದಿಲ್ಲ ಅದನ್ನು ಅಂತ ಹೇಳಿದ್ದಾರೆ. ಯಾರಿಗೆ ಅದು ಬೇಕಿಲ್ಲ. ಶಿಷ್ಯನಿಗೆ ನೀನು ಇದೆಲ್ಲ ಬಿಟ್ಟು ಬಾರಯ್ಯ ಅಂತ ಕರೆದವರು ಅದು ನನಗೆ ಕೊಡಯ್ಯ ಅಂತ ಕೇಳ್ತಾರ? ಸಾಧ್ಯನೇ ಇಲ್ಲ. ಆದ್ದರಿಂದ ಗುರುಗಳು ಕೇಳೋದಿಲ್ಲ, ತಗೊಳ್ಳೋ ಅರ್ಹತೆ ಅವರಿಗಿದೆ. ಇನ್ನು ಗಮನಿಸಬೇಕು ನಾವು, ತಗೊಳ್ಳೋ ಅರ್ಹತೆ ಅವರಿಗಿದೆ, ಆದರೆ ಕೇಳೋ ಪದ್ಧತಿ ಅವರಲ್ಲಿಲ್ಲ. ಏನ್ ಮಾಡಿದ್ರೆ ಕೇಳೋದಿಲ್ಲ. ಆದ್ದರಿಂದ ಕೇಳೋ ಹಕ್ಕಿದ್ದರಿಂದ ಕೇಳಿದ್ರೆ ತಪ್ಪಲ್ಲ. ಇನ್ನೊಂದು ಸಮಸ್ಯೆ ಬಂತು. ಆಯಿತು, ಗುರುಗಳಿಗೆ ಹಕ್ಕಿದೆ, ದ್ರೋಣಾಚಾರ್ಯ ಗುರುಗಳೇನು ಅಲ್ಲವಲ್ಲ, ಅವರಿಗೆ ಯಾಕೆ ಅಷ್ಟು ಗೌರವ ಕೊಡಬೇಕಾಗಿತ್ತೀತ ಅಂದರೆ, ಶಾಸ್ತ್ರ ಹೇಳುತ್ತದೆ, ಮಹಾಭಾರತದಲ್ಲಿ ಬರುತ್ತದೆ, ಗುರುವತ್ ಗುರುಪುತ್ರಸ್ತು, ಗುರುಗಳ ಪುತ್ರನನ್ನ ಗುರುವಿನಂತೆಯೇ ಕಾಣಬೇಕು ಅಂತ ನಿಯಮ. ಗುರುವಿನ ಪುತ್ರನನ್ನ ಗುರುಗಳಂತೆಯೇ ಕಾಣಬೇಕು, ಯೋಗ್ಯನಾಗಿದ್ದರೆ ಅದು ವಿಶೇಷ. ಯೋಗ್ಯನಾಗಿ ಅಯೋಗ್ಯನಾಗಿದ್ದರೆ ಯೋಚನೆ ಇಲ್ಲ. ಯೋಗ್ಯನಾಗಿದ್ದರೆ ಗುರುಗಳಿಗೆ ಸರ್ತಕ್ಕಾದ ಸ್ಥಾನಮಾನಗಳನ್ನು ಗುರು ಪುತ್ರನಿಗೆ ಕೊಡಬೇಕು. ಆದ್ದರಿಂದ ದ್ರೋಣಾಚಾರ್ಯ ಗೊತ್ತು, ಅವ್ರು ಯೋಗ್ಯರು ಅಂದರೆ ಅಪ್ಪಗಿಂತ ಅವರೇ ಯೋಗ್ಯರು. ಇದು ಆಶ್ಚರ್ಯ, ಭರದ್ವಾಜರಿಗಿಂತ ಮೇಲಿದ್ದಾರೆ ಇವರು. ಭರದ್ವಾಜರು ಬೃಹಸ್ಪತಿಯ ಮಕ್ಕಳು, ಬೃಹಸ್ಪತಿ ಇವರಾದ್ದರಿಂದ ಅಪ್ಪಗಿಂತ ಶ್ರೇಷ್ಠ ಇವರು. ಅಂದಮೇಲೆ ಇವರಿಗೆ ಯೋಚನೆ ಮಾಡಿದರಂತೆ, ನಾನೇನು ಎಲ್ಲ ಕೇಳೋದಕ್ಕೆ ಹೋಗೋದಿಲ್ಲ, ಒಂದು ಹಸು ಕೇಳೋದಕ್ಕೆ ಹೋಗ್ತೇನಷ್ಟೇ, ಅದು ಇಸ್ಕೊಂಡಾಗ ಆಗೋದಿಲ್ಲ, ಶಿಷ್ಯನದ್ದು, ಶಿಷ್ಯರ ಸೊತ್ತು ನಂದು, ಶಿಷ್ಯಸ್ಯ ಅರ್ಥ ಸ್ವೀಯ ಏವೇತಿ ಮತ್ವ. ಶಿಷ್ಯರ ಸಂಪತ್ತು ಗುರುವಿಗೆ ಸೇರಬೇಕಾದ್ದು, ನಾನು ಗುರುಪುತ್ರರಾದ್ದರಿಂದ ಗುರು ಇದ್ದಂತೆ ಇದು ತಪ್ಪಾಗೋದಿಲ್ಲ ಅಂತ ತಿಳ್ಕೊಂಡೆ ಅವ್ರು ಹೋದರು. ದ್ರುಪದರಾದ್ರೆ ಇದೇನು ಅರ್ಥ ಮಾಡಿಕೊಳ್ಳಿಲ್ಲ. ಅದು ಕೇಳ್ತಾರೆ, ಆತ ಮಾತು ಕೊಟ್ಟಿದ್ದ, ಅರ್ಧರಾಜ್ಯ ಕೊಡ್ತೇನೆ ನಿಮಗೆ ಅಂಥೇಳಿ, ಈಗ ಅದನ್ನು ನಡೆಸಲಿಲ್ಲ. ಮಾತು ಕೊಟ್ಟಿದ್ದ, ನಡೆಸಲಿಲ್ಲ. ಮಾತು ಕೊಟ್ಟಾಗ ಏನಾಗಿತ್ತು ಅವನಿಗೆ, ರಾಜ್ಯ ಇರಲಿಲ್ಲ. ರಾಜ್ಯ ಇದ್ದಾಗ ಮಾತು ನಡೆಸಲಿಲ್ಲ, ಇದೇ ಪದ್ಧತಿ. ಇಲ್ಲದಾಗ ಇದೆ ಅಂತೇಳಿ ಏಕಾಚಿ ಬಂದಿಲ್ಲ, ಬಂದ ಮಾಡಿಬಿಡ್ತೀವಿ, ಬಂದು ಸರ್ ನೆಕ್ಸ್ಟ್ ಏಕಾಚಿ ಮಾಡ್ತೀವಿ ಅಂತ ತಪ್ಪಿಸ್ಬಿಡ್ತಾನೆ. ಇಲ್ಲದಾಗ ಭಾರಿ ಜೋರು ಮನುಷ್ಯಂದು, ಇದ್ದಾಗ ಇಲ್ಲ ಅಂತ ಹೇಳಿದ್ದಾರೆ. ಎಷ್ಟೋ ಜನ ಹೇಳ್ತಾರೆ, ನನಗೆ ಲಾಟ್ರಿ ಹೊಡೆದ್ರೆ ನಿಂಗೆ ಆಗ ಒಂದ್ ಬೈಟು ಅಂತ ಹೇಳಿಬಿಡ್ತಾರೆ. ನಾನು ಎಷ್ಟು ಬಾರ ಒಂದ್ ಬೈಟು, ಲಾಟ್ರಿ ಹೊಡೆದಾಗ ಮದ್ದೇರುತ್ತೆ ಲಾಟ್ರಿ ಹೊಡೆದಾಗ ಊರಲ್ಲೇ ಇರೋಲ್ಲ, ಖರ್ಚಾಗೋದು ಬರೋದೇ ಇಲ್ಲ ಬಂದವರು. ಅದು ಶಾಸ್ತ್ರ ಹೇಳುತ್ತದೆ, ಇದ್ದಾಗ ಮಾಡೋದು ದೊಡ್ಡದೇ ಹೊರತು ಇಲ್ಲದೇ ಇದ್ದಾಗ ಮಾಡೋದು ದೊಡ್ಡದಲ್ಲ. ಎಷ್ಟೋ ಜನ ಹೇಳ್ತಿರ್ತಾರೆ, ನನಗೇನಾದ್ರು ಆ ರೀತಿ ಇದ್ದಿದ್ರೆ ಏನೇನೋ ಮಾಡಿಬಿಡ್ತಿದ್ದೆ ಅಂದ್ರೆ, ಇರಲೂ ಇಲ್ಲ ಮಾಡಲೂ ಇಲ್ಲ, ಏನು ಪ್ರಯೋಜನ ಇಲ್ಲ. ಅದಕ್ಕೆ ಏನಿದ್ರೆ ಏನು ಮಾಡ್ತೀವಿ ಅಂತ ಶಾಸ್ತ್ರ ಕೇಳೋದಿಲ್ಲ, ನೀನು ಏನಿದೆಯೋ ಅದರಲ್ಲಿ ಮಾಡು ಅಂತ ಕೇಳುತ್ತೆ. ನೀನು ಏನಿದೆ ಈಗ, ನೀನು 100 ರೂಪಾಯಿ ಲಾಟ್ರಿ ಬಂದ 50,000 ಕೊಡಬೇಡ ಮಾರಾಯ, ಈಗ ಎಷ್ಟಿದೆ ಹೇಳಿ ಜೇಬಲ್ಲಿ, ರೂಪಾಯಿ ಇದೆ 50 ಪೈಸೆ ಕೊಡ್ತೀಯಾ, ಇಲ್ಲ ಬಸ್ ಚಾರ್ಜ್ ಬೇಕು ಕೊಡೋದಿಲ್ಲ ಅಂತ ಬಿಡ್ತಾರೆ. ಅದು ಕೊಡೋದಿಲ್ಲ ಅದು, ಅದು ತಮಾಷೆ ಅಂತ ಕೇಳಿದ್ರೆ 50 ಪೈಸೆ ಕೊಡಕ್ಕೆ ತಯಾರಿಲ್ಲ, ಅದನ್ನು ಕೊಡ್ತೇನೆ ಇಲ್ಲ. ಅದು ಇಲ್ಲದನ್ನು ಅಭಾವ ವೈರಾಗ್ಯ ಅಂತ ಅದಕ್ಕೆ ಕರೆಯೋದು. ಇಲ್ಲದನ್ನು ಬಿಡೋದು ದೊಡ್ಡದಲ್ಲ, ಇರೋದನ್ನು ತ್ಯಾಗ ಮಾಡಬೇಕು. ಆ ದೃಷ್ಟಿಯಲ್ಲಿ ತತ್ವ ವೈರಾಗ್ಯ ಆದರೆ, ತತ್ವಜ್ಞಾನ ಅಂದರೆ ಭಾರಿ ಅಧಿಕಾರ ಬದ ಎಂಥವರ ತಲೆ ತಿನ್ನಿಸ್ಬಿಡುತ್ತೆ ಅಂತ ಹೇಳ್ತಾರೆ. ಸಂಪತ್ತು ಅಧಿಕಾರದ ವಶವಾಗದೇ ಇರೋ ಜನ ಸಿಗೋದು ಭಾರಿ ಕಷ್ಟ, ಅದನ್ನು ಗೆಲ್ಲಬೇಕಾದ್ರೆ ಭಾರಿ ಯೋಗ್ಯರಾಗಿರಬೇಕು. ಅವರು ಆ ದೃಷ್ಟಿಯಲ್ಲಿ ದೃಪವ್ಯಾದ ದಾರಿ ತಪ್ಪಿದ, ಅಹಂಕಾರದಿಂದ ಅವಮಾನವನ್ನು ಮಾಡಿದ, ಎಲ್ಲೋ ಅವನು ಕೊಡಬೇಕಾಗತ್ತೆ ಅಂತ ಭಯಪಟ್ಟ, ಕೊಟ್ಟರೆ ಅರ್ಧ ರಾಜ್ಯ ಹೋಗುತ್ತೆ ಅಂತ ತಿಳ್ಕೊಂಡ, ಅರ್ಧ ರಾಜ್ಯ ಕೇಳಿದ್ದಿಲ್ಲ ವಿಚಾರ ಬೇರೆ ಅಂತ ಇದನ್ನೇ ಅನ್ಕೊಂಡ. ಆದರೆ ಆ ರೀತಿ ಅವಮಾನ ಮಾಡಿದ್ದರ ಫಲ ಸರ್ವನಾಶಕ್ಕೆ ನಾಂದಿ ಹಾಡಿಕೊಳ್ಳುತ್ತಾ ಇದ್ದಾನೆ. ಅವರು ಸಂಕಲ್ಪ ಮಾಡಿದರು, ಇವನ ದರ್ಪಂ ಹನಿಷೇ, ಸೊಕ್ಕನ್ನು ಮುರಿದೇ ಮುರಿಯುತ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟು. ಹೇಗೆ ಅವರು ಜೀವನದ ರೀತಿಯೇ ಬದಲಾಯಿತು. ಈಗ ಇಷ್ಟೊತ್ತು ಸುಮ್ಮನೆ ಮಗನ ಹಾಲಿನ ವಿಚಾರ ಇತ್ತಷ್ಟೇನೆ, ಈ ದೃಪದರಾದ ಮೇಲೆ ಸೀಳು ತಿರುಗಿಸಿಕೊಳ್ಳಬೇಕು ಅನ್ನೋ ಭಾವನೆ ಬಂತು. ಆಚಾರ್ಯ ಇನ್ನೊಂದು ಮಾತನ್ನು ಬರೀತಾರೆ, ಆಚಾರ್ಯರಂತೆ ಮಹಾಭಾರತ ವಿಮರ್ಶೆ ಮಾಡಿದವರೇ ಇಲ್ಲ, ಸಮಗ್ರ ವಿಮರ್ಶೆ, ತಾತ್ವಿಕ ವಿಮರ್ಶೆಯನ್ನು ಮಾಡುತ್ತಾರೆ. ಆಚಾರ್ಯರ ದೊಡ್ಡ ಒಂದು ಕೊಡುಗೆ ಅಂದರೆ, ಏವ ಮಧ್ಯಾತ್ಮ ನಿಷ್ಠಂ ಹಿ ಭಾರತಂ ಸರ್ವ ಮುಚ್ಚತೆ. ತಾತ್ವಿಕ ವಿಮರ್ಶೆಯ ನಿಜವಾದ ಮುಖ ನೋಡಬೇಕು ಅಂದರೆ ಮಹಾಭಾರತ ತಾತ್ಪರ್ಯ ನಿರ್ಣಯದಲ್ಲಿ ಅವರು ಹೇಳ್ತಾರೆ. ಹೋಗ್ಲಿ, ಅವನೇನೋ ಉಚ್ಚಾಪಟ್ಟೆ ನಡ್ಕೊಂಡ್ಬಿಟ್ಟ ದೃಪದ ರಾಜ್ಯ ಹೋಗ್ಲಿ, ದ್ರೋಣಾಚಾರ್ಯರಾದರೂ ಕೂಡ ಸಹನೆ ಮಾಡ್ಕೋಬಹುದಲ್ಲ. ಇವರೆಂಥವರು ಸರ್ವಸಂಗ ಪರಿತ್ಯಾಗ ಮಾಡಿ ಸನ್ಯಾಸಿಗಳಿಗಿಂತ ಮೇಲಿನ ಜೀವನ ಸಾಗಿಸಿದವರು. ಇವತ್ತು ಕಲಿಯುಗದಲ್ಲಿ ಮಠಾದಿ ಸನ್ಯಾಸಿಗಳ ಬದುಕಲಿಕ್ಕಾಗೋದಿಲ್ಲ, ಅಷ್ಟು ಮೇಲೆ ಬದುಕಿದವರು ದ್ರೋಣಾಚಾರ್ಯರು, ಶುದ್ಧವಾದ ಧರ್ಮ ಹಿಡಿದವರು. ಅವರಾದ್ರೆ ಕ್ಷಮಿಸಿಬಿಡಬಾರದೆ ಹೋಗ್ಲಿ ಅಂತ ಕೇಳಿದರೆ ಆಚಾರ್ಯ ಹೇಳ್ತಾರೆ, ಹೌದು ಕ್ಷಮಿಸರೇ ಅವರು, ವಿಪ್ರಹ ಹರಿಧರೇಚ್ಛ ಎಯ್ಯುವ ಭಗವತ್ ಸಂಕಲ್ಪ, ಅವ್ರ ಬುದ್ಧಿ ಬೇರೆ ದಾರಿ ಹಿಡಿದು ಬಿಡ್ತು ಅಂತ ಹೇಳ್ತಾರೆ. ನ್ಯಾಯವಾಗಿ ನಡೀಬೇಕಾದ ರೀತಿನೇ ಬೇರೆ, ನಡೆದಿದ್ದ ರೀತಿನೇ ಬೇರೆ. ದೇವರ ಸಂಕಲ್ಪ ಮುಂದೆ ಅವರಿಂದ ಭೂಭಾರ ನಾಶ ಆಗಬೇಕಲ್ಲ, ಅದಕ್ಕೆ ಭಗವಾನ್ ಅಣಿ ಆಗಬೇಕಲ್ಲ. ಅವರು ಈ ಥರ ಬುದ್ಧಿ ಓಡ್ತಾ ಇದೆ ಅವರಿಗೀಗ, ನಿಮ್ಮ ಸೊಕ್ಕನ್ನು ಮುರಿಲೇಬೇಕು. ಎಂತೆಂಥ ಅವಮಾನ ಸಹಿಸ್ತಕ್ಕಂಥ ಅವರಿಗೆ ಇದೇನು ದೊಡ್ಡ ವಿಷಯ ಆಗಿರಲಿಲ್ಲ ಲೆಕ್ಕದೊಳಗೆ, ಹಠ ಹಿಡಿದ್ರು. ಈ ರೀತಿ ದ್ರೋಣಾಚಾರ್ಯರು ಹಠ ಹಿಡಿದ್ರು, ಇವನು ವಂಶ ನಿರ್ವಂಶ ಮಾಡ್ತೇನೆ ಅಂತೇಳಿ. ಇದೇ ರೀತಿ ಕಲಿಯುಗದೊಳಗೆ ಚಾಣಕ್ಯ ಹಠ ಹಿಡಿದ, ಈ ನಂದರ ವಂಶ ನಿರ್ವಂಶ ಮಾಡ್ತೇನೆ ಅಂತ ಹಠ ಹಿಡಿದ. ಒಂದು ಸತ ಅವಮಾನ ಮಾಡಿದ್ದರ ಫಲವಾಗಿ ಹಠ ಹಿಡಿದು. ಬಹುಶಃ ಚಾಣಕ್ಯನಿಗೆ ಈ ಸ್ಫೂರ್ತಿ ಬರೋದು ದ್ರೋಣಾಚಾರ್ಯ ಕಥೆನೇ ಸ್ಫೂರ್ತಿಯಾಗಿರ್ಬೇಕು. ಆ ಬ್ರಾಹ್ಮಣ ಹಠ ಹಿಡಿದ್ರು, ಕೊನೆ ಸಾಧ್ಯ ಬಿಟ್ಟ, ನಾನು ಮಾಡೇ ಮಾಡ್ತೇನೆ ಅಂತ ಹಠ ತೊಟ್ಟರು. ಚಾಣಕ್ಯನೂ ಸಾಧ್ಯ ಬಿಟ್ಟ, ಚಾಣಕ್ಯನೂ ಸಾಧಿಸಿದ. ಆದರೆ ಚಾಣಕ್ಯನ ದೇವಾಂಶಭೂತ ಏನೂ ಅಲ್ಲ, ಆದರೆ ದ್ರೋಣಾಚಾರ್ಯರು ಮಾತ್ರ ನಿಜವಾಗಲೂ ಕೂಡ ಬೃಹಸ್ಪತಿ ಆಚಾರ್ಯರ ಅಂಶ. ಪುರೋಹ ಸಂಚ ಮುಖ್ಯಮ್ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿ, ಭಗವದ್ಗೀತೆಯಲ್ಲಿ ಅವರಲ್ಲಿ ಭಗವಂತನ ವಿಶಿಷ್ಟವಾದ ವಿಭೂತಿ ರೂಪ ಇದೆ ಅಂತ ಹೇಳಿದ್ದಾರೆ. ಅಂತ ಮಹಾನುಭಾವರು ಕೋಪದಿಂದ ಅಲ್ಲಿಂದ ಹೊರಟರು. ಮನೆಗೆ ಹೋಗೇ ಇಲ್ಲ ಅನ್ನೋ ಕೂಡ, ಅವರು ಮನೆಗೆ ಹೋಗಲೇ ಇಲ್ಲ. ಈಗ ಏನಾದರೂ ಮಾಡಿ ಸುಕ್ಕು ಮುರಿಬೇಕು. ನಾನು ಬ್ರಾಹ್ಮಣ, ಶಾಸ್ತ್ರ ಓದಿದ್ದೇನೆ, ಒಂದು ಶಾಸ್ತ್ರ ಒಂದು ದರ್ಭೆ ತಗೊಂಡು ಎಷ್ಟು ಸಾಕು, ಅವರು ಬೂದಿಯಾಗಿ ಬಿಡ್ತಾನೆ. ಆದರೆ ನಾನು ಧರ್ಮವನ್ನು ತಪ್ಪಬಾರದು. ಅಧ್ಯಯನವನ್ನು ಮಾಡಬಹುದು, ಶಸ್ತ್ರಾಧ್ಯಯನ ಶಾಸ್ತ್ರಾಧ್ಯಯನ ಎರಡನ್ನೂ ಕೂಡ ಬ್ರಾಹ್ಮಣ ಮಾಡಬೇಕು, ಕ್ಷತ್ರಿಯರು ಗುರು ಆಗಬೇಕು. ಆದರೆ ಸ್ವತಃ ತಾನು ಪ್ರಯೋಗ ಮಾಡಬಾರದು. ಆದ್ದರಿಂದ ನಾನು ಕ್ಷತ್ರಿಯ ಶಿಷ್ಯರನ್ನೇ ಸಂಪಾದನೆ ಮಾಡ್ತೇನೆ, ಅವರ ಕೈಲಿ ಇವನಿಗೆ ಬುದ್ಧಿ ಕಲಿಸ್ತೇನೆ ಅಂತ ಹೇಳಿ ಅಲ್ಲಿಂದ ಹೊರಟು. ಶಸ್ತ್ರ ಹಿಡಿಬಾರದು ಅಂತ ಸಂಕಲ್ಪ ಮಾಡಿದ್ರು. ನಮ್ಮನ್ನೆಲ್ಲ ಪ್ರಶ್ನೆ ಕೇಳೇ ಬಿಡ್ತಾರೆ, ಮತ್ತೆ ಮುಂದೆ ದ್ರೋಣ ಪರ್ವನೇ ಇದೆ ಹೇಳಿದ್ರೆ ಯುದ್ಧ ಮಾಡ್ತಾರೆ ಹೇಳುದು ಅಂತ ಕೇಳಿದರೆ ಅದೇನೋ ಅಂತ ಮುಂದೆ ಕಾರಣ ಬರುತ್ತಾ ಅದನ್ನು ಯೋಚನೆ. ಈಗ ಅವರು ಈ ಮಟ್ಟದಲ್ಲಿ ಯೋಚನೆ ಮಾಡ್ತಾರೆ, ನಾನು ಶಸ್ತ್ರ ಹಿಡಿಯೋದು ಸರಿಯಲ್ಲ, ಶಸ್ತ್ರ ಹಿಡಿಯೋದಿಲ್ಲ, ಮುಂದೆ ಹಿಡಬೇಕಾದ ಪ್ರಸಂಗ ಯಾತಕ್ಕೆ ಬಂತು ಅಂತ ಆಮೇಲೆ ನೋಡೋಣಂತೆ ಅಂತ ಅವತ್ತಿನ ಮಟ್ಟಿಗೆ ಶುದ್ಧ ಧರ್ಮವನ್ನೇ ಅವಲಂಬಿಸಿದೆ. ಅಲ್ಲಿಂದ ಹೊರಟು ಹಸ್ತಿನಾಪುರಕ್ಕೆ ಹೋಗೋಣ. ಸಾಮಾನ್ಯ ಶಿಷ್ಯರಿಂದ ಆಗೋ ಕೆಲಸ ಅಲ್ಲ ಇದು, ಇದಕ್ಕೆ ಕುರುಪಾಂಡವರೇ ಆಗಬೇಕು ಅಂತ ಯೋಚನೆ ಮಾಡಿಬಿಟ್ಟು ಹಸ್ತಿನಾಪುರದ ಹತ್ರ ಹೊರಟು ಹಾಗೆ ಬರ್ತಾ ಇದ್ದಾರೆ. ದೇವರು ಹೇಗೆ ಯೋಚನೆ ಮಾಡಿ, ಹಸ್ತಿನಾಪುರದ ಇದ್ದಿದ್ದು ಅವರು ಊರು ಹೊರಗೆ ಇದ್ರು ಅಷ್ಟೇನೆ, ಮನೆಗೆ ಹೋಗೋದ್ರ ಬದಲು ಹಾಗೆ ಯೋಚನೆ ಮಾಡ್ತಾ ಬಂದರು. ಅಷ್ಟೊತ್ತು ವಿಚಿತ್ರ ಪ್ರಸಂಗ ನಡೆದು ಹೋಗಿತ್ತು. ಕೌರವರು ಪಾಂಡ ಆಟ ಆಡ್ತಾ ಇದ್ದಾರೆ. ಅವರ ಆಟದಲ್ಲಿ ಏನೇನೋ ನಡೀತಾ ಇತ್ತು. ಅವತ್ತಿನ ದಿವಸ ಆಟ ಆಡ್ತಿದ್ದ ಕಾಲಕ್ಕೊಂದು ವಿಚಿತ್ರ ಪ್ರಸಂಗ, ಅವರು ಆಡ್ತಿದ್ದ ಚೆಂಡು ಹೋಗಿಬಿಟ್ಟು ಒಂದು ಬಾವಿಯಲ್ಲಿ ಬಿತ್ತು. ಆ ಬಗ್ಗೆ ನೋಡ್ತಾರೆ ಆಳವಾದ ಬಾವಿ, ಅದು ಒಂದು ಸಿಕ್ಕಾಬಟ್ಟೆ ಆಳದ ಬಾವಿ. ಆಶ್ಚರ್ಯ, ಇವತ್ತು ಆಳದ ಬಾವಿ ಸಿಗೋದಿಲ್ಲ, ಬಾವಿನೇ ಸಿಗೋದಿಲ್ಲ, ಆಳದ ಬಾವಿ ಏನು ಸಿಗುತ್ತೆ? ಆಳದ ಬಾವಿ ಅಂತ ಹೇಳಿದರೆ ಹಿಂದಿನ ಕಾಲಕ್ಕೆ ಹುಬ್ಬಳ್ಳಿ ಧಾರವಾಡ ಕಡೆ ಹೋಗ್ಬೇಕು ನೀವೀಗ. 100 ಅಡಿ ಬಾವಿ ಕಾಮಣ್ಣಲ್ಲಿ ಸಾಮಾನ್ಯವಾಗಿ ಅಲ್ಲಿ ನೀರು, ಮತ್ತು ಇಲ್ಲಿ ಇರೋದ್ರಿಂದ ಆ ಕಡೆ ನೀರು ಬೀಳೋದು ಕಷ್ಟ, ಬಿದ್ದ ಬೇಕಷ್ಟು ನೀರು ಬೀಳುತ್ತೆ, ಆಳಕ್ಕೆ ಹೋಗಬೇಕು. ಆದ್ದರಿಂದ ಹಸ್ತಿನಾಪುರದಲ್ಲಿ ಆ ಪ್ರಸಂಗ ತುಂಬ ಆಳದ ಬಾವಿ ಬಂದು ಅದರಲ್ಲಿ ಬಗ್ಗಿತ್ತು ಚೆಂಡು. ಬಗ್ಗೆ ನೋಡಕ್ಕೆ ಎಲ್ಲ ಬಗ್ಗೆ ನೋಡ್ತಾ ಇದ್ದಾರೆ. ಏನು ದೇವರ ವಿಶಿಷ್ಟವಾದ ಸಂಕಲ್ಪ ಬಗ್ಗೆ ನೋಡ್ತಿರಬೇಕಾದ್ರೆ ಧರ್ಮರಾಜ ರಾಜಮಂತ್ರಿ ಕೈಯಲ್ಲಿತ್ತಲ್ಲ ಅದು ಬಿದ್ದುಬಿಟ್ಟು ಜಾರಿಬಿಟ್ಟು ಬಾವಿಯಲ್ಲಿ ಅದು ಹೊರಟೋಯ್ತು. ಹಣ್ಣು ಚೆಂಡು ಹೋಯಿತು, ಬಗ್ಗೆ ನೋಡಿದಾಗ ರಾಜಮುದ್ರಿಕೆಯೇ ಹೋಯಿತು. ಇಲ್ಲೊಂದು ಗಮನಿಸಬೇಕಾದ ಅಂಶ ಇದೆ, ರಾಜಮುದ್ರಿಕೆ ಎದ್ದಿದ್ದು ಧರ್ಮರಾಜನ ಕೈಯಲ್ಲಿತ್ತು. ಸೊ ರಾಜ್ಯಕ್ಕೆ ಉತ್ತರಾಧಿಕಾರಿ ಯಾರು ಅಂತ ಒಪ್ಕೊಂಡಾಗಿತ್ತು. ಈಗಾಗಲೇ ಹಾಗಿದ್ರೆ ಧರ್ಮರಾಜನಿಗೆ ಆಗಲೇ ಮುಂದೆ ಪಟ್ಟಾದ ನಿಶ್ಚಯವಾಗಿತ್ತು. ಇಷ್ಟು ಧರ್ಮರಾಜನ ರಾಜ್ಯದ ಹಕ್ಕು ಬಂದಿತ್ತು. ಮುಂದೆ ನನ್ನ ರಾಜ್ಯ ಅಂತ ಧರ್ಮರಾಜ ದುರ್ಯೋಧನ ಕ್ಲೇಮ್ ಮಾಡ್ತಾನಲ್ಲ, ಎಲ್ಲಿ ಬಂತು ರಾಜ್ಯದ ಕ್ಲೇಮ್ ಅವನಿಗೆ? ಇಲ್ಲೇ ಇಲ್ಲ. ರಾಜಮುದ್ರಿಕೆ ಆ ಧರ್ಮರಾಜನ ಕೈಯಲ್ಲಿ ಬಂದಾಗಿಬಿಟ್ಟಿದೆ ಈಗಾಗಲೇ. ಅದು ಬಿತ್ತೀಗ ಎಲ್ಲ ಯೋಚನೆ ಬರ್ತಿದ್ದಾರೆ, ಏನು ಮಾಡೋದೀಗ? ಚೆಂಡು ಹೋಯ್ತು, ರಾಜಮುದ್ರಿಕೆ ಹೋಯ್ತು, ಚೆಂಡಿನಿಂದ ಆಟ ನಿಂತು ರಾಜಮುದ್ರಿಕೆಯಿಂದ ಮನೆಗೆ ಹೋಗೋದು ಕಷ್ಟ ಆಯ್ತು. ಈಗ ಏನು ಮಾಡೋದು ಯೋಚನೆ ಮಾಡ್ತಿದ್ದಾಗ ಅಲ್ಲಿಗೆ ದ್ರೋಣಾಚಾರ್ಯರು ಬಂದ್ರೆ ಅಷ್ಟೊತ್ತಿ ಸರಿಯಾಗಿ ಹೇಗೆ ಟೈಮ್ ಕೊಡುತ್ತೆ ನೋಡಬೇಕು. ಎಲ್ಲ ಇದು ಅವ್ರ ಜೀವನ ನಮ್ಮ ಜೀವನ ಎಷ್ಟೋ ಹೊತ್ತು ಅಂದ್ಕೊಂಡಿರ್ತೀವಿ, ಏನೇನೋ ಆಗ್ತಾ ಇರುತ್ತೆ, ಅದೆಲ್ಲ ಭಗವತ್ ಸಂಕಲ್ಪ ಅಂತ ಹೇಳೋದಕ್ಕೆ ಸಾಕ್ಷಿ. ನೋಡಿದರು ಏನು ಮಾಡ್ತಿದ್ದೀರಿ, ಏನು ವಿಷಯ ಅಂತ ಕೇಳಿದ್ರು. ಹೀಗೆ ಚೆಂಡು ಬಿದ್ದಿದೆ, ರಾಜಮುದ್ರಿಕೆ ಬಿದ್ದಿದೆ, ತೆಗಲಿಕ್ಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಹೇಳಿದರು. ಭೀಮಸೇನ ಇದ್ರೆ ಭೀಮಸೇನ ಸಾಧ್ಯವಾಗಲಿಲ್ಲ ಅಂತ ಕೇಳಿದರೆ, ಭೀಮಸೇನ ಮೆಸೇಜ್ ಗೊತ್ತಲ್ಲ, ರೆಡಿಯಾಗಿದ್ದಾರೆ, ಹಾರತೀರೆ ತೊಗೊಂಡು ಬರ್ತೀರಿ ಅಂತ ಹೇಳಿದ್ರೊಳಗೆ, ಹಾರತೀರೆ ತರ್ತೀರಿ ಅಂತೇಳಿ. ಅಷ್ಟೊತ್ತಿ ದ್ರೋಣಾಚಾರ್ಯರು ಬಂದಿತ್ತು. ಭೀಮಸೇನ ಬರೋದೇ ಒಂದು ದ್ರೋಣಾಚಾರ್ಯ ಭೀಮಸೇನ ತಂದು ಆಗ್ತಿತ್ತು ಆಗಲೇ, ದ್ರೋಣಾಚಾರ್ಯ ಇಲ್ದೇ ಕೆಲಸ ಆಗಿ ಹೋಗ್ತಿತ್ತು. ಅಷ್ಟೊತ್ತಿ ದ್ರೋಣಾಚಾರ್ಯರು ಕೇಳ್ತಾ ಇದ್ದಾರೆ, ಛೇ ಏನು ಚೆಂಡು ಬಿದ್ದಿದೆ ಇದು ಬಿದ್ದು ಯೋಚನೆ ಮಾಡ್ತೀರಲ್ಲ, ನೀವು ಕ್ಷತ್ರಿಯರಲ್ಲವೇನು? ಹೌದು. ನಿಮಗೆ ಶಸ್ತ್ರವಿದ್ಯೆ ಬರೋದಿಲ್ಲ, ಅಸ್ತ್ರವಿದ್ಯೆ ಬರೋದಿಲ್ಲ ಅಂತ ಕೇಳಿದ್ರು. ಯಾಕೆ ಅಂತ ಕೇಳಿದ್ರು. ಅಸ್ತ್ರವಿದ್ಯೆ ಬಂದಿದ್ರೆ ಇಲ್ಲಿ ಯೋಚನೆ ಮಾಡ್ತಾನೆ ಕೊಡ್ತಿದ್ದಿಲ್ಲ ಅಂತ ಹೇಳಿದ್ರು. ಅಸ್ತ್ರವಿದ್ಯೆ ಬಂದಿದ್ರೆ ಇದರಲ್ಲಿ ಯೋಚನೆ ಮಾಡ್ತಾ ಕೊಡ್ತಿದ್ದಿಲ್ಲ, ನೀವು ತೆಗಲಕ್ಕೆ ಬರ್ತಿತ್ತದ ಅಂತ ಹೇಳಿದ್ರು. ತಕ್ಷಣ ಆಶ್ಚರ್ಯ ಆಯ್ತು ಉಳಿದವರಿಗೆಲ್ಲ, ಭೀಮನ ಹೊರತು ಉಳಿದವರಿಗೆಲ್ಲ ಆಶ್ಚರ್ಯನೇ. ಏನು ಆಶ್ಚರ್ಯ, ಅಸ್ತ್ರವಿದ್ಯೆ ಜೊತೆಗೆ ಏನು ಸಂಬಂಧ? ಮಂತ್ರಕ್ಕೆ ಮಾವಿನಕಾಯಿ ಬೀಳುತ್ತೆ ಅಂತಾರಲ್ಲ, ಹಾಕಿ ಮಂತ್ರಕ್ಕೆ ಮಾವಿನಕಾಯಿ ಬೀಳುತ್ತೆ ಏನು ಸಂಬಂಧ? ಅಲ್ಲ ಸ್ವಾಮಿ, ಅಸ್ತ್ರವಿದ್ಯೆ ಅಂದರೆ ಯುದ್ಧಕ್ಕೆ ಬರುತ್ತೆ, ಬಾವಿಯಲ್ಲಿ ಚೆಂಡು ಬಿದ್ದರೆ ಬರುತ್ತಾ ಅಂತ ಕೇಳಿದರೆ ಬರುತ್ತೆ ಅಂತ ಹೇಳಿ. ಇದು ನಮಗೆ ಗೊತ್ತಾಗಬೇಕು ಇವತ್ತಿನ ದಿವಸ. ಅಸ್ತ್ರದಿಂದ ಬಾವಿಯಲ್ಲಿ ಬಿದ್ದು ಚೆಂಡು ತೆಗಲಿಕ್ಕೆ ಬಂತಲ್ಲ, ಅದೇ ಇವತ್ತು ಶಾಸ್ತ್ರ ಹಾಗೆ ಮಾಡ್ತಾರೆ. ನಮ್ಮ ಜನಕ್ಕೆ ಶಾಸ್ತ್ರ ಆದರೆ ಸತ್ತ ಮೇಲೆ ಕೆಲಸ ಕೊಡಂತಿರ್ಗೋ, ಎಲ್ ಐ ಸಿ ಇದ್ದಾಗೆ ಸತ್ತ ಮೇಲೆ ಬರುತ್ತೆ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ತಪ್ಪದು. ಶಾಸ್ತ್ರ ಇವತ್ತಿನ ಜೀವನಕ್ಕೂ ನೆರವಾಗ್ತದೆ. ಇಹಾಪರ ಎರಡರಲ್ಲೂ ಸುಖ ಕೊಟ್ಟರೆ ಶಾಸ್ತ್ರ. ಲೌಕಿಕ ವಿದ್ಯೆ ಎಷ್ಟು ರಾಜ ಮಹಾರಾಜರು ಬೇಕಾದ್ರೆ ಆಗಲಿ, ನೀವೀಗ ಇಹಲೋಕಕ್ಕೆ ಮಾತ್ರ ಸೀಮಿತ, ಪರಲೋಕಕ್ಕೆ ಕೆಲಸ ಮಾಡೋದಿಲ್ಲ. ಶಾಸ್ತ್ರ ಹಾಗಲ್ಲ, ಇಹಲೋಕ ಪರಲೋಕ ಎರಡರಲ್ಲೂ ಕೂಡ ಅತ್ಯುನ್ನತವಾದ ಮಟ್ಟವನ್ನು ಕಾಣಬೇಕು ಅಂತಿದ್ರೆ ಶಾಸ್ತ್ರದ ಹೊರತು ಬೇರೆ ದಾರಿ ಇಲ್ಲ. ನಮಗದು ಅರ್ಥ ಆಗೋದು ಕಷ್ಟ. ಆ ಕ್ಷಣಕ್ಕೆ ಅಲ್ಲಿ ಸಮಸ್ಯೆ ಬಂದಿತ್ತು. ಅಸ್ತ್ರವಿದ್ಯೆಯಿಂದ ಈ ಸಮಸ್ಯೆ ಪರಿಹಾರ ಆಗುತ್ತೋ ಅಂತ ಪ್ರಶ್ನೆ. ಶಾಸ್ತ್ರ ಆಚಾರ ಹೇಳ್ತಾರೆ, ಮಂತ್ರಗಳ ಬಗ್ಗೆ ಹೇಳ್ತಾರೆ ತಂತ್ರಸಾರದಲ್ಲಿ. ತಂತ್ರಸಾರದ ಮಂತ್ರಗಳನ್ನು ನೋಡಿ ಎಂಥ ಮಂತ್ರ ಹೇಳಿದ್ದೇವೆ ಗೊತ್ತಾ ಅಂತ ಆಚಾರ ಹೇಳ್ತಾರೆ. ಇದರಿಂದ ಆಗದ ಕೆಲಸವೇ ಇಲ್ಲ. ಮಳೆ ಬೇಕಾ ಮಳೆ ಬರುತ್ತೆ, ಮಳೆ ನಿಲ್ಲಿಸ್ಬೇಕಾ ಮಳೆ ನಿಲ್ಲಿಸಬಹುದು, ಅಗ್ನಿಸ್ತಂಭನ ಮಾಡಬಹುದು, ವಾಯುಸ್ತಂಭನ ಮಾಡಬಹುದು, ಆರೋಗ್ಯ ತಂದುಕೊಳ್ಬಹುದು, ಏನು ವಿದ್ಯಾ ಸಂಪಾದನೆ ಮಾಡಬಹುದು, ಕವಿಯಾಗಬಹುದು, ಮಹಾಕವಿಯಾಗಬಹುದು, ವ್ಯಾಖ್ಯಾನ ಕೋವಿದನಾಗಬಹುದು, ವಿಶ್ವವಿಖ್ಯಾತ ಪಂಡಿತ್ ಏನು ಬೇಕಾದ್ರೂ ಆಗಬಹುದು, ಅಷ್ಟು ಮಂತ್ರಗಳನ್ನು ಹೇಳ್ತೇವೆ ಅಂತ ಆಚಾರ ಹೇಳ್ತಾರೆ. ಜನಕ್ಕೆ ಅದರ ಬಗ್ಗೆ ಕಾಲ್ಪನೆಯೇ ಇಲ್ಲ. ಇವತ್ತಿನ ದಿವಸ ಸಂಪೂರ್ಣ ಶಾಸ್ತ್ರಜ್ಞಾನ ದೂರ ಆಗಿಬಿಟ್ಟಿದ್ದಾರೆ. ರಾಘವೇಂದ್ರ ಸ್ವಾಮಿಗಳು, ವಾದಿರಾಜ ಸ್ವಾಮಿಗಳ ಪವಾಡಗಳ ಮೂಲ ಏನು ಗೊತ್ತೇನು? ಈ ಬಾಬಾಗಳಂತೆ ಮ್ಯಾಜಿಕ್ ಈಜಿಕ್ ಮಾಡಲಿಲ್ಲ ಅವರು, ಶಾಸ್ತ್ರದ ಪ್ರಕಾರ ಮಾಡಿದರು. ಅಗಮ್ಯ ಮಹಿಮಾ ಲೋಕೆ ರಾಘವೇಂದ್ರೋ ಮಹಾಯಶಾಹ, ಮಂತ್ರ ಎಲ್ಲಿಂದ ಬಂತ ಅವರಿಗೆ? ತಂತ್ರಸಾರದ ಮಂತ್ರಗಳನ್ನು ಸಿದ್ಧಿ ಮಾಡಿಕೊಂಡ್ರೆ ಏನೆಲ್ಲವನ್ನೂ ಸಾಧಿಸಬಹುದು ಅಂತ ಹೇಳ್ತಾರೆ. ಆಚಾರ್ಯ ಹೇಳ್ತಾರೆ, ಸುವರ್ಣ ವೃಷ್ಟಿ ತರಿಸಬಹುದು ಅಂತ ಹೇಳ್ತಾರೆ. ಸುವರ್ಣ ವೃಷ್ಟಿ ಮಾಡಬಹುದು. ಅದನ್ನು ಕಳ್ಕೊಂಡಿದ್ದೇವೆ ಇವತ್ತಿನ ದಿವಸ. ಮಂತ್ರ ಜಪದ ಗಾಯತ್ರಿನೇ ಬಿಟ್ಟವರಿಗೆ ಅದರಲ್ಲಿ ಇನ್ನೇನು ಗೊತ್ತಾಗುತ್ತೆ ಅವರಿಗೆ? ಗಾಯತ್ರಿ ಮಂತ್ರದ ಪರಿಜ್ಞಾನವೇ ಇಲ್ಲ. ಇನ್ನೇನು ಕೃಷ್ಣ ಮಂತ್ರ ಏನು, ವ್ಯಾಸ ಮಂತ್ರ, ಹೈಗ್ರೀವ ಮಂತ್ರ, ನರಸಿಂಹ ಮಂತ್ರ, ಶ್ರೀಕರ ಮಂತ್ರ, ದಧಿವಾಮನ ಮಂತ್ರ, ವರಾಹ ಮಂತ್ರ, ಧನ್ವಂತರಿ ಮಂತ್ರ, ಎಷ್ಟು ಮಂತ್ರಗಳನ್ನು ಆಚಾರ ಹೇಳುತ್ತಾರೆ. ಒಂದೊಂದು ಮಂತ್ರಕ್ಕೆ ಎಷ್ಟೆಷ್ಟು ಸಿದ್ಧಿ ಇದೆ ಅಂತ ಹೇಳುತ್ತಾರೆ. ನಮಗೆ ಅದರ ಬಗ್ಗೆ ಏನೇನೂ ತಿಳುವಳಿಕೆ ಇಲ್ಲ. ಇದನ್ನು ಯೋಚನೆ ಮಾಡಿದಾಗ ಅಸ್ತ್ರಗಳು ಅಂದರೆ ಏನೂ ಅಲ್ಲ, ಮಂತ್ರಗಳು ಅಂತ ಅರ್ಥ. ಅಸ್ತ್ರವಿದ್ಯೆ ಅಂದರೆ ಒಂದೇ, ಮಂತ್ರವಿದ್ಯೆ ಅಂದರೆ ಒಂದೇ. ಅದನ್ನು ಕ್ಷತ್ರಿಯ ಉಪಯೋಗಿಸಿದರೆ ಅಸ್ತ್ರವಿದ್ಯೆ ಆಗ್ತದೆ, ಬ್ರಾಹ್ಮಣ ಉಪಯೋಗ ಮಂತ್ರಶಾಸ್ತ್ರ ಆಗ್ತದೆ ಹೊರತು ಏನು ವ್ಯತ್ಯಾಸ ಇಲ್ಲ. ಗಾಯತ್ರಿ ಮಂತ್ರ ಏನು ತಿಳ್ಕೊಂಡಿದ್ದೀರಿ? ಬ್ರಹ್ಮಶಿರೋಸ್ತ್ರ ಬ್ರಹ್ಮಾಸ್ತ್ರ ಇದ್ದಾಗ ಲೆಕ್ಕದು. ಗಾಯತ್ರಿ ಮಂತ್ರ ಒಂದು ಗೋಪಾಲದಾಸರ ಕಥೆ ಕೇಳಿದವರಿಗೆ ಗಾಯತ್ರಿ ಮಂತ್ರದಿಂದ ಎಂಥ ಸಾಧನೆ ಮಾಡಿದರು ಗೋಪಾಲದಾಸರು. ನಮಗೆ ಅದರ ಏನೇನು ನಂಬಿಕೆನೇ ಉಳ್ಕೊಂಡಿಲ್ಲ, ಏನೇ ನಂಬಿಕೆ ಉಳ್ಕೊಂಡು ಏನಾದರೂ ಮಾಡಿದರೂ ಸಾಕು ನಮಗೆ ಬದುಕ್ತೇವೆ, ಈ ಶಾಸ್ತ್ರದ ತಂಟೆ ಮಾತ್ರ ಹೋಗಬಾರದು, ಹೋದ್ರೆ ಭಿಕ್ಷೆ ಬೇಡದ ಗ್ಯಾರಂಟಿ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರೆ. ತಪ್ಪದು. ಶಾಸ್ತ್ರ ಓದಾರ ಭಿಕ್ಷೆ ಬೇಡಿದ್ರೆ ಶಾಸ್ತ್ರ ತಪ್ಪಲ್ಲ, ಅವ್ರ ನಂಬಿಕೆಯಲ್ಲೂ ತಪ್ಪವ್ರಿ, ವಿಶ್ವಾಸದಲ್ಲೂ ತಪ್ಪೇ ಹೊರತು ಸರಿಯಾದ ರೀತಿಯಲ್ಲಿ ಶಾಸ್ತ್ರದ ಉಪಯೋಗ ಭಾರಿ ದೊಡ್ಡದು. ಅದಕ್ಕೆ ದ್ರೋಣಾಚಾರ್ಯ ಹೇಳ್ತಾರೆ, ನಾ ಮಾಡಿ ತೋರಿಸ್ತೇನೆ ಅಂತ ಹೇಳಿ. ನೋಡಿ ಏನು ಮಾಡ್ತೇನೆ ಈಗ, ಏನು ಮಾಡ್ತೀವಿ? ಬರಿಕೇಡ್ ಬಂದ್ರೆ ಏನು, ಅವ್ರು ಬಿಲ್ಲು ಮಾಡ ಕೂಡ ಇಲ್ಲ ಅವ್ರ ಹತ್ರ. ಬರಿಕೇಡ್ ಬಂದು ಏನು ಮಾಡ್ತೀರಿ? ಒಂದಿಷ್ಟು ದರ್ಬೆ ಎದ್ದು ಕಿತ್ಕೊಂಡ್ರು ಕೈಲಿ, ದರ್ಬೆ ಕಿತ್ಕೊಂಡ್ರು, ಮಂತ್ರಿಸಿದ್ರು ಒಂದು ದರ್ಬೆ ಬಿಟ್ಟರು ಕೆಳಗಡೆ, ಸೀದಾ ಹೋಗಿ ಚೆಂಡು ಗಂಡ್ಕೊಂಡು ನೋಡ್ತಾ ಇದ್ದಾರೆ. ಇನ್ನೊಂದು ದರ್ಬೆ ತಗೊಂಡು ಬಿಟ್ಟರು, ಆ ದರ್ಬೆ ಹಿಂದೆ ಗಂಡ್ಕೊಂಡು, ಆ ದರ್ಬೆ ಹಿಂದೆ ಅಂಟ್ಕೊಂಡು, ಇನ್ನೊಂದು ದರ್ಬೆ ಆ ದರ್ಬೆ ಮತ್ತೆ ಅಂಟ್ಕೊಂಡು, ಈ ಮಾಡ್ತಾ ಮಾಡ್ತಾ ಬೇರೆಗೆ ಬಂತು. ಹಿಡಿದು ಎಳೆದು ಹಗ್ಗ ಆದಾಗ ಸರಿಯೇ ತೆಗೆದಿತ್ತು. ತಗೊಳ್ಳಿ ಇದನ್ನ ನೋಡಿ, ಫೆವಿಕಾಲ್ ಹಚ್ಚಿದ್ದಲ್ಲ, ಅದೇನು ಕೂಡ ಅಂಟಿಗಿಂಟು ಹಚ್ಚಿದ್ದಲ್ಲ, ಮಂತ್ರದಿಂದ ಅಂಟ್ತಾ ಇದೆ, ಅದು ವಿಶೇಷ. ಮಂತ್ರ ಸರಿಯಾಗಿ ಅಂಟ್ತಾ ಇದೆ, ನೋಡಿ ಸರಿಯಾಗ್ತದೆ ಅಂತ ತಗೊಳ್ಳಿ. ಅದನ್ನ ಅವ್ರಿಗೆ ಆಶ್ಚರ್ಯನೇ ಆಶ್ಚರ್ಯ. ಏನಿದು ಮಂತ್ರ? ಅಸ್ತ್ರವಿದ್ಯೆಯಿಂದ ಅಷ್ಟು ಆಳದ ಬಾವಿಯಿಂದ ಚೆಂಡನ್ನು ತೆಗೆದರಲ್ಲ, ಅಸ್ತ್ರವಿದ್ಯೆಯಿಂದ ಏನನ್ನೂ ಸಾಧಿಸ್ಬೋದು ಅಂತ ಹೇಳೋದಕ್ಕೆ ಒಳ್ಳೆಯ ದೃಷ್ಟಾಂತವಾಯಿತು. ಭಾರಿ ಸಂಭ್ರಮ ಪಡ್ತಾರವರು ಆಚಾರ್ಯರೇ. ದ್ರೋಣಾಚಾರ್ಯ ಅಂತ ಗೊತ್ತಿಲ್ಲ, ಹೆಸರು ಗೊತ್ತಿಲ್ಲ ಅವರಿಗೆ. ಎಲ್ಲಿ ಎಲ್ಲಿ ಹೇಳಿ ಭೀಮನ ಹೊರತು ಬಂದ್ರೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ಬಿಡಬೇಕು. ಅವ್ರು ಹೇಳ್ತಾರೆ, ಸ್ವಾಮಿ ಏನಿದು ಆಶ್ಚರ್ಯ, ದಯವಿಟ್ಟು ಆ ರಾಜಮುದ್ರಿಕೆ ತೆಗೆಕೊಟ್ಬಿಡಿ ಅಂತ ಕೇಳಿದರು. ಇದು ತೇಲೋದನ್ನು ತೆಗೆದರು, ರಾಜಮುದ್ರಿಕೆ ಮುಳುಗೋಗ್ಬಿಟ್ಟಿದೆ ಈಗ, ಅದನ್ನು ತೆಗಳಕ್ಕೆ ಬರುತ್ತಾ ಈಗ. ಓ, ಇದೇ ರೀತಿ ತೆಗಿತೇನೆ ಅಂತ ಹೇಳಿದರು. ಇದೇ ರೀತಿ ತೆಗಿತೇನೆ, ತಕ್ಷಣ ತೆಕ್ಕೊಟ್ಬಿಡಿ ಅಂತ ಹೇಳಿದರು. ದ್ರೋಣಾಚಾರ್ಯ ಬಿಡ್ತಾರಾ, ಹೇಗೆ ಬುದ್ಧಿ ಉಪಯೋಗಿಸ್ತಾರೆ, ಲೆಕ್ಕ ಹಾಕಬೇಕು, ಹಾಗೆಲ್ಲ ತೆಗೆಯೋದಿಲ್ಲ ಅಂತ. ಹಾಗೆಲ್ಲ ತೆಗೆಯೋದಿಲ್ಲ, ನನಗೆ ಮಾತು ಕೊಟ್ಟರೆ ತೆಗಿತೇನೆ ಅಂತ ಹೇಳಿದ್ರು. ಮಾತು ಕೊಟ್ಟರೆ ತೆಗಿತೇನೆ. ಈಗಾಗಲೇ ಕಮರ್ಷಿಯಲ್ ಆಗಿದ್ದಾರೆ, ಆಗಲೇ ಅವ್ರು ಸ್ವಲ್ಪ ಹಠ ಹಿಡಿದಿದೆಯಲ್ಲ, ಆಗಲೇ ದರ್ಪಂ ಮನೀಷ ಸೊಕ್ಕದು ಮೊದಲು ಯೋಚನೆ ಇದ್ದಿಲ್ಲ ಪಾಪ ಅವರಿಗೆ. ಈಗಾಗಲೇ ಏನಾದ್ರು ಮಾಡಬೇಕು ತಲೆಯಲ್ಲಿ ಕೂತಿತ್ತಲ್ಲ, ಅದಕ್ಕೆ ಫಲಾಪೇಕ್ಷೆ ಬಂತ, ಏನಾದ್ರು ಕರಾರು ಶುರುವಾಗ್ತದೆ. ಆಗಲೇ ಏನು ಮಾಡಬೇಕೀಗ? ಜಗಾದ ಭುಕ್ತಿ ಮಮ ಕಲ್ಪ್ಯತಾಮಿತಿ, ನನ್ನ ಜೀವನೋಪಾಯ ವ್ಯವಸ್ಥೆ ಮಾಡಿ ಅವಾಗ ನಾನು ಮಾಡ್ತೇನೆ ಅಂತೇಳಿ. ನಾನು ಜೀವನೋಪಾಯದ ವ್ಯವಸ್ಥೆ ಮಾಡಿ ಊಟದ ಭುಕ್ತಿ ಅಂದರೆ ಊಟ, ಊಟದ ವ್ಯವಸ್ಥೆ ಮಾಡಿ ಮಾಡ್ತೇನೆ. ಇವತ್ತು ಊಟ ಕೇಳಿ ಅಲ್ಲ, ಅನ್ನ ಕೊಡಿ ಅಂದರೆ ಇವತ್ತು ಅನ್ನ ಕೊಡಿ ಅಲ್ಲ, ಕೆಲಸ ಕೊಡಿಸಿ ಅಂತ ಅರ್ಥ. ಕೆಲಸ ಕೊಡಿಸಿ, ನನಗೆ ಜೀವನೋಪಾಯಕ್ಕೆ ವ್ಯವಸ್ಥೆ ಮಾಡಿ ನಾನು ತಕ್ಷಣ ಮಾಡ್ತೀನಿ ಅಂತ ಹೇಳಿದರು. ತಕ್ಷಣ ಎಲ್ಲರೂ ಮುಖ ನೋಡ್ತಾ ಇದ್ದಾರೆ. ಧರ್ಮರಾಜ ಬರ್ತಾನೆ, ಅರಮನ ಕೈ ಕೈ ಮೇಲೆ ಕೈ ಹಾಕ್ತಾನೆ. ನಿಮಗೆ ನಾನು ಜೀವನೋಪಾಯ ಕೊಡ್ತೇನೆ, ನಿಮ್ಮ ರಕ್ಷಣೆಯ ಜವಾಬ್ದಾರಿ ನಂದು ಅಂತ ಒಪ್ಕೋತಾನೆ. ಮಹಾಭಾರತದಲ್ಲಿ ಬರೋದನ್ನು ಆಚಾರ್ಯ ಬರೀತಾರೆ, ತ್ರಿವರ್ಗ ಮುಖ್ಯಾತ್ಮಜ ಆತ್ಮಜೋನು ವಾಕ್ಯತಃ ಅನು. ತ್ರಿವರ್ಗ ಮುಖ್ಯ, ಧರ್ಮಾರ್ಥ ಕಾಮದಲ್ಲಿ ಮುಖ್ಯ ಧರ್ಮ, ಅದರ ಮಗ ಧರ್ಮರಾಜ, ಆತ ಭಾಷೆ ಕೊಟ್ಟ, ನಿಮ್ಮ ಜವಾಬ್ದಾರಿ ನನಗೆ ಸೇರಿದ್ದು ಅಂತ ಹೇಳಿದರೆ. ಈಗ ಅರ್ಥ ಮಾಡಿಕೊಂಡ್ರೆ ಗೊತ್ತಾಗ್ತದೆ, ಅನ್ನಕ್ಕೇನು ಮಾಡಬೇಕು ಅಂದರೆ ಧರ್ಮರಾಜ ನಾನು ಕಾಪಾಡುತ್ತೇನೆ ಅಂತ ಹೇಳಿದ. ಅದಕ್ಕೆ ಶಾಸ್ತ್ರ ಹೇಳುತ್ತದೆ, ಧರ್ಮೋ ರಕ್ಷತಿ ರಕ್ಷಿತ. ಅನ್ನ ಕೊಡೋದು ಯಾರು ನಮಗೆ? ಧರ್ಮ ಅನ್ನ ಕೊಡುತ್ತದೆ ಹೊರತು ಎಲ್ಲಿಂದ ನಾನು ಅನ್ನ ಬೀಳೋದಿಲ್ಲ. ಧರ್ಮಾಚರಣೆ ಮಾಡಿ ಕೂತಲ್ಲಿ ಅನ್ನ ಬಂದು ಬೀಳಬೇಕು ಅಂತ ಧರ್ಮದ ಮಾತು ಬಂತು. ದ್ರೋಣಾಚಾರ್ಯ ಒಪ್ಕೊಂಡು ಈ ಮುಂದಿನ ಮಾತು ಯೋಚನೆ ಮಾಡಬೇಕು. ದುರ್ಯೋಧನ ಏನಂತಿರ್ತಾನೆ, ನನ್ನ ಅನ್ನ ದ್ರೋಣ, ನನ್ನ ಅನ್ನ ದ್ರೋಣ ಅಂತ ಇವನು ಅಂತಿರ್ತಾನಲ್ಲ. ಮಾತು ಕೊಟ್ಟು ಅನ್ನ ದ್ರೋಣ ತಂದವರು ಯಾರು? ಪಾಪ ಧರ್ಮರಾಜ. ಕ್ಲೇಮ್ ಮಾಡಿದವನು ಇವನು, ಯಾರ ಚೀಟಿ ಬರೆಸಿ ಟೋಕನ್ ಹೊತ್ಕೊಂಡವ ಇದಾಗಿದೆ ಅಷ್ಟೇ. ಸೇವಕರ್ತ ಅವರು ಟೋಕನ್ ಹೊಡೆದವನು ಇವನು, ಹಾಗಾಗಿಬಿಟ್ಟಿದೆ ಅಷ್ಟೇ ಹೊರತು. ನಿಜವಾಗ್ಲೂ ದುರ್ಯೋಧನ ಶುದ್ಧ ಮೋಸಗಾರ, ರಾಜ್ಯ ಕಕ್ಕಿಲ್ಲ, ರಾಜ್ಯ ತಂದು ಅಂತಾನೆ. ದ್ರೋಣಾಚಾರ್ಯ ತಾನು ಸಾಕಿಲ್ಲ, ತಾನು ಸಾಕಿದೆ ಅಂತಾನೆ. ಸಾಕಿದ್ದು ಧರ್ಮರಾಜ ಪಾಪ. ಆ ಮಾತು ಹೇಳಿದ ತಕ್ಷಣ ಆಗಲಿ ಅಂತ ಹೇಳಿಬಿಟ್ಟು ಅದೇ ರೀತಿ ಮುದ್ರಿಕೆಯನ್ನು ತೆಗೆದ್ರಂತೆ. ಚೆಂಡು ತೇಲ್ತಿದ್ದು ಕೊನೆ ಪಕ್ಷ, ಅದು ಮುಳುಗೋದು ಕಣ್ಣಿಗೆ ಕೂಡ ಕಾಣೋದಿಲ್ಲ. ಅದಕ್ಕೆ ಹೇಳ್ತಾರೆ, ಸಂಕಲ್ಪ ಮಾಡಿಬಿಟ್ರೆ ಅಲ್ಲಿ ಹೋಗಬೇಕು ಅಂತ ಹೇಳ್ತಾರೆ. ಸಂಕಲ್ಪ ಮಾಡಿಬಿಟ್ರೆ ನಂಬರ್ ಸರಿ ಇದ್ರೆ ನಾವು ಊರಿಗೆ ಹೋಗಬೇಕಾಗಿಲ್ಲ, ಫೋನ್ ಮಾಡೋ ಊರಿನ ಅವನ್ನ ನೋಡಿರ್ಬೇಕಾಗಿಲ್ಲ. ಊರುಗಳನ್ನ ಹೇಗೆ ಡೈರೆಕ್ಟಾಗಿ ಹಲೋ ಅಂತ ಹೇಳ್ತಾರೆ ಇಮಿಡಿಯೇಟ್ ಆಗಿ. ಆ ನಂಬರ್ ಸರಿ ಇದ್ರೆ ಹೇಗೆ ಕಾಂಟ್ಯಾಕ್ಟ್ ಆಗ್ತದೋ, ಮಂತ್ರ ಸರಿ ಇದ್ರೆ ಪದಾರ್ಥ ಕಾಣಬೇಕಾಗಿಲ್ಲ, ಗುರಿ ಮುಟ್ಟಿಬಿಡುತ್ತೆ ಅಂತ ಹೇಳ್ತಾರೆ. ಮುಳುಗಿದ ಮುದ್ರಿಕೆ ಅಂಟ್ಕೊಂಡು ಹೋಗಿ ಮತ್ತೆ ದರ್ಭಗಳನ್ನು ಬಿಟ್ಟರು, ಎಲ್ಲ ಅಂಟ್ಕೊಂಡು ಬಿಟ್ಟರು, ಎರಡಿದ್ರು ಕೈಗೆ ಉಂಗ್ರ ಬಂತು. ಎಷ್ಟದು ನಿಜವಾದ ಮ್ಯಾಜಿಕ್ ತಂದ್ರೆ ಅದು. ಯಾವ ಪವ ಒಬ್ಬ ಇಂದ್ರಜಾಲಿಕ ಮಾಡತಕ್ಕಂತಹ ಕಾರ್ಯ ಶಾಸ್ತ್ರಜ್ಞ ಕಾರ್ಯದ ಬುದ್ಧಿ ಏನೂ ಅಲ್ಲ. ಇವನು ಸುಳ್ಳು ಮಾಡೋಕ್ಕೆ ಎಷ್ಟು ಕಷ್ಟಪಡ್ತಾರೆ. ಶಾಸ್ತ್ರ ನಿಜವಾದ ಪವಾಡ ಇಂದ್ರಜಾಲ ಮಹೇಂದ್ರಜಾಲಕ್ಕಿಂತ ದೊಡ್ಡದಾಗಿರುತ್ತದೆ. ಅದನ್ನು ಮಾಡಿ ಮುದ್ರಿಕೆ ತೆಗೆದುಕೊಟ್ರಂತೆ. ಅವರಿಗೆ ಆಶ್ಚರ್ಯನೇ ಆಶ್ಚರ್ಯ. ಸ್ವಾಮಿ ನೀವು ಯಾರು, ಏನು ನಿಮ್ಮ ಸಾಮರ್ಥ್ಯ, ನಮ್ಮ ನಂಬಲಿಕ್ಕೆ ಆಗ್ತಾ ಇಲ್ಲ, ನೀವು ಯಾರು ಯಾರು ಅಂತ ಕೇಳಿದರೆ ತಕ್ಷಣ ಅವ್ರು ಹೇಳ್ತಾರೆ, ನನ್ನ ಬಗ್ಗೆ ನಾನು ಹೇಳ್ಕೊಡೋದಿಲ್ಲ, ನಿಮ್ಮ ತಾತನ ಕೇಳಿ ಗೊತ್ತಾಗುತ್ತೆ ಅವರಿಗೆ ಅಂತ ಹೇಳ್ತಾರೆ. ನಿಮ್ಮ ತಾತನ ಕೇಳಿ. ದ್ರೋಣಾಚಾರ್ಯ ತಮ್ಮ ಬಗ್ಗೆ ಹೇಳ್ಕೊಡೋದು ಮನಸ್ಸಿಲ್ಲ, ನಿಮ್ಮ ತಾತನ ಕೇಳಿ ಹೇಳ್ತಾರೆ, ಭೀಷ್ಮರನ್ನು ಕೇಳಿ ಅಂತ ಅರ್ಥ. ತಕ್ಷಣ ಭೀಷ್ಮರ ಹತ್ರ ಓಡ್ತಾರೆ. ಇವರೆಲ್ಲ ತಾತ ತಾತ ಒಬ್ಬ ಆಚಾರ್ಯ ಬಂದಿದ್ದಾರೆ, ಏನು ನಂಬಲಿಕ್ಕೆ ಸಾಧ್ಯ ಇಲ್ಲ, ಏನೇನೋ ಮಾಡ್ತಿದ್ದಾರೆ ಅವರು ಅಂತ ಎಲ್ಲ ಹೇಳಿದರಂತೆ, ಹೇಳಿದ್ದಾರೆ. ಆಗ ಭೀಷ್ಮಾಚಾರ್ಯ ಕೇಳ್ತಾರೆ, ಹೇಗಿದ್ರು ನೋಡ್ಲಿಕ್ಕೆ? ಕೃಷ್ಣವರ್ಣಂ ದ್ವಿಜಂ ಜ್ಞಾತ್ವ ಹೇಳ್ತಾರೆ ಆಚಾರ್ಯ. ಭಾರಿ ವರ್ಚಸ್ವಿಗಳು, ಸ್ವಲ್ಪ ಕಪ್ಪು ಬಣ್ಣದವರಿದ್ದಾರೆ, ವೃದ್ಧರು, ತುಂಬಾ ತೇಜಸ್ವಿಗಳು, ಇಷ್ಟೆಲ್ಲ ಮಾಡಿದ್ರು ಅಂದ ತಕ್ಷಣ ಭೀಷ್ಮಾಚಾರ್ಯ ಅಂದ್ಕೊಂಡ್ರಂತೆ, ಭೀಷ್ಮ ದ್ರೋಣಾಚಾರ್ಯ ಹೊಸಬರಲ್ಲ, ಒಂದೇ ಊರಲ್ಲಿದ್ದವರೇ, ಇಬ್ರು ಸೇಮ್ ಏಜ್, ಕಂಟೆಂಪರರೀಸ್ ಅವರು. ಆದರೆ ಭೀಷ್ಮಾಚಾರ್ಯ ಎಷ್ಟೋ ದಿವಸ ಓದಲಿಕ್ಕೆ ಅಂತ ಔಟ್ ಆಫ್ ಸ್ಟೇಷನ್ ಅವರು, 525 ವರ್ಷ ನಾಪತ್ತೆ ಆಗಿದ್ದವರು ಆಗಿರುತ್ತೆ. ಸುಲಂಚ ವೃತ್ತಿಯಿಂದ ಇವರು ದೂರ ಇದ್ದವರು, ಆದರೆ ಮತ್ತೆ ಮತ್ತೆ ಅವ್ರ ಸಂಪರ್ಕ ಬರ್ತಿತ್ತು. ಅವ್ರಿಗೆ ಸುದ್ದಿ ಕೇಳಿದ್ರಾಗ್ಲೇನೆ, ದ್ರೋಣಾಚಾರ್ಯರು ತುಂಬಾ ದಿವಸದಿಂದ ಊರಲ್ಲಿಲ್ಲ, ಯಾರಿಂದ್ರೆ ವಿಷಯ ಕಲೆಕ್ಟ್ ಮಾಡಿದ್ರು, ಪರಿಸರ ಅವರ ಹತ್ರ ಓದ್ತಾ ಇದ್ದಾರೆ ಅಂತ ಕೇಳಿದ್ರು. ಈ ವಿಷಯ ಕೇಳಿದ ತಕ್ಷಣ ಹಾಗಿದ್ರೆ ಆಚಾರ್ಯರು ಬೇರೆಯವರಲ್ಲ, ನಮ್ಮ ದ್ರೋಣಾಚಾರ್ಯ ಇರಬೇಕು. ಪರಿಸರ ಅವರ ಹತ್ರ ಓದ್ತಾರೆ ಅಂತ ಕೇಳಿದ್ನಲ್ಲ, ಎಷ್ಟು ಓದಿದ್ದಾರೆ ಅಂತ ಗೊತ್ತಾಯ್ತು ಈಗ ಅಂತ ಹೇಳಿದ್ದಾರೆ. ಎಷ್ಟು ಓದಿದ್ದಾರೆ ಗೊತ್ತಾಯ್ತು ಅಂತ ಹೇಳಿದವರೇ ಆಚಾರ್ಯ ಕರ್ಕೊಂಡು ಬನ್ನಿ ಅನ್ಲಿಲ್ಲ, ಬನ್ನಿ ಹೋಗೋಣ ಅಂತ ತಾವೇ ಬಂದ್ರೆ. ಇದು ಧರ್ಮ ಇದು ಅಂತ ಆಚಾರ್ಯ ಹೇಳಿ ಕಳಿಸಿ, ನಾಳೆ ಮನೆಗೆ ಬರಬೇಕು ಅಂತ ಹೇಳಿದ್ರೆ ಹಾಗೆಲ್ಲ ಹೇಳಬಾರ್ದು. ದೊಡ್ಡವರನ್ನು ಗೌರವದಿಂದ ಕಾಣಬೇಕೆ ಹೊರತು, ಭೀಷ್ಮರು ಎಂಥ ಸುಸಂಸ್ಕೃತ ವ್ಯಕ್ತಿಗಳು, ಎಷ್ಟು ಉನ್ನತ ಮಟ್ಟದ ವ್ಯಕ್ತಿಗಳು, ಅಂಥ ಭೀಷ್ಮ ಅಂತ ದೇವತೆಗಳಿಂದ ಬಿರುದು ಪಡೆದವರು. ಅಂಥವರು ಒಬ್ಬರನ್ನ ಹೇಗೆ ಕಾಣಬೇಕು? ಅವರು ಬ್ರಾಹ್ಮಣ, ಇವರು ಕ್ಷತ್ರಿಯ, ಅವನು ಸ್ವಾಗತ ಮಾಡಬೇಕು ತನ್ನ ಕರ್ತವ್ಯ. ಸ್ವತಃ ಅವರೆಲ್ಲರ ಸಮೇತ ದ್ರೋಣಾಚಾರ್ಯ ಹತ್ರ ಅವರಲ್ಲೇ ಕೂತಿದ್ದಾರೆ ಆಚಾರ್ಯ, ಹಾಗೆಲ್ಲ ಕರೆದೇ ಬರೋದು ಬರೋದಿಲ್ಲ ಅಂತ ಹೇಳಿಬಿಟ್ಟು ಅವ್ರು ಸ್ವಾಭಿಮಾನ ಅಂದರೆ ಅದು ಹೋಗ್ತಾರೆ ತಕ್ಷಣ ಗುರುತು ಮಾತಾಡಿಸ್ತಾರೆ, ಈ ದ್ರೋಣಾಚಾರ್ಯರೇ ಏನು ಭಾಗ್ಯ, ನಿಮ್ಮಂಥವ್ರು ನಮಗೆ ಸಿಕ್ಕಿದ್ದೀರಿ ಇವತ್ತಿನ ದಿವಸ, ನಾನು ಅದನ್ನು ಕಳ್ಕೊಳ್ಳೋಕೆ ಇಷ್ಟಪಡೋದಿಲ್ಲ, ನೀವೆಲ್ಲ ಕೂಡ ರಾಜಕುಮಾರರಿಗೆ ಅಸ್ತ್ರವಿದ್ಯಾ ಗುರುಗಳಾಗಬೇಕು ಅಂತ ಹೇಳಿದ್ದಾರೆ. ಇಬ್ಬರು ಭೀಷ್ಮಾಚಾರ್ಯ ಮಾಡಿ ದೊಡ್ಡ ಕೆಲಸ ಇದು, ಸ್ವತಃ ದೊಡ್ಡ ವಿದ್ವಾಂಸರು ಭೀಷ್ಮರು ಸಾಮಾನ್ಯರಲ್ಲ, ಇವರು 12 ವರ್ಷ ಓದಿ ಬಂದಿದ್ದಾರೆ, ಪರಶುರಾಮ ತೀರ್ಥ 12 ವರ್ಷ ಓದಿದ್ದಾರೆ ದ್ರೋಣಾಚಾರ್ಯರು, ಅವರು 425 ವರ್ಷ ಓದಿದ್ದಾರೆ ಭೀಷ್ಮರು, ಕ್ಷತ್ರಿಯರಾಗಿ 8 ವರ್ಷ ಓದಿದ ಭೀಷ್ಮರು, 12 ವರ್ಷ ಓದಿದ ಇವರು. ಅವ್ರು ಹೇಳಿ ನಮ್ಗೆ ಹುಡುಗರು ನೀವೇ ಪಾಠ ಹೇಳಿಕೊಡಬೇಕು. ಇದೊಂದು ಪ್ರಶ್ನೆ ಬರ್ತದಾಗ, ಜಾಸ್ತಿ ಓದಿದವರು ಇವರು, ಪರಶುರಾಮರದೇ ಮೊದಲ ಶಿಷ್ಯರು ಅವರು, ಮೊದಲು ಭೀಷ್ಮರು ಓದಿದ್ದು, ಆಮೇಲೆ ದ್ರೋಣರು ಓದಿದ್ದು, ಅಂದಮೇಲೆ ಅವರೇ ಹೇಳ್ಕೊಡ್ಬೋದಾಗಿತ್ತಲ್ಲ ಹಾಗಿದ್ರೆ. ಅದಕ್ಕೆ ಹೇಳ್ತಾರೆ ಹೇಳ್ಕೊಡ್ಲಿಲ್ಲ ಅವರು, ದ್ರೋಣರ ಕೈಯಲ್ಲೇ ಹೇಳಿಸ್ತಾರೆ. ಅದಕ್ಕೆ ಶಾಸ್ತ್ರ ಹೇಳ್ತದೆ, ಕ್ಷತ್ರಿಯ ಅಸ್ತ್ರವಿದ್ಯೆಯನ್ನು ಕಲಿಬೇಕು, ಉಪಯೋಗಿಸಬಹುದು, ಹೇಳಬೇಕಾದ್ರೆ ಮಾತ್ರ ಬ್ರಾಹ್ಮಣರ ಕೈಯಲ್ಲೇ ಹೇಳಿಸ್ಬೇಕು ಅಂತ ನಿಯಮವು. ಅದು ತಂದೆ ಪ್ರೊಫೆಸರ್ ಆಗಿದ್ರು ಕೂಡ ಯಾವ ಕಾಲೇಜಲ್ಲಿರ್ತೋ ಆ ಕಾಲೇಜಲ್ಲಿ ಸೇರಿಸಿ ಅಲ್ಲೇ ಪಾಠ ಮಾಡಿಸ್ಬೇಕೇ ಹೊರತು ಈ ಕಾಲೇಜ್ಗೆ ಹೋಗೋಣ ನಾನೇ ಪಾಠ ಮಾಡ್ತೀನಿ ಮನೆಯಲ್ಲಿ ಅಂತ ಕೇಳಾಗಿಲ್ಲ ಅವರು. ಅಟೆಂಡೆನ್ಸ್ಗೆ ಹೋಗಿ ಸೇರಾಗ್ತಾನೆ ಕೊನೆ ಪಕ್ಷ, ಪಾಠ ಮಾಡಿದ್ರೆ ಸಾಲದು, ನಿಯಮವನ್ನು ಪಾಲನೆ ಮಾಡಬೇಕು. ಆ ಹಿನ್ನೆಲೆಯಲ್ಲಿ ತತ್ವ ಅಂದರೆ ಶಾಸ್ತ್ರದ ಇವತ್ತು ಹಾಗೆ ನಡೀತಾ ಇದ್ದಾರೆ, ಪ್ರಾಕ್ಟೀಸ್ ಮಾಡ್ತಿದ್ದೇವೆ, ಮಾಡೋದು ಪ್ರಾಕ್ಟೀಸ್ ಮಾಡೋದಲ್ಲ ಶಾಸ್ತ್ರತತ್ವನೇ, ಬೈಯೋದು ಶಾಸ್ತ್ರತತ್ವನೇ, ಆದ್ದರಿಂದ ಅದು ಫಲ ಕೊಡದೆ ಹೋಗಿಬಿಡ್ತದೆ ಅಷ್ಟೇ. ಸ್ವತಃ ತಾನಾಗಿದ್ರು ಕೂಡ ಹೇಳ್ಕೊಡ್ತಕ್ಕಂಥ ಅಧಿಕಾರ ದ್ರೋಣಾಚಾರ್ಯರಿಗಿದೆ, ಅವ್ರು ಹೇಳ್ಕೊಡಬೇಕು, ಆದ್ದರಿಂದ ನೀವು ಹೇಳ್ಕೊಡಿ ಅಂತ ಕೇಳಿದಾಗ ದ್ರೋಣಾಚಾರ್ಯ ಬೇಕಾಗಿದ್ದೇ ಅದು, ಪಾಪ ಶಿಷ್ಯರನ್ನು ತಯಾರು ಮಾಡಬೇಕು, ಶಿಷ್ಯರು ಸಿಗಬೇಕು, ಆ ಮೂಲಕ ತಮ್ಮ ಮಠ ಸಾಧಿಸಬೇಕು ಅಂತ ಸಂಕಲ್ಪ ಮಾಡಿದ್ದರಿಂದ ಅವರಿಗೆ ಖುಷಿನೇ ಆಯಿತು. ಇನ್ಮೇಲೆ ನಿಮ್ಮೆಲ್ಲ ಹುಡುಗರು ಒಪ್ಪಿಸಿಬಿಡ್ತೇನೆ, ದ್ರೋಣರಿಂದ ಭೀಷ್ಮರಿಂದ ಕಲಿಬೇಕಾದ ಪಾಠ ಎಷ್ಟೋ ಜನ ಇರ್ತಾರೆ, ಪಂಡಿತರ ಸ್ವಭಾವ ಬಹಳ ವಿಚಿತ್ರ, ತಾ ಪಾಠ ಹೇಳ್ಕೊಡೋದಿಲ್ಲ ಅವ್ರಿಗೆ ಬಿಡುವಾಗೋದಿಲ್ಲ, ಇನ್ನೊಬ್ಬರಿಗೆ ಹೇಳಿಸೋದಿಲ್ಲ, ನನ್ನ ಇನ್ನೊಬ್ಬರಿಗೆ ಹೇಳಿಸ್ಬೇಕಾ? ಕೊನೆಗೆ ಏನಾಗ್ತಾನೆ ಗೊತ್ತಾ, ಅವನು ಏನೂ ಇಲ್ಲ, ತಾನೇ ಹೇಳ್ಕೊಂಡು ಇನ್ನೊಬ್ಬರು ಹೇಳ್ಕೊಡೋದಿಲ್ಲ, ಪಂಡಿತ ಪುತ್ರ ಅಂತ ಆಗಿಬಿಡ್ತಾನೆ. ಪಂಡಿತ ಪುತ್ರ ಇಡಿಯಂ ಭಾರಿ ದಡ್ಡ ಅಂತ ಅರ್ಥ, ಪಂಡಿತ ಪುತ್ರ ಅವರ ಅಪ್ಪ ಪಂಡಿತ ಮಗ ಅಲ್ಲ ಅಂತ ಅರ್ಥ, ಅಪ್ಪ ಪಂಡಿತ ಮಗ ಅಲ್ಲ, ಯಾತಕ್ಕೆ ತಾನು ಹೇಳ್ಕೊಡಲಾರ ಅವನಿಗೆ ಟೈಮ್ ಇಲ್ಲ, ಇನ್ನೊಬ್ರು ಹೇಳಿಸ್ಲಾರ, ತನ್ನ ಪ್ರೆಸ್ಟೀಜ್ ಕ್ವಶನ್ ಅದು. ಕೊನೆಗೆ ಏನಾಗ್ತಾನೆ, ಸಾಮಾನ್ಯರ ಮಕ್ಕಳಿಗೆ ನಡರಾಗಿಬಿಡ್ತಾನೆ ಕೊನೆ ಪಕ್ಷ. ಭೀಷ್ಮರ ಕಥೆ ಕೇಳಬೇಕು, ತಾವು ಹೇಳ್ಕೊಡೋ ಹಠ ಇಲ್ಲ ಅವರಿಗೆ, ವಿದ್ಯಾರ್ಥಿಗಳಿಗೆ ಹೇಳ್ಕೊಡೋರು ಹೇಳ್ಕೊಡೋದು, ತನ್ನ ತನ್ನ ಎನಿಮಿನೇ ಇರಬಹುದು ಆ ಮೇಸ್ಟರ್ ಪ್ರೊಫೆಸರ್ ಆಗಿಬಿಟ್ಟ ಕಾಲೇಜಿನೊಳಗೆ, ಆದರೆ ತನ್ನ ಹುಡುಗನ ಭವಿಷ್ಯ ಮುಖ್ಯ, ತನ್ನ ಮಗನ ಭವಿಷ್ಯ ಮುಖ್ಯ, ಆದ್ದರಿಂದ ಅವನು ಓದಿಸ್ಬೇಕೆ ಹೊರತು ಬಿಡ್ಲಕ್ಕೆ ಹೋಗಬಾರ್ದು. ಇವತ್ತು 99% ಜನ ಶಾಸ್ತ್ರ ಓದಿದವರು ತಮ್ಮ ಮಕ್ಕಳಿಗೆ ಪಾಠ ಹೇಳಿಕೊಡ್ಲಿಲ್ಲ ಅನ್ನೋದನ್ನು ಗಮನಿಸಬೇಕು. ತುಂಬಾ ಜನ ತಮ್ಮ ಮಕ್ಕಳಿಗೆ ಪಾಠ ಹೇಳಿ ಇತ್ತೀಚೆಗೆ ಹಿಂದೆ ಹೇಳ್ಕೊಟ್ಟಿದ್ದಾರೆ, ಪಾಪ ಇತ್ತೀಚೆಗೆ ಹೇಳ್ಕೊಡ್ಲಿಲ್ಲ, ಅದಕ್ಕೆ ಏನೇನೋ ಕಾರಣಗಳು ಬಂದು ತಪ್ಪಿ ಹೋಯ್ತು. ಭೀಷ್ಮರ ಕಥೆ ಕೇಳಿದಾಗ ನಮ್ಮೆಲ್ಲ ಪ್ರತಿಷ್ಠೆಯನ್ನು ಹಿಂದೆ ಮಾಡಿ ಮಕ್ಕಳ ಕಲ್ಯಾಣವನ್ನು ಬಯಸಬೇಕು, ಯೋಗ್ಯವಾದ ವಿದ್ಯಾಭ್ಯಾಸದ ಅವಕಾಶ ಸಿಕ್ತು ಅಂದರೆ ಕಳ್ಕೊಳ್ಬಾರ್ದು, ಮೊದಲು ಕಳಿಸ್ಕೊಡ್ಬೇಕು. ಎಷ್ಟೇ ಉಪಯೋಗ ಮಾಡ್ಕೋತಾರೆ ಇವತ್ತಿನ ದಿವಸ, ಶಾಸ್ತ್ರ ತಿಳಿದವರು ಇದ್ರೂ ಕೂಡ ಉಪಯೋಗ ಮಾಡ್ಕೊಳ್ಳೋ ಜನ ಸಿಗೋದಿಲ್ಲ. ಭೀಷ್ಮರ ದಾಖಲೆ ಅದು ಬಂತು, ದ್ರೋಣಾಚಾರ್ಯ ಮತ್ತೆ ತಕ್ಷಣ ಒಪ್ಪಿಕೊಂಡ್ರು, ಬಿಟ್ಟರು, ಅಲ್ಲೇ ವ್ಯವಸ್ಥೆ ಮಾಡಿಬಿಟ್ರು. ಇನ್ನು ರಾಜಗುರು ಆದರೂ ಅವರಿಗೆ, ದ್ರೋಣಾಚಾರ್ಯ ರಾಜಗುರು ಆಗ್ತಾ ಇದ್ದಾರೆ, ಪರಶುರಾಮರನ್ನು ಬಳಿ ಹೋಗಿ ಬಂದಿದ್ದರ ಪ್ರಭಾವ ಅದು ಉತ್ತಮ ಪಟ್ಟ ಸಿಕ್ತು. ಪಾಠ ಶುರು ಮಾಡಿದ್ರೆ ಹೇಳೋದಕ್ಕೋಸ್ಕರ ಇನ್ನೇನು ಮಂಗಳಾಚರಣೆ ಮಾಡಿ ಶುರು ಮಾಡಬೇಕು, ಒಂದು ಕರಾರು ಹಾಕಿದ್ರು, ನೋಡಿ ಇಷ್ಟು ಜನ ಇದ್ದೀರಿ, ನಾನು ಒಂದು ಗುರುದಷ್ಟೇ ಕೇಳ್ತೇನೆ, ಎಲ್ಲ ವಿದ್ಯೆ ಮುಗಿದ ಮೇಲೆ ನಾನು ಕೇಳಿದ ಗುರುದಷ್ಟೇ ಕೊಡ್ತೀನಿ ಅಂತ ಯಾರು ನನಗೆ ಮಾತು ಕೊಡ್ತೀರಿ, ಅವರನ್ನ ಧನ್ವಿನಾಂ ಅಗ್ರಣ್ಯಂ ಸಾಧಯಿಷ್ಯೇ, ಅಪ್ರತಿಭ ಧನರ್ಧಾರಿಯನ್ನಾಗಿ ಮಾಡ್ತೇನೆ, ಅದು ನನ್ನ ಜವಾಬ್ದಾರಿ ಅಂತ ಹೇಳ್ತಾರೆ. ಯಾರು ನಾನು ಕೇಳಿದ ಗುರುದಷ್ಟೇ ಕೊಡ್ತೀರಿ ಅಂತ ಒಪ್ಕೋತೀರೋ ಅವರನ್ನ ತುಂಬಾ ಚೆನ್ನಾಗಿ ತಯಾರು ಮಾಡ್ತೇನೆ, ವಿಶೇಷವಾದಂಥ ಗಮನ ಕೊಟ್ಟು ಹೇಳ್ತೇನೆ ಅಂತ ಹೇಳಿಬಿಟ್ಟು ಎಲ್ಲರಿಗೂ ಈಗ ಯೋಚನೆ ಮಾಡ್ತಾ ಇದ್ದಾರೆ. ಎಲ್ಲರೂ ಯೋಚನೆ ಮಾಡ್ತಾ ಇದ್ದಾರೆ, ಯಾರು ಮುಂದೆ ಬರ್ತಾ ಇಲ್ಲ, ಕೊಡ್ಲಕ್ಕೋಸ್ಕರ ಮಾತು ಕೊಡ್ಲಕ್ಕೆ ಮುಂದೆ ಬರ್ತಾ ಇಲ್ಲ. ದುರ್ಯೋಧನಾದಿಗಳಿಗೆ ಭಯ, ಯಾಕೆ ಗೊತ್ತೇನು, ಗುರುದಕ್ಷಿಣೆ ಅವ್ರು ಕೇಳ್ತಾರೆ ಅಂದ್ರೆ ಎಂಥ ಗುರುದಕ್ಷಿಣೆ ಕೇಳ್ತಾರೆ ಗೊತ್ತೇನು, ತಮ್ಮಿದ್ದ ಆಗಲಾರದ ನಮಗೆ ಕೇಳ್ತಾರೆ, ನೀವು ಮಾಡಿಕೊಡಿ ಅಂತ ಕೇಳ್ತಾರೆ. ಒಂದು ಕೆಲಸ ಇತ್ತು ಬಂದಿದ್ದೆ ಅಂದ್ರೆ ನನ್ನ ಕೈದಾಗಿಲ್ಲ ನೀವು ಮಾಡಿ ಅಂತ ಅರ್ಥ. ಅದಕ್ಕೆ ನಾ ತಮಗಾಗದನ್ನು ಕೇಳ್ತಾರೆ. ಇವರು ಬಾವಿಯಲ್ಲಿ ಬಿದ್ದ ಮುದ್ರಿಕೆ ಎತ್ಕೊಟ್ಟವರು, ಚೆಂಡು ಎತ್ಕೊಟ್ಟವರು, ಅದನ್ನು ನಿವೇದನ ಮಾಡೋಕ್ಕಾಗೋದಿಲ್ಲ. ಆ ಶಕ್ತಿ ಇರೋ ಇವರು ನಮ್ಮನ್ನು ಕೇಳ್ತಾರೆ ಅಂದ್ರೆ ಕೊಡಕ್ಕೆ ನಮ್ಮ ಕೈಲಿ ಆಗತ್ತಾ ಅಂತ ಭಯ ಶುರುವಾಯಿತು. ಇವರೇ ಕೇಳಿದ್ದು ಕೋಟೆ ದಿವಸ ಸಾಲ ಕೇಳಕ್ಕೆ ಬಂದ್ರೆ ಅವ್ನು 10-20 ರೂಪಾಯಿ ಕೇಳೋದಿಲ್ಲ, ಅವನು ಕೋಟಿಗಟ್ಟಲೆ ಸಾಲ ಕೇಳ್ತಾನೆ, ಅವರು 10-20 ರೂಪಾಯಿ ಕೇಳೋ ಸಂಭವ ಇಲ್ಲ. ಸ್ವತಃ ದೊಡ್ಡ ಅಸ್ತ್ರವಿದ್ಯಾ ಕೂಗಿದ್ದಾರೆ ಇವರು, ಕೂತಲ್ಲೇ ಮಂತ್ರ ಹಾಕಿರೋ ಮಾಡೋ ಸಾಮರ್ಥ್ಯ ಇದೆ ಅಂತವ್ರು ಏನು ಕೇಳ್ತಾರೋ ಯಾರಿಗೆ ಗೊತ್ತು, ಭಾಷೆ ಕೊಟ್ಟು ನಾನು ನಡೆಸಲಿಕ್ಕಾಗುತ್ತೋ ಇಲ್ಲ ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಎಲ್ಲರೂ ಕೂಡ. ಆದರೆ ಭೀಮಸೇನದೇವರು ಹೇಳ್ಬಿಡುತ್ತೆ, ಅವರು ಸರ್ವಜ್ಞರಲ್ಲ, ಸರ್ವಶಕ್ತರು, ಅವರೇ ಕೇಳಲಿಲ್ಲ, ಆಯಿತು ಸ್ವಾಮಿ ಗುರುದಷ್ಟೇ ಕೊಡ್ತೇನೆ, ಗುರುದಷ್ಟೇ ಕೊಡ್ತೇನೆ, ನೀವು ಹೇಳ್ಕೊಡಿ ಅಂತ ಹೇಳ್ಬೋದಾಗಿತ್ತಲ್ಲ ಅಂದರೆ ಭೀಮಸೇನ ಹೇಳಕ್ಕೆ ಹೋಗಲಿಲ್ಲ. ಯಾಕೆ ಗೊತ್ತೇನು, ನೀವು ಕೂಡ ಅಸ್ತ್ರವಿದ್ಯೆ ತೊಗೊಂಡು ಏನು ಮಾಡಲಿ ಅಂತ ಅವರಿಗೆ, ನನಗೆ ಬೇಕೇ ಇಲ್ಲ ಫಸ್ಟ್ ಆಫ್ ಆಲ್ ಅದು. ನನಗೆ ಬೇಕಿದ್ರೆ ತಾನೇ ಉಪಯೋಗ ಮಾಡ್ಕೋಬೇಕು, ನನಗೆ ಬೇಕೇ ಇಲ್ಲ ಅದರಿಂದಾಗಿನೆ ಭಾಷೆ ಕೊಂಡು ಭೀಮಸೇನ ಹೋಗಲೇ ಇಲ್ಲ. ಇಂಥ ನಿಜವಾದ ಅರ್ಥದಲ್ಲಿ ಭೀಮಸೇನ ಹಿರಿಮೆ ನೋಡಬೇಕು. ಅದನ್ನು ಉಪಯೋಗ ಮಾಡ್ಕೊಳ್ಳೋಕೆ ಹೋಗಲೇ ಇಲ್ಲ. ಅದಕ್ಕಿಂತ ಜಾಸ್ತಿ ನನಗೆ ಗೊತ್ತಿದೆ, ಇನ್ನೊಬ್ಬರು ಸಹಾಯ ನನಗೆ ಬೇಡೇ ಬೇಡ, ಸಾಕ್ಷಾತ್ ನಾರಾಯಣನ ಸದಾಕಾಲ ಕಾಪಾಡ್ತಾನೆ, ಮತ್ತೆ ಕೇಳಬೇಕು. ಇದು ಭೀಮಸೇನ ವಿಶಿಷ್ಟವಾದಂಥ ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದ್ ಬೃಕೋದರಹ. ಭೀಮಸೇನ ಜೀವನದಲ್ಲಿ ಶಸ್ತ್ರಾಸ್ತ್ರಗಳ ಡಿಪೆಂಡೆನ್ಸ್ ಇಲ್ಲೇ ಇಲ್ಲ. ಯಾವ ಡಿಪೆಂಡೆನ್ಸ್? ಆರಾಮವಾಗಿ ಏನೇ ಬರಲಿ ಕೈಯಿಂದ ಸಾಧಿಸ್ತಕ್ಕಂಥ ಸಾಮರ್ಥ್ಯ. ಈ ಮಾತನ್ನು ಯೋಚನೆ ಮಾಡಬೇಕು. ನಮ್ಮ ಜನಗಳಿಗೆ ತುಂಬ ತಪ್ಪು ಕಲ್ಪನೆ ಇರುತ್ತೆ. 4 ಅಕ್ಷರ ಓದಿಬಿಟ್ಟಿರ್ತಾರೆ, ವಿಷ್ಣು ಸಹಸ್ರ ಬಾಯಿ ಬರುತ್ತೆ ಅಂತ ತಿಳ್ಕೊಂಬಿಡಿ. ಏನು ಬಸ್ ಸಿಗಬೇಕಾಯ್ತು, ವಿಷ್ಣು ಸಹಸ್ರ ಬಳಿಕತ ಹೋಗ್ತಿರೋ ದೇವ್ ಬಸ್ ಸಿಗಲಿ ಅಂತ ಹೇಳಿಬಿಟ್ಟು ವಿಷ್ಣು ಸಹಸ್ರ ಅವ್ನು ಬಸ್ಸಿಗೆ ಮಾಡಿಬಿಡದ, ಒಂದು 2 ರೂಪಾಯಿ ಟಿಕೆಟ್ ವಿಷ್ಣು ಸಹಸ್ರ ಮರೆದಾಗಾಯ್ತು ಅಷ್ಟೇ. ಏನೋ ಒಂದು ಸಂದೆ 100 ಗಾತಿ ಜಪ ಮಾಡಿಬಿಡೋದು ಟ್ರಾನ್ಸ್ಫರ್ ಆಗಲಿ ಅಂತ ಹೇಳೋದು, 10,000 ಗಾತಿ ಜಪ ಮಾಡಿ ಹಾಗೆಲ್ಲ ಕೇಳಬಾರ್ದು, ಮಾಡೋದು ಬಿಡಬಾರದು, ಫಲ ಕೇಳಬಾರ್ದು ಹಾಗೆಲ್ಲ ಕೂಡ. ಕರ್ಮಣ್ಯ ಮಾಧಿಕಾರಸ್ಥೆ ಮಾ ಫಲೇಶು ಕದಾಚರ. ಫಲ ಕೇಳಿದರೆ ಆ ಮಂತ್ರದ ಶಕ್ತಿ ಕಡಿಮೆ ಆಗ್ತದೆ ಅಂತ ಹೇಳಿದ್ದ. ಫಲ ಕೇಳಿದ್ರೆ ಮಂತ್ರ ಶಕ್ತಿ ಕಡಿಮೆ ಆಗ್ತದೆ, ಮತ್ತೆ ಕೆಲಸ ಆಗಬೇಕಲ್ಲ. ನೀವು ಫಲ ಕೇಳಬೇಡ್ರಿ, ಮಂತ್ರ ಗೊತ್ತಿದೆಯಲ್ಲ ಅದಕ್ಕೆ ಕೆಲಸ ಆಗಿಬಿಡುತ್ತೆ ಅಂತ ಹೇಳ್ತಾರೆ. ಮಂತ್ರ ಗೊತ್ತಿದ್ರೆ ಸಾಕು ಕೆಲಸ ಆಗುತ್ತೆ, ನೀವು ಕೇಳಬೇಕಾದ ಕಾರಣ ಇಲ್ಲ, ನಮಗೆ ಆ ನಂಬಿಕೆ ಇಲ್ಲ ಮಂತ್ರದ ಬಗ್ಗೆ. ಆ ಮಂತ್ರಗಳ ಶಕ್ತಿ ಎಷ್ಟು ಅಂತ ಕೇಳಿದರೆ ತನಿಷ್ಠಾನೇ ಕೆಲಸ ಆಗುತ್ತೆ. ಮಾಡ್ತಾ ಇರೋದು ನಾಸ್ತಿಕರು ಮಾಡೋದಲ್ಲ, ಮತ್ತೆ ಆಸ್ತಿಕರು ಮಾಡೋದು. ನಾಸ್ತಿಕರು ದೇವರನ್ನು ಬಿಟ್ಟಾಗಿಬಿಟ್ಟಿದೆ. ಆಸ್ತಿಕರಲ್ಲೂ ಕೂಡ ದೇವರ ಬಗ್ಗೆ ನಿಜವಾದ ಪರಿಕಲ್ಪನೆ ಇಲ್ಲ. ಧರ್ಮಾದಿಗಳ ಬಗ್ಗೆ ತಪ್ಪು ಯಾಕೆ ನಡ್ಕೊಂಡ ಋತರಾಷ್ಟ್ರರಾಜ? ಅವನಿಗೆ ಕಣ್ಣಿಲ್ಲ, ಅದಕ್ಕೆ ಅವ್ರ ಮಹತ್ವ ಗೊತ್ತಾಗಿಲ್ಲ. ಇವತ್ತು ನಮಗೂ ಏನಿಲ್ಲ, ಎಲ್ಲೋ ಏನೇನೋ ಮಾಡ್ಯಮ ದೇವ್ರ ಬಗ್ಗೆ ದೇವತೆ ಮಾಡ್ತಾರೆ, ವರಮಹಾಲಕ್ಷ್ಮಿ ಮಾಡ್ತಾರೆ, ಏನು ಗೊತ್ತು ಅವರಿಗೆ? ಕಲಶ ಕೂಡಿಸಿ ಒಂದು ಮಂತ್ರಾಕ್ಷತೆ ಹಾಕಿಬಿಟ್ಟರೆ ಅದು ವರಮಹಾಲಕ್ಷ್ಮಿ ಪೂಜೆ ಆಯ್ತಾ? ಲಕ್ಷ್ಮಿ ಯಾರೋ ಗೊತ್ತಿಲ್ಲ ಫಸ್ಟ್ ಇವರಿಗೆ. ಲಕ್ಷ್ಮಿ ಯಾರು? ನಾರಾಯಣನ ಬಿಟ್ಟು ಕಣ್ಣೆತ್ತಿ ನೋಡೋದಿಲ್ಲ ಅಂತ ಗೊತ್ತಾಗದೆ ಹೋದರೆ ಲಕ್ಷ್ಮಿಯ ಕಲ್ಪನೆಯೇ ಅಲ್ಲ. ಲಕ್ಷ್ಮೀ ಪೂಜೆ ಮಾಡಬೇಕಾದ್ರೆ ನಾರಾಯಣ ಸಮೇತನೇ ಮಾಡಬೇಕು. ಸಾರಿಗ್ರಾಮ ಇಡದೆ ಪೂಜೆ ಮಾಡಿದರೆ ಆ ಲಕ್ಷ್ಮೀ ಪೂಜೆ ಅಲ್ಲವೇ ಅಲ್ಲ. ಇಷ್ಟು ಕರಾರುವಕ್ಕಾದ ನಿರ್ಣಯಗಳು ಉಂಟು. ಎಷ್ಟು ಜನ ಮಾಡ್ತಾರೆ ಅದನ್ನು? ಅಂದರೆ ಮೆಕ್ಯಾನಿಕಲ್ಲ ಮಾಡ್ತಾರೆ. ಲಕ್ಷ್ಮೀ ಯಾರು ಅಂತ ಗೊತ್ತಿದ್ರೆ ಲಕ್ಷ್ಮೀ ಪೂಜೆ ಮಾಡ್ತಾರೆ. ಶೇಷ ಯಾರು ಅಂತ ಗೊತ್ತಿದ್ರೆ ನಾಗಪೂಜೆ ಮಾಡ್ತಾರೆ. ಗಣೇಶ ಯಾರು ಅಂತ ಗೊತ್ತಿದ್ರೆ ಗಣೇಶ ಪೂಜೆ ಮಾಡ್ತಾರೆ. ಅಂದರೆ ಏನಾಯ್ತು ಅಲ್ಲಿಗೆ? ಮಹಾತ್ಯ ಜ್ಞಾನ ಇಲ್ಲದೆ ಮಾಡೋದ್ರಿಂದ ಅದು ವ್ಯರ್ಥನೇ ಆಗೋದು. ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ಬಲತಾಯಿ ಧೋರಣೆ ಅನ್ನೋದು ಪ್ರತಿನಿತ್ಯದ ಜೀವನದಲ್ಲಿ ಸಾಧ್ಯ. ಯಾವಾಗ ಶಾಸ್ತ್ರ ಓದಿರ್ತೇವೆ, ಶಾಸ್ತ್ರದ ಕಣ್ಣು ಕಾಣುತ್ತೆ, ಅವ ನಡ್ಕೊಳ್ಳೋ ರೀತಿನೇ ಬೇರೆ. ಧೃತರಾಷ್ಟ್ರನಿಗೆ ಕಣ್ಣಿಲ್ಲಲ್ಲ, ಅದರಿಂದ ಪಾಂಡವರ ಮಹತ್ವನಿಗೆ ಅರ್ಥ ಆಗ್ತಾ ಇಲ್ಲ. ಶಾಸ್ತ್ರವನ್ನು ಅದಕ್ಕೆ ಪ್ರತಿನಿತ್ಯದಲ್ಲೂ ಪಾಠ ಪ್ರವಚನಗಳ ಪರಿಕಲ್ಪನೆ ಯಾತಕ್ಕೆ ಬಂತು ಅಂದರೆ, ಪ್ರತಿನಿತ್ಯ ಪಾಠ ಪ್ರವಚನ ಇದ್ದರೆ ಶುದ್ಧವಾಗಿರ್ತದೆ ಜ್ಞಾನ. ಹರಿಯೋ ನೀರು ಪ್ಯೂರ್ ಆಗಿರ್ತದೆ, ನಿಂತು ನೀರು ಕೆಟ್ಟೋಗ್ತದೆ. ನಿಂತು ನೀರು, ಅದಕ್ಕೆ ನಿತ್ಯ ಪಾಠ ಪ್ರವಚನ ಜ್ಞಾನ ಫ್ಲೋ ಆಗ್ತಾ ಇರಬೇಕು. ಜ್ಞಾನದೊಂದು ಪ್ರವಾಹ ನಡೀತಾ ಇದ್ರೆ ಆಗ ನೀರು ಶುದ್ಧವಾಗಿರೋದ್ರಿಂದ ಓದ್ದವರಿಗೆ ಒಳ್ಳೆ ವಿಶೇಷವಾದಂತಹ ಜ್ಞಾನ ಬರಲಿಕ್ಕೆ ಅನುಕೂಲ. ಜ್ಞಾನವಿಲ್ಲದ ಆಚರಣೆ ಅಂದರೆ ಋತರಾಷ್ಟ್ರ ಆಚರಣೆ ಇದ್ದ ಹೇಗೆ ಲೆಕ್ಕ? ನೋಡು ಋತರಾಷ್ಟ್ರ ತುಂಬ ತಪ್ಪು ಮಾಡ್ತಾ ಇದ್ದಿ, ಸರಿಯಲ್ಲ ಅಂತ ಹೇಳಿದೆ. ನಾನು ಋತರಾಷ್ಟ್ರ ಏನು ಉತ್ತರ ಕೊಟ್ಟೆ ಗೊತ್ತೇನಾಗ? ನಾವೆಲ್ಲ ಏನು ಕೊಡ್ಬೋದು ಅದನ್ನೇ ಕೊಡ್ತಾನೆ. ನೋಡು ಅಕ್ರೂರ, ನಾನು ಪಾಂಡವರು ಸರಿಯಾಗಿ ನೋಡ್ತಾ ಇಲ್ಲ ಹಾಗೆಲ್ಲ ಹೇಳ್ತೀಯಲ್ಲ, ಯಾರನ್ನು ನೋಡೋದು? ನಾನು ಯಾರು? ಎಲ್ಲ ದೇವರ ಸಂಕಲ್ಪ, ದೇವರು ಮಾಡಿಸ್ತೇವೆ ಮಾಡ್ತೇವೆ. ಇದೇ ಥರ ಉತ್ತರ ಕೊಡೋದು? ಏಕಾದಶಿ ಯಾಕೆ ಮಾಡಲಿಲ್ಲ? ದೇವ್ರ ಬುದ್ಧಿ ಕೊಟ್ಟಿಲ್ಲ. ಅದು ಬೇಕಾದ್ರೆ ಮಾಡಿಸ್ಕೊಳ್ಳಿ ಮಾಡ್ತೇವೆ ಅಷ್ಟೇ. ಅದು ಬಂದು ಹೇಳಬೇಕು, ವಾರಾಯ ಏಕಾದಶಿ ಮಾಡ ಯಾವ್ದು ಅದು ಬಂದು ಹೇಳಬೇಕು. ಇಲ್ಲೋರು ಮಾಡೋರಲ್ಲ ಅಂದರೆ ದೇವರು ಮಾಡಿಸ್ಕೊಳ್ಳಿ, ಬೇಕಾದ್ರೆ ಮಾಡಿಸ್ಕೊಳ್ಳಿ ಅಷ್ಟೇ, ನಾವು ಯಾಕೆ ಮಾಡಬೇಕು? ಕೃಷ್ಣ ಸ್ವತಂತ್ರ ತಾನೆ, ನಾನು ಬುದ್ಧಿ ಕೊಟ್ಟಿಲ್ಲ ಮಾಡಿಲ್ಲ, ಬುದ್ಧಿ ಕೊಟ್ಟರೆ ಮಾಡ್ತೇನೆ. ಅದು ಮಧು ಸಿದ್ಧಾಂತದಂಥ ಸಿದ್ಧಾಂತ ಇಲ್ಲ, ಅದನ್ನು ಮಾಧುರಷ್ಟು ಮಿಸ್ಯೂಸ್ ಮಾಡೋ ಜನಗಳು ಕೂಡ ಇಲ್ಲ. ಅದನ್ನು ಎಲ್ಲ ದೇವರಿಚ್ಛೆ, ಯಾವುದಕ್ಕೆ? ಇದಕ್ಕೆ ಮಾತ್ರ. ದೇವ್ರ ಪೂಜೆ ಯಾಕೆ ಮಾಡಲಿಲ್ಲ? ದೇವರಿಚ್ಛೆ. ಸಂಧ್ಯಾ ಯಾಕೆ ಮಾಡಿದೆ? ದೇವ್ರ ಪುಚ್ಛೆ. ಸಿನಿಮಾಕ್ಕೆ ಯಾಕೆ ಹೋದ್ರೆ? ದೇವರಿಚ್ಛೆ ಅಲ್ಲ, ತಾನು ಟಿಕೆಟ್ ತೊಗೊಂಡು ಹೋಗ್ಬಿಡ್ತಾನೆ, ಬಿಡೋದಿಲ್ಲ. ಕ್ಯೂ ನಿಂತು ಟಿಕೆಟ್ ತೊಗೊಂಡು ಅಲ್ಲೇ ಕ್ಯಾರಿಯರ್ ಇಟ್ಕೊಳ್ಬೇಕಾದ್ರೆ ಕೂತಿರ್ತಾರೆ. ದೇವರಿಚ್ಛೆ ಟಿಕೆಟ್ ಅದಾಗಿ ಮನೆಗೆ ಬಂದು ಟಿಕೆಟ್ ತಗೊಂಡು ಹೋಗ್ತೇನೆ ಅಂತ ಅನ್ಬೇಕು, ಅದಕ್ಕೆ ಅನ್ನೋದಿಲ್ಲ. ಪ್ರಯತ್ನ ಮಾಡಿಯೇ ಮಾಡ್ತಾನೆ. ಧೃತರಾಷ್ಟ್ರ ಈ ಒಂದು ನಾಟಕದ ಮಾತನ್ನಾಡ್ತಾನೆ. ಅಕ್ರನಿಗೆ ಅರ್ಥ ಆಯ್ತಂತೆ. ಧೃತರಾಷ್ಟ್ರ, ನನಗೆ ಅರ್ಥ ಆಯಿತು, ನಿನ್ನ ಮನಸ್ಸು ಸರಿ ಇಲ್ಲ ಅಂತ ಹೇಳಿ. ನಿನ್ನ ಮನಸ್ಸು ಸರಿ ಇಲ್ಲ. ಶಾಸ್ತ್ರವನ್ನು ದುರುಪಯೋಗ ತಗೊಳ್ಳೋ ಜನಗಳಿಗೆ ಧೃತರಾಷ್ಟ್ರ ದೊಡ್ಡ ದೃಷ್ಟಾಂತ. ಶಾಸ್ತ್ರ ಗೊತ್ತಿಲ್ಲದೆ ಇದ್ದ ಜನ ಬಿಟ್ಟುಬಿಡಿ, ಅದನ್ನು ಈ ರೀತಿ ತಿಳ್ಕೊಂಡು ಕೂಡ ಅದನ್ನು ಮಿಸ್ಯೂಸ್ ಮಾಡ್ತಾನಲ್ಲ, ಏನು ಆಶ್ಚರ್ಯ. ಅಕ್ರನಿಗೆ ಅರ್ಥ ಆಯ್ತಂತೆ. ಧೃತರಾಷ್ಟ್ರ, ಅಂತೂ ಹರಿಯ ಇಚ್ಛೆ ನೀನು ಸರಿಯಾಗಿ ನೋಡ್ಕೊಳ್ಳುತ್ತಾ ಇರೋದಲ್ಲೋ, ಅದಕ್ಕೆ ನಾನು ಹೇಳ್ತೇನೆ ಕೇಳು. ಹರಿಯ ಇಚ್ಛೆ, ನಿನ್ನ ಮಕ್ಕಳೆಲ್ಲ ಸತ್ತು ಹೋಗ್ತಾರೆ, ಜ್ಞಾಪಕ ಇರಲಿ ಅಂತ ಹೇಳಿದ. ತವ ನೈದ ಪುತ್ರಾಹ, ಶುಕ್ರವರನ ಸಂದೇಶ ಅದು, ನಿನ್ನ ಮಕ್ಕಳು ಇಲ್ಲ ಅಂತ ತಿಳ್ಕೊಂಡ್ಬಿಡು. ನೀನೇನು ಪಾಂಡವರಿಗೆ ಸರಿಯಾಗಿ ನೋಡ್ಕೊಂಡಿಯೋ ನಿನ್ನ ಮಕ್ಕಳು ಬದುಕ್ತಾರೆ, ಪಾಂಡವರು ಸರಿಯಾಗಿ ನೋಡ್ಕೊಳ್ಳೋದಿಲ್ವೋ ನಿನ್ನ ಮಕ್ಕಳು ಉಳಿಯೋದಿಲ್ಲ. ಇದೇ ಸಿದ್ಧಾಂತ. ಯಾವಾಗ ದೇವರನ್ನು ಆರಾಧನೆ ಮಾಡ್ತೇವೆ ನಮ್ಮ ಇಹ ಕಾಲವೂ ಇಹ ಸುಖವೂ ಸರಿಯಾಗಿರುತ್ತೆ. ದೇವರ ಆರಾಧನೆ ಬಿಟ್ಟರೆ ನಮ್ಮ ಇಹನೂ ಇಲ್ಲ ಪರನೂ ಇಲ್ಲ. ಧೃತರಾಷ್ಟ್ರನಿಗೆ ಆಗಲೂ ಅರ್ಥ ಆಗಲಿಲ್ಲ, ಅಕ್ರೂರಾಯಿತು ಅಂತ ಹೊರಟೋಗಿಬಿಡ್ತಾನೆ. ಹೋಗಬೇಕಾದ್ರೆ ಭೀಮಸೇನ, ಅರ್ಜುನ ಮತ್ತು ಸಹದೇವ ಮೂರು ಜನ ಜೊತೆ ಕರ್ಕೊಂಡು ಹೋಗ್ತಾ ಇದ್ದಾನೆ. ಕೃಷ್ಣನ ಹೇಳಿರ್ತಾನೆ ಕರ್ಕೊಂಡು ಬಾ ಅಂತ ಹೇಳಿರ್ತಾನೆ. ಮೂರು ಜನಗಳನ್ನು ಸಹ ತನ್ನ ಜೊತೆಗೆ ಕರೆದು ಕೃಷ್ಣರ ಹತ್ರ ಬಿಡ್ತಾನೆ ಹೋಗಿಬಿಟ್ಟು. ಇದು ಪಾಂಡವರಿಗೂ ಕೃಷ್ಣನಿಗೂ ಮೊದಲ ಭೇಟಿ ಲೋಕದ ದೃಷ್ಟಿಯಲ್ಲಿ, ಫಸ್ಟ್ ಟೈಮ್ ನೋಡಿದ್ದಾಗ. ಅನೇಕರು ದ್ರೌಪದಿ ಸ್ವಯಂವರದ ಕಾಲಕ್ಕೆ ಮೊದಲ ಸತ್ತು ನೋಡಿದ್ದು ಅಂತ ತಿಳ್ಕೊಂಡಿರ್ತಾರೆ. ಕುಮಾರವ್ಯಾಸ ಭಾರತ ಮೊದಲಾದವುಗಳಲ್ಲಿ ಬರೋದು ಆಗ ಮೊದಲ ಬಾರಿಗೆ ಭೇಟಿ ಆದಾಗತ್ತೆ. ಅದಲ್ಲ, ಮೊದಲೇ ಸರ್ತೆ ನೋಡಿದ್ದು ಪಾಂಡವರು ಆ ಕೃಷ್ಣ. ಭೀಮಸೇನ ಸದಾ ನೋಡ್ತಾರೆ ದೇವರನ್ನಾದ್ರಿಂದ ಯೋಚನೆ ಇಲ್ಲ. ಆದರೆ ಅರ್ಜುನಾದಿಗಳಿಗೆ ಪ್ರಥಮ ದರ್ಶನ ಕೃಷ್ಣನದಾಗಿದ್ದು ಅಂದರೆ ಆ ಸಮಯದಲ್ಲೇ ಆಯಿತು. ಅಲ್ಲಿದ್ದರಂತೆ ಒಂದು ದಿವಸ ಎರಡು ದಿವಸ ಇರಲಿಲ್ಲ, ಒಂದೆರಡು ತಿಂಗಳಿರಲಿಲ್ಲ. ಕೃಷ್ಣನ ಹತ್ರ ಭೀಮ ಅರ್ಜುನ ಸಹದೇವ ಎಷ್ಟು ದಿವಸ ಇದ್ದರು ಅಂದರೆ 3 ವರ್ಷಗಳ ಕಾಲ ವಾಸ ಮಾಡಿದರಂತೆ. ಲೆಕ್ಕ ಹಾಕಿ ಆಗಲೇ ಅದನ್ನು ಅಷ್ಟು ಉಪಯೋಗ ಮಾಡ್ಕೋತಾರೆ. ಅರ್ಜುನ ಹೇಗೆ ಉಪಯೋಗ ಮಾಡ್ಕೋತಾನೆ ಕೃಷ್ಣನನ್ನು ಅಂದರೆ, ವಿಶೇಷವಾದ ಶಸ್ತ್ರಾಸ್ತ್ರಗಳನ್ನು ಕಲ್ತ್ಕೊಂಡಂತೆ ಅರ್ಜುನ ಕೃಷ್ಣನಿಂದ. ಅನೇಕ ದಿವ್ಯಾಸ್ತ್ರಗಳ ಉಪಯೋಗವನ್ನು ಪಡೀತಾ ಇದ್ದಾನೆ. ಎಂಥ ಅಸ್ತ್ರಗಳು ಅಂದರೆ, ಅಸ್ತ್ರಗಳು ಬೇರೆ ಯಾರಿಗೂ ಜಗತ್ತಿನಲ್ಲಿ ಗೊತ್ತೇ ಇಲ್ಲ. ಕೃಷ್ಣ ಹೇಳಿದ್ದು ಅರ್ಜುನ ಕೇಳಿದ್ದೇ ಹೊರತು ಇನ್ಯಾರಿಗೂ ಗೊತ್ತಿಲ್ಲ. ಅಂತ ದಿವ್ಯಾಸ್ತ್ರಗಳನ್ನು ಕೃಷ್ಣನಿಂದ ಉಪದೇಶ ಪಡೀತಾ ಇದ್ದಾನೆ. ಇಲ್ಲಿ ಜನಕ್ಕೆ ಅರ್ಥ ಆಗಿರಬೇಕು ಒಂದು ಸ್ವಾರಸ್ಯ. ಕೃಷ್ಣ ಹೇಳ್ಕೊಡ್ತಾನಲ್ಲ, ಕೃಷ್ಣ ಯಾರ ಹತ್ರ ಕಲ್ತಿದ್ದ? ಕೃಷ್ಣ ಸರ್ವಜ್ಞ, ಯಾರ ಹತ್ರ ಕಲ್ತೇ ಇಲ್ಲ. ಕೃಷ್ಣ ಹೇಳ್ಕೊಟ್ಟ ಅಸ್ತ್ರಗಳು ಜಗತ್ತಲ್ಲಿ ಯಾರಿಗೂ ಗೊತ್ತಿಲ್ಲ ಅಂತದನ್ನು ಕೃಷ್ಣ ಹೇಳ್ಕೊಡ್ತಾ ಇರೋದ್ರೆ ಕೃಷ್ಣ ಸರ್ವಜ್ಞ ಅಂತ ಆಯ್ತಾ ಇಲ್ಲ. ಈಗ ಕೃಷ್ಣ ಎಲ್ಲವನ್ನೂ ಬಲ್ಲವನು ಅಂತ ಹೇಳೋದಕ್ಕೆ ಅದಕ್ಕಿಂತ ಇನ್ನು ಬೇರೆ ದೃಷ್ಟಾಂತನೇ ಬೇಕಿಲ್ಲ. ಜರಾಸಂಧ ಯುದ್ಧಕ್ಕೆ ಬರ್ತಾನೆ, ಕೃಷ್ಣ ಯಾರ ಹತ್ರ ಓದಿದ್ದಾಗ? ಎಲ್ಲರನ್ನ ಸೋಲಿಸಿಕೊಳ್ತಾನೆ. 23 ಅಕ್ಷೋಹಿಣಿ ಸೈನ್ಯವನ್ನ ಕೃಷ್ಣ ಸಂಹಾರ ಮಾಡ್ತಾನೆ ಅಂತ ಹೇಳಿದರೆ ಕೃಷ್ಣ ಸಹಜವಾಗಿ ಪರಿಪೂರ್ಣ ಜ್ಞಾನಿ ಅಂತ ಹೇಳೋದಕ್ಕೆ ಸಾಕ್ಷಿ. ಸಹಜವಾಗಿ ಪರಮಾತ್ಮನ ಬಗ್ಗೆ ಶ್ವೇತಾಶ್ವತರ ಉಪನಿಷತ್ ಹೇಳುತ್ತೆ, ಪರಾಶ್ಯ ಶಕ್ತಿ ವಿವಿಧೈವ ಶೂಯತೆ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ. ಪರಮಾತ್ಮನ ಶಕ್ತಿ ಪರಾಶಕ್ತಿ, ಅವನ ಶಕ್ತಿಗೆ ಇತಿಮಿತಿಗಳೇ ಇಲ್ಲ. ವಿವಿಧೈವ ಶೂಯತೆ ಸ್ವಾಭಾವಿಕಿ ಜ್ಞಾನಬಲ ಕ್ರಿಯಾಚ, ಅವನ ಜ್ಞಾನ ಬಲ ಕ್ರಿಯೆ ಎಲ್ಲ ಅತ್ಯಂತ ಸಹಜವಾದದ್ದು. ಏನೋ ಮಾಡಿ ಸಂಪಾದನೆ ಮಾಡಿದ್ದಲ್ಲ, ವರಬಲ ಅಲ್ಲ, ಯಾವಾಗಲೂ ಬಂದಿದ್ದಲ್ಲ, ಬೆಳೀತಾ ಬೆಳೀತಾ ಸಂಪಾದನೆ ಮಾಡಿದ್ದಲ್ಲ, ಸಹಜವಾಗಿ ಇದೆ ಎಂಬುದನ್ನು ಉಪನಿಷತ್ ಹೇಳಿದ ಮಾತಿ ಕೃಷ್ಣನ ಈ ಒಂದು ಸರ್ವಜ್ಞತ್ವ ದೃಷ್ಟಾಂತ. ಅರ್ಜುನ ಅವನ್ನೆಲ್ಲ ಕಲಿತಾನೆ. ಅದೇ ಸಮಯಕ್ಕೆ ಭೀಮಸೇನ ಸಹ ಅಲ್ಲಿ ಕಲ್ತರಂತೆ. ಇದೊಂದು ವಿಶೇಷ, ಭೀಮಸೇನ ಕಲ್ತಿದ್ದು ಕೃಷ್ಣನ ಹತ್ರ ಅಲ್ಲ, ಬಲರಾಮರ ಹತ್ರ ಕಲ್ತಿದ್ದಂತೆ. ಬಲರಾಮನ ಹತ್ರ, ಬಲರಾಮ ಹೇಳ್ಕೊಡೋದು, ಭೀಮಸೇನ ಕಲಿಯೋದು. ಇದು ಯಾವ ಲೆಕ್ಕ? ಇದು ಭೀಮಸೇನ ಏನು ಕಲಿಬೇಕು, ಬಲರಾಮ ಏನು ಹೇಳ್ಕೊಡ್ಬೇಕು ಈ ಮಧ್ಯೆ? ಯಾತಕ್ಕೆ ಭೀಮಸೇನ ಹಾಗೆ ಮಾಡಿದ ಅಂದರೆ, ಅದನ್ನೇ ಶಾಸ್ತ್ರದಲ್ಲಿ ಹೇಳ್ತಾರೆ. ಮನುಷ್ಯರಾಗಿ ಹುಟ್ಟಿದ ಮೇಲೆ, ಮನುಷ್ಯ ರೂಪದಲ್ಲಿ ಇದ್ದ ಮೇಲೆ, ಧರ್ಮೋ ಹಿ ಸರ್ವ ವಿದುಷಾಮಪಿ ದೈವತಾನಾಂ ಪ್ರಾಪ್ತೇ ನರೇಷು ಜನನೇ ನರವತ್ ಪ್ರವೃತ್ತಿ. ಜ್ಞಾನಾದಿ ಗೂಹನ ಮುತಾಧ್ಯಯನಾದಿರತ್ರ ತಜ್ಞಾಪನಾರ್ಥಮವಸತ್ ಭಗವಾನ್ ಗುರೌಚ. ಭೂಮಿಯಲ್ಲಿ ಹುಟ್ಟಿದ ಮೇಲೆ ಪ್ರತಿಯೊಬ್ಬರು ಕೂಡ ಅಧ್ಯಯನಾದಿಗಳನ್ನು ಮಾಡಲೇಬೇಕು ಅಂತ ಭಗವಂತನ ನಿಯಮ. ನಿಮಗೆ ಗೊತ್ತಿದ್ರೂ ಮಾಡಿ ಅಂತ ಪರಮಾತ್ಮ ಹೇಳ್ತಾನೆ, ಗೊತ್ತಿದ್ರೂ ಮಾಡಿ. ಯಾತಕ್ಕೆ? ಉಳಿದೋರು ತಿಳ್ಕೊಳ್ಳಿ ಅಂತ ಮಾಡಿ ಅಂತ ಹೇಳ್ತಾರೆ. ಕೃಷ್ಣ ಅದಕ್ಕೇನೆ ಸಾಂದೀಪಿನ್ನಾಚಾರ್ಯ ಹತ್ರ ಹೋಗಿ 64 ದಿವಸ ಇದ್ದು ಓದಿದಾಗಿ ಮಾಡಿ ಬಂದಿದ್ದಂತೆ. ಯಾಕೆಂದ್ರೆ ಉಳಿದವರಿಗೆ ಕೃಷ್ಣ ಓದ್ತಾ ನಾವು ಓದಬೇಕು, ಇಷ್ಟು ಅರ್ಥವಾಗಲಿ ಅಂತ ಹೇಳಿಬಿಟ್ಟು. ನಮ್ಮಪ್ಪ ಸಂಧಾನೆ ಮಾಡ್ತಾರೆ, ನಾನು ಮಾಡಬೇಕು. ಅಪ್ಪ ಮಾಡೋನಿದ್ರೆ ಇಲ್ಲದ್ರ ಗತಿ ಏನಾಗಬೇಕಾಗ? ಏ, ನಾವು ಅಪ್ಪನೇ ಮಾಡೋದಿಲ್ಲ ಸರ್, ನಾನು ಯಾಕೆ ಮಾಡಿದ್ರೆ ಕತೆ ಮುಗಿದೋಯ್ತಲ್ಲಿ. ಅದು ಶಾಸ್ತ್ರ ಹೇಳ್ತದೆ, ತಮಗೆ ಇಷ್ಟ ಇರಲಿ ಬಿಡಲಿ, ಮಕ್ಕಳು ದಾರಿ ತಪ್ಪಬಾರದು ಎಂಬ ದೃಷ್ಟಿಯಿಂದ ಆದರೂ ಕೂಡ ಒಳ್ಳೆ ಕಾರ್ಯಗಳನ್ನು ಮಾಡಿ ಅಂತ ಹೇಳಿದ್ದಾರೆ. ಅದಕ್ಕೆ ಹರಿ ಹಾಗೆ ಮಾಡಿದ, ಭೀಮಸೇನ ಹೀಗೆ ಮಾಡ್ತಾ ಇದ್ದಾರೆ. ಅದು ಹರಿ ಮಾಡಿದ ಧರ್ಮ ಶಿಕ್ಷಣ, ಇದು ವಾಯುದೇವರು ಮಾಡಿದ ಧರ್ಮ ಶಿಕ್ಷಣ. ಹನುಮದ್ ರೂಪದಲ್ಲೂ ಅಷ್ಟೇನೆ, ಸೂರ್ಯನ ಹತ್ರ ಒದ್ದಾಗಿ ಮಾಡ್ತಾರೆ. ಹನುಮಂತ ದೇವರು ಸೂರ್ಯನ ಶಿಷ್ಯ ಅಂತ ಪ್ರಸಿದ್ಧಿ, ಪದ್ಮನಾಮದಲ್ಲಿ ಕೇಳಿರ್ತೀರಿ. ತ್ರೇತೆಯಲ್ಲಿ ರಘುಪತಿಯ ಸೇವೆ ಮಾಡುವೆನೆಂದು ವಾತ ಸುತ ಹನುಮಂತನೆಂದೆನಿಸಿದ, ಪೋತಭಾವದಿ ತರಡಿ ಬಿಂಬಕ್ಕೆ ಲಂಘಿಸಿದ, ಈತ ಗೆಳೆ ಯಾರು 3 ಲೋಕದೊಳಗೆ? ತರಡಿಗಭಿಮುಖನಾಗಿ ಶಬ್ದಶಾಸ್ತ್ರವ ಪಠಿಸಿ ಉರವಡಿಸಿ ಹಿಂದೆ ಮುಂದಾಗಿ ನಡೆದ, ಪರವಪವಮಾನ ಸುತ ಉದಯಾಸ್ತ ಶೈಲಗಳ ಭರದಿ ಏರಿದ ನೀತ ಉಪಮೆಯುಂಟೆ. ಜಯ ಜಯ ಜಗತ್ರಾಣ ಜಗದೊಳಗೆ ಸುತ್ರಾಣ ಅಖಿಲಗುಣ ಸದ್ಧಾಮ ಮಧ್ವನಾಮ. ಹನುಮಂತನಾಗಿ ಓದಿದ್ದಾರೆ, ಅದು ಮತ್ತೆ ಲೋಕಮೋಹನಕ್ಕಷ್ಟೇ. ಆದರೆ ಹನುಮಂತ ಸರ್ವಜ್ಞ ಪೂರ್ಣಪ್ರಜ್ಞ, ಇವರು ಸರ್ವಜ್ಞರು ಪೂರ್ಣಪ್ರಜ್ಞರು. ಕೃಷ್ಣ ಮಾಡಿ ತೋರಿಸಿದಂತೆ ಇವರು ಮಾಡಿ ತೋರಿಸ್ತಾ ಇದ್ದಾರೆ. ಕೃಷ್ಣನ ಹತ್ರ ಓದಲಿಲ್ಲ, ಬಲರಾಮದೇವರ ಹತ್ರ ಓದಿದರು. ಏನು ಓದಿದರಂತೆ? ಗದಾಯುದ್ಧವನ್ನು ಓದಿದರಂತೆ, ಗದಾಯುದ್ಧವನ್ನು ಕಲಿತರಂತೆ. ಗದಾಯುದ್ಧವ್ರು ಹೇಳ್ಕೊಡ್ಬೇಕು, ಇವರು ಕೇಳಬೇಕು. ಈ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಈ ಮಾಡ ಕೃಷ್ಣನ ಹತ್ರ ಯಾಕೆ ಮಾಡಬಾರ್ದಾಗಿತ್ತಿದ್ರ? ನಾಟಕನೇ ಮಾಡೋದಾಗಿದ್ದರೆ ಕೃಷ್ಣನ ಹತ್ರ ಮಾಡಬಹುದಾಗಿತ್ತಲ್ಲ ಅಂದರೆ, ಕೃಷ್ಣನ ಹತ್ರ ಮಾಡಲಿಲ್ಲ. ಯಾಕೆ ಮಾಡಲಿಲ್ಲ ಅಂದರೆ, ಅವ್ರು ಹೇಳ್ಕೊಡ್ಬೇಕಾದ್ರೆ ಏನು ಮಾಡಬೇಕೀಗ? ತಿರು ಹೊಡಿಬೇಕಲ್ಲ, ದೇವ್ರಿಗೆ ಹೊಡೆಯೋದಾ? ಅದಕ್ಕೆ ಹೇಳ್ಕೊಳ್ಳಿ, ಓದಕ್ಕೆ ಹೋಗಲಿಲ್ಲವಂತೆ. ಎಂಥ ಭಕ್ತಿ ಭೀಮಸೇನ ಭಕ್ತಿ! ಅದಕ್ಕೆ ಹೇಳ್ತಾರೆ ಶುದ್ಧೇ ಭಾಗವತೆ ಧರ್ಮೇ ನಿರತೋಯದೃಕೋದರ. ಕೃಷ್ಣನ ಮೇಲೆ ಗದಾಯುದ್ಧ ಖಡ್ಗಯುದ್ಧ ಕಲಿಬೇಕಾದ್ರೆ ಹೇಳ್ಕೊಡೋದ್ಮೇಲೆ ಯುದ್ಧ ಮಾಡಬೇಕು, ಪ್ರಾಕ್ಟೀಸ್ ಆಗಬೇಕಾದ್ರೆ. ಆದರೆ ಭೀಮನ ಭಕ್ತಿ ಎಂಥದ್ದು ಅಂದರೆ ದೇವರ ವಿರುದ್ಧ ಕೈಯೆತ್ತೋದು, ಮನಸ್ಸಲ್ಲಿ ಚಿಂತನೆ ಮಾಡೋದು ವಿರುದ್ಧವಾಗಿ ಅತ್ಯಂತ ಅಪರಾಧ. ಪ್ರತ್ಯುದ್ಧಮೋಪಿ ಭಗವತಃ ಗದಾಯಾಹ, ಪ್ರತ್ಯುದ್ಧಮ ಅಂದರೆ ತಿರುಗಿ ಹೊಡೆಯೋದು, ಅತ್ಯಂತ ಅಪರಾಧವಾದ್ದರಿಂದ ಆ ಪ್ರಸಂಗನೇ ಬೇಡ. ಕೃಷ್ಣನ ಹತ್ರ ಓದಿದರೆ ಆ ಪ್ರಸಂಗ ಬರೋದ್ರಿಂದ ಕೃಷ್ಣನ ಹತ್ರ ಬೇಡವೇ ಬೇಡ ಅಂತ ಹೇಳಿಬಿಟ್ಟು ಬಲರಾಮದೇವರ ಹತ್ರ ಓದಿದರು ಅಂತ ಹೇಳಿದ್ದಾರೆ. ಅವ್ರಿಗೆ ಹೊಡಿಬಹುದು ಅಂದರೆ ಫಸ್ಟ್ ಕ್ಲಾಸೇ ಹೊಡಿಬಹುದು, ಅವ್ರಿಗೆ ಹೊಡಿಬಾರದು. ಶೇಷದೇವರವರು ಇವರು ಅವ್ರಿಗೆ ಇವರು ತುಂಬ ಮೇಲಿರೋದ್ರಿಂದ ಯೋಚನೆ ಇಲ್ಲವೇ ಇಲ್ಲ, ಪೂರ್ತಿಯಾದಂಥ ಹಿರಿಮೆ ಇದೆ. ಹೋಗಲಿ, ಬಲರಾಮನಿಗೆ ಗುರು ಅನ್ಸ್ಕೊಳ್ತಕ್ಕಂಥ ಅರ್ಹತೆ ಏನಾದ್ರು ಇರಬೇಕಲ್ಲ ಅಂದರೆ ಸ್ವಲ್ಪ ಇತ್ತು ಅಂತ ಹೇಳಿದ. ಸ್ವಲ್ಪ ಇತ್ತು ಏನಿತ್ತು ಅಂದರೆ ಶುಕ್ಲಕೇಶ ಆವೇಶ ಅವರಲ್ಲಿ ಇತ್ತು. ಕೃಷ್ಣಕೇಶ ಶುಕ್ಲಕೇಶ, ಕೃಷ್ಣಕೇಶ ರೂಪೇ ಸಾಕ್ಷಾತ್ ಭಗವಂತನಾದ ಕೃಷ್ಣ. ಶುಕ್ಲಕೇಶ ಬಲರಾಮದೇವರಲ್ಲ, ಶುಕ್ಲಕೇಶ ರೂಪದ ಆವೇಶ ಬಲರಾಮದೇವರಲ್ಲುಂಟು. ಅನೇಕರು ಬಲರಾಮನ ದಶಾವತಾರದಲ್ಲಿ ಸೇರಿಸಿಬಿಟ್ಟಿದ್ದಾರೆ. ಬಲರಾಮ ಅಂತ ಹೇಳಿದರೆ ದಶಾವತಾರದಲ್ಲಿ ಒಂದು ಬುದ್ಧರನ್ನು ತೆಗೆದು ಬಲರಾಮನ ಹೇಳೋದೇ ಅನೇಕರ ಪದ್ಧತಿ. ಎಷ್ಟೋ ಚಿತ್ರಗಳು ಹಾಗೆ ಮಾಡಿಬಿಟ್ಟಿರ್ತಾರೆ, ಈ ವಾಲ್ ಪ್ಲೇಟ್ ಹಾಕೋದು ಹಾಗೆ ಮಾಡಿಬಿಟ್ಟಿರ್ತಾರೆ. ಯಾಕೆಂದರೆ ನಮ್ಮ ಮಾತುರು ಕಣ್ಮುಚ್ಕೊಂಡು ಕೂತಿರೋದ್ರಿಂದ ಆ ಭಾವನೆ ಬರುತ್ತದೆ. ಅವ್ರು ಹೇಳಬೇಕು, ಉದಾಹರಣೆ ಹೇಳಿದ್ರೆ ಕೇಳೇ ಕೇಳ್ತಾರೆ. ಪಾಪ, ವೇದಗಳಲ್ಲಿ ಬಂದಿದೆ, ಪುರಾಣಗಳಲ್ಲಿ ಬಂದಿದೆ, ಮತ್ಸ್ಯ ಕೂರ್ಮಃ ವರಾಹಶ್ಚ ನಾರಸಿಂಹೋಥ ವಾಮನಃ ರಾಮಃ ರಾಮಃ ಕೃಷ್ಣ ಬುದ್ಧಃ ಕಲ್ಕಿ, ಇದು ಕ್ರಮ. ಇದು ಅಂದಮೇಲೆ ಬಲರಾಮದಿಂದ ಬರ್ತಾರಲ್ಲಿ ಇಬ್ಬರು ರಾಮರು, ಒಬ್ಬ ಪರಶುರಾಮ ಒಬ್ಬ ದಾಶರಥಿ ರಾಮ. ಅದನ್ನು ಬಿಟ್ಟುಬಿಟ್ಟು ಬಲರಾಮನ ಹೇಗೆ ತರ್ತೀರಿ, ಅದು ತಪ್ಪದು. ಆವೇಶ ಅಷ್ಟೇ ಹೊರತು ಸಾಕ್ಷಾತ್ ರೂಪ ಅಲ್ಲ. ಆವೇಶ ಅಂದ್ರೇನು? ಯಾವಾಗಲೂ ಬಂದು ಹೋಗಿಬಿಡುತ್ತೆ ಅಷ್ಟೇ, ಯಾವಾಗಲೂ ಇರೋದಿಲ್ಲ. ಕೃಷ್ಣ ಏನು ಸಾಕ್ಷಾತ್ ರೂಪ ಅಂದ್ರೇನು? ಯಾವಾಗಲೂ ಕೃಷ್ಣ ಕೃಷ್ಣನೇ. ಬಲರಾಮದೇವರು ಹಾಗಲ್ಲ, ಅವರು ಶೇಷದೇವರವರು. ಶೇಷದೇವರೊಳಗೆ ಕೃಷ್ಣನ ವಿಶಿಷ್ಟವಾದ ಸನ್ನಿಧಾನ ಇತ್ತು, ಆ ಶುಕ್ಲಕೇಶದ ಸನ್ನಿಧಾನ ಇತ್ತು. ಆದ್ದರಿಂದ ಆ ಯುದ್ಧ ಕಾಲಕ್ಕೆ ಅವರು ಭಾರಿ ಶ್ರೇಷ್ಠರಾಗಿಬಿಡ್ತಾ ಇದ್ರು. ಯುದ್ಧ ಕಾಲಕ್ಕೆ ಅವರು ಭೀಮಸೇನ ಏನು ಮಾಡ್ತಿದ್ರು ಗೊತ್ತೇನು? ನಮಸ್ಕಾರ ಮಾಡಿ ಓದ್ತಿದ್ರಂತ. ಬಲರಾಮದೇವರಲ್ಲಿ ಶುಕ್ಲಕೇಶ ಆವೇಶ ಬಂದ ಕಾಲಕ್ಕೆ ನಮಸ್ಕಾರ ಮಾಡಿ ಓದ್ತಿದ್ರು. ಅವ್ರು ಗದೆ ಹೊಡಿತಿದ್ರಲ್ಲ, ಹೊಡಿಸ್ಕೊಂಡ್ಬಿಡ್ತಿದ್ರಂತ. ಎಷ್ಟೇ ಬೇಕಾದ್ರೆ ಹೊಡ್ಕೊಳ್ಳಿ, ದೇವ್ರು ಹೊಡಿತಾರೆ, ತಾಯಿ ಹೊಡಿಬೇಕಾದ್ರೆ ಏನು ಯೋಚನೆ ಮಾಡಬೇಕು? ಒಂದು ಗ್ಯಾರಂಟಿ, ಮಗುವಿಗೆ ಗ್ಯಾರಂಟಿ, ನಮ್ಮಮ್ಮ ಏನು ಮಾಡಿ ಜೋರಾಗಿ ಹೊಡೆಯೋದಿಲ್ಲ, ತನ್ನ ಕೈ ಪೆಟ್ಟು ಮಾಡ್ಕೊತಾಳೆ, ನನಗೆ ಹೊಡೆಯೋದಿಲ್ಲ ಅಂತ ಗೊತ್ತು. ಅದಕ್ಕೆ ಹರಿರೇವ ಪರ್ವತ ನಮಗೆ ಹೇಳೋ ಆಚಾರ್ಯರು ಏನು ಭಯ ಈ ಮತ್ತೆ ಹೊಡಿಸ್ಕೊತಾ ಇದ್ರು. ಯಾವಾಗ ಶುಕ್ಲಕೇಶ ಆವೇಶ ಇರ್ತಿದ್ದಿಲ್ಲ ಅವ ತಿರಿ ಹೊಡಿತಾ ಇದ್ರ. ಬಲರಾಮದೇವರು ಹೊಡಿತಾ ಇದ್ದ ಶೇಷದೇವರು. ಶೇಷದೇವರು ಯಾರು ಗೊತ್ತೇನು? ಭೀಮಸೇನ ಮಗ. ಗಾಬರಿ ಇದ್ಯಾವ ಮಹಾಭಾರತದ ಗಾಬರಿ ಆಗಿಬಿಡುತ್ತೆ. ಏನೇನೋ ಕೇಳಿದ್ದು ಎದಕ್ಕಿಂತ ಜೋರ ಆಯ್ತಲ್ಲ ಅಂತ ಕೇಳಿದರೆ ನಿಜವಾಗಲೂ ಮಗ. ಹೇಗೆ ಅಂದರೆ ಬಲರಾಮದೇವರು ಶೇಷದೇವರು, ಭೀಮಸೇನ ವಾಯುದೇವರು, ಗರುಡ ಶೇಷ ರುದ್ರದೇವರು ಯಾರ ಮಕ್ಕಳು ಗೊತ್ತೇನು ಅಂತ ಹೇಳಿದ್ದಾರೆ. ಯಾ ಮಾರುತಾತ್ ಗರ್ಭ ಮಧತ್ತ ಪೂರ್ವಂ ಶೇಷಂ ಸುಪರ್ಣಂ ಗಿರಿಶಂ ಸುರೇಂದ್ರಂ ಚತುರ್ಮುಖಾಭಾನ್ ಚತುರಃ ಕುಮಾರಾನ್ ಸಾ ದ್ರೌಪದೀ ನಾಮ ಬಭೂಮ ಭೂಮೌ. ವಾಯುಭಾರತೀಯರ ಮಕ್ಕಳು ನಾಲ್ಕು ಜನ, ಗರುಡದೇವರು, ಶೇಷದೇವರು, ರುದ್ರದೇವರು ಮತ್ತು ಇಂದ್ರದೇವರು, ನಾಲ್ಕು ಜನ ವಾಯುಭಾರತೀಯರ ಮಕ್ಕಳವರು. ಅಂದಮೇಲೆ ಅವರು ವಾಯುದೇವರು, ಇವರಿವರು ಮೂಲದಲ್ಲಿ ಅವರು ಇಲ್ಲಿ ಬಂದಿದ್ದಾರೆ. ಅಂದರೆ ನಿಜವಾಗಲೂ ಹೆಸರಿಗೆ ಬಲರಾಮದೇವರು ಕೃಷ್ಣರ ಅಣ್ಣ, ನಿಜವಾಗಲೂ ಭೀಮಸೇನಿಗೆ ಮಗ. ಅಂದಮೇಲೆ ಮಗನ ನೋಡಿ ಹಕ್ಕು ಪೂರ್ತಿ, ನಮಗ ನಾನು ನೋಡಿದ್ರೆ ಹಿಂದೆಯನ್ನು ಗಂಟು ಹೋಯ್ತರಿ ಮೂರು ಹೋಯ್ತು ಅಲ್ಲಿಗೆ. ಈ ರೀತಿ ನಡೀತಾ ಇತ್ತು. ಇವತ್ತು ನಾಗಚೌತಿ, ಆದ್ದರಿಂದ ಬಲರಾಮದೇವರ ಮಹತ್ವ ಕೂಡ ಅರ್ಥ ಮಾಡ್ಕೋಬೇಕು. ಇನ್ನು ಸೂಕ್ಷ್ಮ ವಿಚಾರ ಇನ್ನೊಂದುಂಟು. ಬಲರಾಮದೇವರು ರಾಮಾವತಾರ ಕಾಲದಲ್ಲಿ ಲಕ್ಷ್ಮಣನಾಗಿ ದೇವರಿಗೆ ತಮ್ಮನಾಗಿದ್ದರು, ಲಕ್ಷ್ಮಣನಾಗಿ ಭಗವಂತನಾದ ಶ್ರೀರಾಮನಿಗೆ ತಮ್ಮನಾಗಿದ್ದರು. ಇದರಲ್ಲಿ ಅಣ್ಣನಾಗಿ ಹುಟ್ಟಿಬಿಟ್ರು ಅಂತ ಹೇಳಿದ್ದಾರೆ. ಇಲ್ಲೂ ಒಂದು ಸ್ವಾರಸ್ಯ ಉಂಟು. ಅಲ್ಲಿ ತಮ್ಮನೇ ಯಾಕಾದರೂ ಇಲ್ಲಿ ಅಣ್ಣನೇ ಯಾಕಾದರೂ ಅಂತ ಪ್ರಶ್ನೆ ಇದೆ. ಇನ್ನೊಂದು ಆಶ್ಚರ್ಯ ನೋಡಿ, ಈ ಯಾರು ಬಲರಾಮನ ದಶಾವತಾರದಲ್ಲಿ ಸೇರಿಸ್ತಾರೆ ಅವರು ಲಕ್ಷ್ಮಣನ ಅವತಾರ ಬಲರಾಮ ಅಂತ ಹೇಳ್ತಾರೆ, ಅದು ಬೇರೆ ವಿಶೇಷ. ಮತ್ತೆ ಲಕ್ಷ್ಮಣ ಯಾರಂತ ಗೊತ್ತಲ್ಲ. ಲಕ್ಷ್ಮಣ ಶ್ರೇಷ್ಠದೇವರು ಅಂದ ಮೇಲೆ ಬಲರಾಮ ಶ್ರೇಷ್ಠದೇವರಾಗುತ್ತೆ ಹೊರತು ನಾರಾಯಣ ಹೇಗಾಗ್ತಾರೆ? ಈಗ ಅಲ್ಲಿ ರಾಮರ್ತವ ಲಕ್ಷ್ಮಣ, ಆತನೇ ಇಲ್ಲಿ ಶೇಷ. ಹಾಗೆ ಲಕ್ಷ್ಮಣನ ದೇವರು ಸೇರಿಸ್ಬೇಕಷ್ಟೇ. ಈಗ ಹನ್ನೊಂದು ಏಕಾದಶ ಅವತಾರ ಆಗ್ತಾವ, ಲಕ್ಷ್ಮಣನು ನಾರಾಯಣ ಅಂತ ಕರೆದ್ಬಿಟ್ಟು ತಪ್ಪು ಹೋಗುತ್ತೆ. ಅಲ್ಲಿ ಶೇಷದೇವರು ಲಕ್ಷ್ಮಣ, ಅವರೇ ಬಲರಾಮಾಗಿ ಹುಟ್ಟಿತ್ತು. ಯೋಚನೆ ಮಾಡಿದರೆ ಒಂದು ಹೊಸ ವಿಷಯ ಗೊತ್ತಾಗುತ್ತೆ. ಲಕ್ಷ್ಮಣ ಯಾವಾಗ ರಾಮದೇವರಾದ ಸಾಕ್ಷಾತ್ ಭಗವಂತ ಕೃಷ್ಣನಾಗಿ ಅವತಾರ ಮಾಡೋಕ್ಕೆ ಅಂತ ಹೊರಟನೋ, ಶೇಷದೇವರು ತಾವು ಅವತಾರ ಮಾಡಬೇಕು ಅಂತ ಯೋಚನೆ ಮಾಡಿದರು. ಅವರ ತಲೆಗೆ ಬಂತಂತೆ, ನಾನು ಮೊದಲು ಹುಟ್ಟಬೇಕು ಆಮೇಲೆ ಹುಟ್ಟಬೇಕು ಅಂತ ಯೋಚನೆ ಮಾಡಿದರು. ಮೊದಲು ಹುಟ್ಟಬೇಕು ಆಮೇಲೆ ಹುಟ್ಟಬೇಕು, ಆಮೇಲೆ ಹುಟ್ಟೋದು ಏನಾಗುತ್ತೆ ಗೊತ್ತೇನು? ಮತ್ತೆ ತಮ್ಮನಾಗಿ ಬಿಡಬೇಕು. ನಾನೀಗ ತಮ್ಮನಾಗಿ ಬಿಟ್ಟರೆ ಅಣ್ಣನ ಸೇವೆ ಮತ್ತೆ ಮಾಡಬೇಕು. ಲಕ್ಷ್ಮಣನಾಗಿದ್ದಾಗ ರಾಮನ ಹಿಂದೆ ಓಡಾಡಿದ್ದಾನೆ, ಸಾಕಷ್ಟು ಸೇವೆ ಮಾಡಿ ಏನಾಗಿತ್ತು ಅಂತ ಲಕ್ಷ್ಮಣನಿಗೆ, ಸೇವಾ ಖಿನ್ನ ಲಕ್ಷ್ಮಣ ಅಗ್ರೇ ಹರೇರ್ಭೂತ್ ಅಂತ ಹೇಳಿದ್ದಾರೆ. ರಾಮಾವತಾರ ಕಾಲಕ್ಕೆ ವನವಾಸ ಗಿನವಾಸ ಸಿಕ್ಕಾಬಟ್ಟಿ ಮಾಡಿಬಿಟ್ಟಿದ್ದೇನೆ, ಮತ್ತೆ ಮಾಡಬೇಕಾದ್ರೆ ಪದಿತಿ ಆಗ್ಬೋದು ಅಂಥೇಳಿ ಈ ತಮ್ಮನಾದ್ರೆ ಭಾರಿ ರಿಸ್ಕ್ ಅಂತ ಅಣ್ಣನಾಗಿ ಹುಟ್ಟಿಬಿಟ್ರಂತೆ. ಅಣ್ಣನಾದ್ರೆ ಸೇವೆ ಮಾಡಬೇಕಾಗಿಲ್ಲ, ಸೇವೆ ಮಾಡಿಸ್ಕೋಬೋದೇ ಹೊರತು ಸೇವೆ ಮಾಡಬೇಕಾಗಿಲ್ಲ. ಅದಕ್ಕೆ ಅಣ್ಣನಾಗಿ ಹುಟ್ಟಿದ್ರೆ ಹೊರತು ತಮ್ಮನಾಗಿ ಹುಟ್ಟಲಿಲ್ಲ. ಇದೊಂದು ಇದು ಮಾತು ಅರ್ಥ ಮಾಡಿಕೊಂಡ್ರೆ ಶೇಷದೇವರ ಸಾಧನೆಗೆ ಒಂದು ಮಿತಿ ಇದೆ ಅಂತ ಆಯ್ತ. ಶೇಷದೇವರ ಸಾಧನೆ ಲಕ್ಷ್ಮಣರಾಗಿದ್ದ ತುಂಬ ಮಾಡಿಬಿಟ್ರು, ಬಲರಾಮನಾಗಿದ್ದ ಕಳ್ಕೊಂಡು ಬಿಟ್ರು ಅದು. ಸೊ ಬ್ಯಾಲೆನ್ಸ್ ಆಗಬೇಕಾಗಲಿ. ಆದರೆ ವಾಯುದೇವರು ಏನು ಮಾಡ್ತಾರೆ ಗೊತ್ತೇನು, ಪ್ರತಿ ಅವತಾರದಲ್ಲೂ ಸೇವಕರಾಗಿ ಹುಟ್ಟುತ್ತಾರೆ, ಪ್ರತಿ ಅವತಾರದಲ್ಲೂ ಸೇವಕನಾಗಬೇಕು. ಅಲ್ಲಿ ರಾಮದೂತ, ಇಲ್ಲಿ ಕೃಷ್ಣದೂತ, ಇಲ್ಲಿ ವ್ಯಾಸ ಶಿಷ್ಯರು, ಮೂರು ಅವತಾರದಲ್ಲೂ ಸೇವೆ ಇನ್ನೂ ಮಾಡಬೇಕು ಇನ್ನೂ ಮಾಡಬೇಕು ಅಂತ ಹೇಳ್ತಾರೆ. ಅವರಿಗೆ ಸ್ವಲ್ಪ ಹೆಚ್ಚನಿಷ್ಟು ಅಂದರೆ ಅವ್ರಿಗೆ ಪುಣ್ಯ ಅಷ್ಟು ತಗೊಳ್ಳೋ ಯೋಗ್ಯತೆ ಆಗಲಿಲ್ಲ, ಇವರಿಗಾಗಲ್ಲ, ಎಷ್ಟು ಮಾಡಿದರೂ ಸಾಲದು. ಅದಕ್ಕೆ ಹೇಳ್ತಾರೆ, ಶುದ್ಧೇ ಭಾಗವತೇ ಧರ್ಮೇ ನಿರತೋ ಯದೃಕೋತರ ಪ್ರಥಮೋ ಹನುಮಾನ್ ನಾಮ ತೃತೀಯೋ ಭೀಮ ಏವಚ ಪೂರ್ಣಪ್ರಜ್ಞ ಸ್ತೃತೀಯಸ್ತು ಭಗವತ್ ಕಾರ್ಯ ಸಾಧಕ. ಬಲರಾಮದೇವರ ಅಣ್ಣನಾಗಿ ಹುಟ್ಟಿದ್ದಕ್ಕೆ ಕೃಷ್ಣನ ನಮಸ್ಕಾರ ಮಾಡೋ ಅವಕಾಶನೇ ಕಳ್ಕೊಂಡ್ಬಿಟ್ರು. ಎಷ್ಟು ಮಿಸ್ ಆಯಿತು ನೋಡಿದ್ರೆ, ತಮ್ಮನಾಗಿದ್ದರೆ ಎಷ್ಟು ನಮಸ್ಕಾರ ಮಾಡೋದಾಯಿತು ಪ್ರತಿ ದಿವಸ, ಅಷ್ಟು ನಮಸ್ಕಾರ ಹೊರಟೋಯ್ತು. ಅದೆಲ್ಲ ಅವರಿಗೆ ಒಂದು ದೋಷ ಆಗಿಬಿಡುತ್ತೆ. ಆದ್ದರಿಂದ ಬಲರಾಮದೇವರು ಸಾಕ್ಷಾತ್ ನಾರಾಯಣನಲ್ಲ, ಅವರು ಶುಕ್ಲಕೇಶ ಆವೇಶದಿಂದ ಕೂಡಿದ ನರ ಅಂದರೆ ಶೇಷದೇವರು ಅಂತ ಅರ್ಥ. ಅಂಥ ಶೇಷದೇವರಲ್ಲಿ ಭೀಮಸೇನ ದೇವರು ಓದಲಿಕ್ಕೆ ಕಾರಣ ಅವರಲ್ಲಿ ಸನ್ನಿಧಾನ ಇದೆ, ಗೌರವ ಕೊಡಬಹುದು, ಇಲ್ಲದೆ ಹೋದ ಕಾಲಕ್ಕೆ ಹೊಡಿಬಹುದು. ಮತ್ತು ನಾನು ಅವರಿಂದ ಓದಬೇಕಾದ್ದೇನೂ ಇಲ್ಲ ಅಂತ ಹೇಳಿಬಿಟ್ಟು ತೋರಿಸಲಿಕ್ಕೆ ಅಷ್ಟು ಮಾಡಿ 3 ವರ್ಷ ಗದಾಯುದ್ಧವನ್ನು ಕಲಿತಂತೆ ಮಾಡಿದರೆ, ಕೃಷ್ಣ ಕಲಿತಂತೆ ಮಾಡಿ ತಾನು ಸರ್ವಜ್ಞ ಅಂತ ತೋರಿಸಿದರೆ, ಇವರು ಕಲಿತಂತೆ ಮಾಡಿ ತಾನು ಸರ್ವಜ್ಞರು ಅಂತ ತೋರಿಸ್ತಾರೆ. ಇದು ಬಲರಾಮದೇವರಿಂದ ಓದಿಲ್ಲ ಅಂತ ಹೇಳೋದಕ್ಕೆ ಇನ್ನು ಬೇಕಾಷ್ಟು ಪ್ರಸಂಗ ಮುಂದೆ ಬರುತ್ತೆ, ಅಲ್ಲಿ ನಾವು ಇನ್ನೂ ಗಟ್ಟಿ ಮಾಡ್ಕೋಬಹುದು. ಅಂಥ ಭೀಮಸೇನ ಆ ರೀತಿ ಆ ನಾಟಕ ಮಾಡಿದ ಮೇಲೆ ಇವತ್ತು ನಾಗ ಚವತಿ ಆಚರಣೆ ಮಾಡಬೇಕಾದ್ರೂ ಹಾಗೇನು, ಅನೇಕರು ಹಬ್ಬ ಮಾಡ್ತಾರಲ್ಲ, ಯಾವ ದೇವತೆ ಹಬ್ಬ ಮಾಡ್ತಾರೋ ಅವರೇ ಸರ್ವೋತ್ತಮರು, ಅವತ್ತಿನ ಮಟ್ಟಿಗೆ ಅವರೇ ಸರ್ವೋತ್ತಮರು. ತಪ್ಪದು, ದೇವತೆಗಳನ್ನು ಎಲ್ಲ ದೇವತೆಗಳನ್ನು ಪೂಜೆ ಮಾಡಬೇಕು, ಯಾರನ್ನು ಬಿಟ್ಟರು ಸದ್ಗತಿ ಆಗೋದಿಲ್ಲ ಅಂತ ಹೇಳಿಬಿಡ್ತಾರೆ. ಯಾವ ದೇವತೆಗಳನ್ನು ಪೂಜೆ ಮಾಡದೆ ಹೋದರೂ ಸದ್ಗತಿ ಆಗೋದೇ ಇಲ್ಲ. ಯಸ್ಯ ದೇವೇ ಪರಾಭಕ್ತಿ ಯಥಾ ದೇವೇ ತಥಾ ಗುರೌ ತಶ್ಚೈತೇ ಕಥಿತಾ ಹ್ಯರ್ಥಾ ಪ್ರಕಾಶಂತೆ ಮಹಾತ್ಮನಃ. ಹರಿಯಲ್ಲಿ ಸರ್ವೋತ್ತಮತ್ವೇನ ಹರಿಯನ್ನು ಆರಾಧಿಸಬೇಕು, ಜೀವೋತ್ತಮತ್ವೇನ ವಾಯುದೇವನ್ನು ಆರಾಧಿಸಬೇಕು, ಉಳಿದೆಲ್ಲ ದೇವತೆಗಳನ್ನು ಕೂಡ ತಾರತಮ್ಯ ಕ್ರಮದಲ್ಲಿ ಆರಾಧನೆ ಮಾಡಬೇಕು, ಎಲ್ಲ ಗುರುಗಳನ್ನು ತಾರತಮ್ಯ ಕ್ರಮದಲ್ಲಿ ಆರಾಧನೆ ಮಾಡಬೇಕು. ನಾವು ಕಟ್ಟದ ಮೇಲೆಯವರು, ನಾವೇ ಪಾದರಾಷ್ಟ್ರವನ್ನು ಸೇವೆ ಮಾಡಬೇಕು ಅನ್ನೋ ಗತಿ ಏನಾಗ, ನಾವು ಅಲ್ಲಿಯವರು, ನಾವೇ ಶ್ರೀಪಾದರಾದರೂ ಹೆಸರಾದ ಸೇವೆ ಮಾಡಬೇಕು ಅನ್ನೋ ಗತಿ ಏನು? ಅದಕ್ಕೆ ಹೇಳ್ತಾರೆ, ಪೃಥ್ವೀ ಮಂಡಲ ಮಧ್ಯಸ್ಥಾ ಪೂರ್ಣಬೋಧ ಮತಾನುಗಾಹ ವೈಷ್ಣವ ವಿಷ್ಣು ಹೃದಯ ತಾನ್ನಮಸ್ಸೇ ಗುರುನ್ಮಮ. ಮಠದ ಪ್ರಶ್ನೆ ಇಲ್ಲ ಇಲ್ಲಿ. ಆಚಾರ್ಯ ಹೇಳ್ತಾರೆ, ಸೋತ್ತಮ ಗುರವ ಪ್ರೋಕ್ತಾ, ನಮಗಿಂತ ಜ್ಞಾನಭಕ್ತಿಯಾದ ಗುಣಗಳಲ್ಲಿ ಹೆಚ್ಚಿದ್ದಾರೆ ಅಂದರೆ ನಮ್ಮ ಗುರುಗಳು ಅಂತಲೇ ಆಗ್ತಾರೆ. ಪಾಠ ಹೇಳಲಿ ಬಿಡಲಿ, ನಮಗೆ ಗುರುಗಳೇ ಅವರು. ಹೇಳಿದರೆ ಗುರುತ್ವ ಜಾಸ್ತಿನೇ ಹೊರತು ಹೇಳದೆ ಹೋದ ಮಾತ್ರಕ್ಕೆ ಗುರುತ್ವ ಹೋಗೋದಿಲ್ಲ. ಅಂದರೆ ತಾರತಮ್ಯ ಕ್ರಮದಲ್ಲಿ ಗುರುಭಕ್ತಿ ದೇವತಾಭಕ್ತಿ ಎಲ್ಲ ಮಾಡಲೇಬೇಕಾದದ್ದು, ಆಪ್ಷನಲ್ ಅಲ್ಲ, ಕಂಪಲ್ಸರಿ ಅಂತ ಹೇಳಿದ್ದಾರೆ. ಆದ್ದರಿಂದ ಗಣೇಶನ ಪೂಜೆ ನಾಗತಿ ಎಲ್ಲವನ್ನೂ ಮಾಡಬೇಕು. ಆದರೆ ಇನ್ನೊಂದು ಶಾಸ್ತ್ರ ಹೇಳುತ್ತದೆ, ದೇವತೆಗಳನ್ನು ಆರಾಧನೆ ಮಾಡಬೇಕಾದ್ರೆ ಎಚ್ಚರ ಇರಲಿ, ಅವರು ಸರ್ವೋತ್ತಮರು ಅಂತ ಏನಾದ್ರು ಆರಾಧನೆ ಮಾಡಿಬಿಟ್ರೆ ಸದ್ಗತಿ ಆಗೋದಿಲ್ಲ, ಮಹಾಪಾಪ ಬರುತ್ತೆ ಅಂತ ಹೇಳಿದ್ದಾರೆ. ಹಿರಣ್ಯಕಶಿಪು ಯಾರ ಬಾಬಾನ ಹತ್ರ ಹೋಗಲಿಲ್ಲ, ಹಿರಣ್ಯಕಶಿಪು ಯಾರ ಹತ್ರ ಹೋಗಲಿಲ್ಲ, ಅವನು ಹೋಗಿದ್ದು ಬ್ರಹ್ಮದೇವರ ಹತ್ರ ಹೋಗ್ತಾನೆ ಗೊತ್ತೇನು, ಬ್ರಹ್ಮದೇವರ ಹತ್ರ ಹೋಗ್ತಾರೆ, ಹೈಯೆಸ್ಟ್ ಅವರು ಜೀವರಲ್ಲಿ ಹೈಯೆಸ್ಟ್, ಅವರ ಹತ್ರ ಹೋಗಿ ಆರಾಧನೆ ಮಾಡಿಬಿಟ್ಟು ಜೀವನ ಸರ್ವನಾಶ ಮಾಡಿದ್ರೆ ಸತ್ತು ಹೋಗ್ತಾರೆ. ಹಿರಣ್ಯಕಶಿಪು ಹಾಗೆ ಮಾಡ್ತಾರೆ, ಅವ್ರು ಬ್ರಹ್ಮದೇವರ ಹತ್ರ ಹೋದರಲ್ಲ, ಯಾಕೆ ಉದ್ಧಾರವಾಗಲಿಲ್ಲ ಅಂದರೆ ತಾರತಮ್ಯ ಜ್ಞಾನ ಇಲ್ಲ, ಅವರೇ ಸರ್ವೋತ್ತಮರು ತಿಳ್ಕೊಂಡ್ಬಿಟ್ಟ. ಅದರಿಂದ ಅವ್ರ ಉಪಾಸನೆ ಎಲ್ಲ ಹಾಳಾಗಿ ಹೋಯಿತು. ಬನ್ನೇ ಹೇಳಲಿಲ್ಲ, ಅಸದುಪಾಸನೆಯ ನಚರಮಂತ್ಯಹೋ ಅಸದುಪಾಸನೆಯ. ಅಸದುಪಾಸನೆ ಮಾಡಿದ್ದರಿಂದ ಅವ್ರ ಸದ್ಗತಿ ಆಗಲೇ ಇಲ್ಲ. ದೇವರಿಗೆ ಉಪಾಸನೆ ಬಿಡಾಗಿಲ್ಲ, ಮಾಡಲೇಬೇಕು, ತಪ್ಪಾಗಿ ಮಾಡಾಗಿಲ್ಲ, ಅದಕ್ಕೆ ತಾರತಮ್ಯ ಜ್ಞಾನಪೂರ್ವಕ ಮಾಡಬೇಕು. ತಾರತಮ್ಯ ಜ್ಞಾನವಿದು ಪಾವಮಾನಿ ಮತಾನುಗರಿಗೆ ಕೇವಲ ಅವಶ್ಯಕವು ತಿಳಿಯುವುದು ಸರ್ವಕಾಲದಲ್ಲಿ, ಇದು ನಿಯಮ ಇದು. ಅದಕ್ಕೋಸ್ಕರನೇ ನಾಗಚತುರ್ಥಿ ಗಣೇಶ ಎಲ್ಲವನ್ನು ಮಾಡಿ ಯಾವ್ಯಾವ ದೇವತೆಗಳ ಸ್ಥಾನಮಾನ ಏನು, ಅವರನ್ನು ಎಷ್ಟೆಷ್ಟು ಮಟ್ಟಿಗೆ ಆರಾಧನೆ ಮಾಡಬೇಕು, ಹೆಚ್ಚಾದರೂ ತಪ್ಪು ಕಡಿಮೆ ಆದರೂ ತಪ್ಪು, ಸಮಾನಾಂ ವಿಷಮಾ ಪೂಜಾ ವಿಷಮಾನಾಂ ಸಮಾ ತಥಾ ಕ್ರಿಯತೆ ಏನ ದೇವೋಪಿ ಸ್ವಪದಾದ್ ಭ್ರಶ್ಯತೆ ಹಿ ಸಹ. ಪೂಜೆಯಲ್ಲಿ ಯಾರು ತಾರತಮ್ಯ ವ್ಯತ್ಯಾಸವಾಯಿತು ಅಂದರೆ ಅವನು ಮಾಡಿದ ಪೂಜೆಯಿಂದ ಉದ್ಧಾರವಾಗೋದಿಲ್ಲ ಅಲ್ಲ, ಇದ್ದಕ್ಕಿದ್ದ ಕೂಡ ಇರೋದಿಲ್ಲ, ಅವನು ಸರ್ವನಾಶದತ್ತ ಹೋಗಿಬಿಡ್ತಾನೆ. ಸ್ವಪದಾದ್ ಭ್ರಶ್ಯತೆ ಧ್ರುವಂ, ಅವನು ಖಂಡಿತ ಹಾಳಾಗಿ ಹೋಗ್ತಾನೆ ಎಂಬುದು ಸಿದ್ಧಾಂತ. ಅದಕ್ಕೆ ಹಬ್ಬಗಳನ್ನು ಮಾಡಬೇಕಾದ್ರೆ ಎಚ್ಚರ ಇರಬೇಕು, ಮೊದಲು ಕೇಳ್ಕೋಬೇಕು ಈ ದೇವತೆಗಳ ಸ್ಥಾನಮಾನ ಏನು, ನಾವು ಯಾವ ರೀತಿ ಪೂಜೆ ಮಾಡಬೇಕು, ಅದಕ್ಕೊಂದು ನಿಯಮ ಹೇಳಿಬಿಡ್ತಾರೆ. ಯಾವ ದೇವತೆಯನ್ನು ಪೂಜೆ ಮಾಡಬೇಕಾದ್ರೆ ತಾರತಮ್ಯದ ಪಟ್ಟಿ ಇದೆ, ಆ ತಾರತಮ್ಯದ ಆರಾಧನೆ ಮಾಡಬೇಕಾದರೂ ಕೂಡ ಆ ದೇವತೆ ಒಳಗೆ ಭಾರತೀಯರವಣ ಮುಖ್ಯ ಪ್ರಾಣ ಅಂತರ್ಗತ ನಾರಾಯಣ, ಅದು ಮಿನಿಮಮ್ ಮಾಡಿಟ್ಟು ಪೂಜೆ ಮಾಡಲೇಬೇಕು. ಭಾರತೀಯರವಣ್ಣ ಪೂಜೆ ಮಾಡಬೇಕಾದ್ರೆ ಮಾತ್ರ ಡೈರೆಕ್ಟ್ ಭಾರತೀಯರ ಕೃಷ್ಣ ಒಳಗೆ ದೇವರನ್ನು ಪೂಜೆ ಮಾಡಿಬಿಡೋರು, ಉಳಿದವರು ಯಾರು ಆರಾಧನೆ ಮಾಡಬೇಕು ಮಾಡಬೇಕಾದ್ರೂ ಕೂಡ ಈ ಪದ್ಧತಿ ಬಿಡಾಗಿಲ್ಲ ಅಂತ ಶಾಸ್ತ್ರ ಹೇಳಿದೆ. ಇವತ್ತು ನಾಗ ಹಾಗೆ ಶೇಷದೇವರು ಪರಮಾತ್ಮನ ಹಾಸಿಗೆಯಾಗಿದ್ದಾರೆ, ಹಾಸಿಗೆಯಾಗಿದ್ದಾರೆ, ಅನಂತಾಸನ ಪರಮಾತ್ಮ, ಅದಂತರನ್ನು ಆಸನ ಮಾಡ್ಕೊಂಡು ಮಲ್ಕೊಂಡಿದ್ದಾರೆ. ತುಂಬ ಅನೇಕರಿಗೆ ಗೊತ್ತಿಲ್ಲ ಶೇಷದೇವರು ಯಾವುದರ ಸಂಕೇತ ಗೊತ್ತಾ ಅಂತ ಹೇಳಿದ್ದಾರೆ. ನಾಗ ಯಾವುದರ ಸಂಕೇತ ಅಂತ ಕೇಳಿದರೆ ಮೃತ್ಯುವಿನ ಸಂಕೇತ ಅಂತ ಹೇಳಿದ್ದಾರೆ. ಅದಕ್ಕೇನೆ ಶಾಪ ಕೊಡು, ಸರ್ಪದಷ್ಟು ಬ್ರಿಯೇತ ಹಾವು ಕಚ್ಚಿ ಸಾಯಿಲಿ ಅಂತ ಹೇಳಿ ವೈಷ್ಣಿದ್ರಾಜನಿಗೂ ಶಾಪ ಅದರಿಂದನೇ ಬಂತು. ಅದೇ ರೀತಿಯಲ್ಲಿ ಜಯತೀರ್ಥರು ಎತ್ತಾಗಿದ್ದಾಗ ಸರ್ಪದಷ್ಟು ಬ್ರಿಯೇತ ಅಂತಲೇ ಬಂತು, ಹಾವು ಕಚ್ಚಿಯೇ ಸಾಯ್ತಾರೆ. ಅನೇಕರಿಗೆ ಗೊತ್ತಿಲ್ಲ ಅವರಿಬ್ಬರೇ ಹಾವು ಕಚ್ಚಿ ಸತ್ರು ಅಂತ ತಿಳ್ಕೊಂಡ್ಬಿಡಬಾರ್ದು. ಜಗತ್ತೆ ಪ್ರತಿಯೊಬ್ಬನು ಹಾವು ಕಚ್ಚಿಯೇ ಸಾಯ್ತಾನೆ ಅಂತ ಹೇಳಿದ್ದಾರೆ. ಪ್ರತಿಯೊಬ್ಬನು ಸಾಯೋದು ಹಾವು ಕಚ್ಚಿಯೇ. ನಮಗಿದೇನಿದು ಕ್ಯಾನ್ಸರ್ ಆಗಿ ಸಾಯ್ತಾರೆ, ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ, ವಯಸ್ಸಾಗಿ ದಿಕ್ಕಿದ್ದಾಗೆ ಸಾಯ್ತಾರೆ, ಅಂಥದ್ದು ಹಾರ್ಟ್ ಹಾವು ಎಲ್ಲಿ ಕಚ್ಚಿತು ಅಂತ ಕೇಳಿದರೆ ಭಾಗವತ ಪುರಾಣದಲ್ಲಿ ಹೇಳುತ್ತಾರೆ ಹಾವು ಅಂದ್ರೆ ಏನು ತಿಳ್ಕೊಂಡಿದ್ದೀರಿ, ದಷ್ಟಂ ಕಾಲಾಹೀನ ಜಗತ್, ಕಾಲ ಸರ್ಪ ಅಂತ ಕರೆದಿದ್ದ, ಕಾಲವೇ ಸರ್ಪ, ಕಾಲ ಸರ್ಪದಿಂದ ಕಚ್ಚಲ್ಪಟ್ಟು ಸಾಯ್ತಾರಾದ್ದರಿಂದ ಪ್ರತಿಯೊಬ್ಬರು ಹಾವು ಕಚ್ಚೇ ಸಾಯ್ತಾರೆ. ಇವತ್ತು ದೇವರು ನಾಗ ಎಲ್ಲರೂ ಕೂಡ ಹಾವು ಕಚ್ಚಿ ಸತ್ರೆ ಪರಮಾತ್ಮ ಏನಾಗಿದ್ದಾನು ಗೊತ್ತಾ, ಶೇಷಶಾಯಿಯಾಗಿ ಮಲಗಿಬಿಟ್ಟಿದ್ದಾನೆ, ಅದ್ರ ಆರಾಮ ನಿದ್ದೆ ಹೊಡಿತಾ ಇದ್ದ. ಏನು ದೇವರ ವೈಭವ, ಇನ್ಯಾರು ಶೇಷಶಾಯಿ ಅಲ್ಲ, ಪರಮಾತ್ಮ ಒಬ್ಬನೇ ಶೇಷಶಾಯಿ. ಅನಂತಿರೋ ಅನಂತ ಪದ್ಮನಾಭ ದೇವರನ್ನ ನೋಡಿ, ಅನಂತಸೇನಕ್ಕೆ ಹೋಗಿ, ರಂಗನಾಥನ ನೋಡಿ, ಶ್ರೀರಂಗಪಟ್ಟಣಕ್ಕೆ ಹೋಗಿ, ಮಲಗಿಬಿಟ್ಟಿದ್ದಾನೆ ಹಾವಿನ ಮೇಲೆ. ಇದೇನು ತೋರಿಸುತ್ತೆ, ಹಾವು ಕಂಡ್ರೆ ಓಡೋಗ್ತಾರೆ, ಹಾವಿನ ಮೇಲೆ ಮಲಗದ, ಸತ್ತಾದ್ಮೇಲೆ ಮಲಗೋದು ಬೇಕಾದ್ರೆ ಅದು ಹೆಡೆ ಎತ್ಕೊಂಡಿದೆ ಗೊತ್ತಾಯ್ತಾ, ಸತ್ತಾವಲ್ಲ ಹೆಡೆ ಎತ್ತಿದ ಹಾವು, ಐದು ಹೆಡೆ ಹಾವನ್ನು ನೋಡ್ತೇವೆ ನಾವೇ. ಅಂತ ಹಾವಿನ ಕೆಳಗೆ ಭಗವಂತ ಮಲಗಿದ್ದಾನೆ, ಏನರ್ಥ, ಅವನಿಗೆ ಮೃತ್ಯುವಿನ ಭಯ ಇಲ್ಲ ಅಂತ. ಎಲ್ಲರಿಗೂ ಮೃತ್ಯುವಿನ ಭಯ ಇದೆ, ಪರಮಾತ್ಮನಿಗೆ ಮೃತ್ಯುವಿನ ಭಯ ಇಲ್ಲ. ಅವನು ಹಾವಿನ ಮೇಲಿರೋನಾದ್ರೆ ಅಬೌ ಡೆತ್ ಅಂತ ಅರ್ಥ, ಅವನಿಗೆ ನಾಶ ಇಲ್ಲ. ಆದ್ದರಿಂದ ಹರಿರೇವ ಪರಹ, ಹರಿರೇವ ಗುರು, ಹರಿರೇವ ಜಗತ್ ಪಿತೃ ಮಾತೃ ಗತಿ. ಹಾವಿನ ಮೇಲಿದ್ದ ಚಿತ್ರ, ಅದರ ಅಂತರಾರ್ಥ ಭಗವಂತ ಮೃತ್ಯು ಇಲ್ಲದವನು. ಜನ್ಮ ಮೃತ್ಯು ಜರಾತಿಗ, ವಿಷ್ಣು ಸಹಸ್ರನಾಮ, ಜನ್ಮ ಮೃತ್ಯು ಜರಾತಿಗ, ಜನ್ಮ ಮೃತ್ಯು ಜರ ಎಲ್ಲವನ್ನ ಮೆಟ್ಟಿ ನಿಂತವನು ಪರಮಾತ್ಮ, ಅವನಿಗೆ ಹೆಸರೇ ಇಲ್ಲ. ಅದಕ್ಕೆ ಹಾವಿನ ಮೇಲೆ ಮಲಗಿದ, ಕೃಷ್ಣನಾಗಿ ಕಾಳಿಯ ಮೇಲೆ ಕುಣಿದ, ಹಾವಿನ ಮೇಲೆ ಕುಣಿಬಲ್ಲ, ಹಾವು ಕಂಡ್ರೆ ಕುಡಿಬಹುದು, ಇದ್ದಲ್ಲೇ ಕುಡಿಬಹುದು, ಅದು ದೊಡ್ಡದಲ್ಲ, ಓಡ್ಲಿಕ್ಕೋಸ್ಕರ ಇದ್ದಲ್ಲೇ ಕುಡಿದು ಓಡಬಹುದು, ಹಾವಿನ ಮೇಲೆ ಕುಣಿತಾನಲ್ಲ, ಇದಕ್ಕೆ ಸರ್ವೋತ್ತಮ ಅಂತ ಕರೀತ. ಹಾವಿನ ಮೇಲೆ ಕುಡಿಯೋದೆಂಬುದು ಬರೀ ಕಥೆಯಲ್ಲ, ಅದು ತತ್ವದ ಅರ್ಥ, ಅಂತರಾರ್ಥ ಗರ್ಭಿತವಾದ ಮಾತು. ಆದ್ದರಿಂದನೇ ಕೃಷ್ಣ ಇವತ್ತು ಶೇಷಶಾಯಿ. ನಾಗಚೇವತೆಯ ದಿವಸ ಭಗವಂತನಿಗೆ ಸಾವಿಲ್ಲ, ಆದ್ದರಿಂದ ಈ ಸಾವು ಮೃತ್ಯು ನಮಗೆ ಹಾವು ನಮ್ಮೆಲ್ಲ ಸಾವಿನ ಸಂಕೇತವಾದ್ದರಿಂದ ಅದನ್ನು ಆರಾಧನೆ ಮಾಡ್ತಾ ನಮಗೆ ಸಾವು ತಪ್ಪಿದ್ದಲ್ಲ ಗೊತ್ತು, ಆದರೆ ನಮಗೆ ಕೆಟ್ಟ ಸಾವು ಬರಬಾರದು. ಅಂತ್ಯಕಾಲಕ್ಕೆ ಭಗವಂತನ ಸ್ಮರಣೆ ಬರತಕ್ಕಂಥ ಸಾವು ಬರಬೇಕು. ಶರಣು ಹೊತ್ತೇನಯ್ಯ ಎನ್ನ ಮರಣ ಕಾಲದಲ್ಲಿ ನಿನ್ನ ಶರಣ ಸ್ಮರಣೆ ಕರುಣಿಸಯ್ಯ ನಾರಾಯಣ, ಸಂತತಂ ಚಿಂತೆಯೇನಂತಂ ಅಂತಕಾಲೇ ವಿಶೇಷತಃ ಅಂತ ಪವಿತ್ರವಾದ ಸಾವು ಬರಬೇಕು. ಓಮಿತ್ತೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ಭಗವದ್ಗೀತೆಯ ಮಾತಾಡಿದ್ದ ಸಾವು ತಪ್ಪಿದ್ದಲ್ಲ, ಹೀಗೆ ಸಾಯದೆ ಹೋದರೆ ಮತ್ತೆ ಹುಟ್ಟೋದು ತಪ್ಪಿದ್ದಲ್ಲ ಅಂತ ಹೇಳಿದ್ದಾರೆ. ಸತ್ತ ಮೇಲೆ ಮತ್ತೆ ಹುಟ್ಟಬಾರದು, ಆ ರೀತಿ ಸಾಯ್ಬೇಕು ಅಂತಿದ್ರೆ ಈ ರೀತಿ ಸಾಯಿರಿ ಅಂತ ಭಗವದ್ಗೀತೆ ಹೇಳ್ತಾ ಇದೆ. ಅದನ್ನು ನಾವು ನಾಗಚೌತಿ ಮಾಡಬೇಕಾದ್ರೆ ಶೇಷದೇವರನ್ನು ಧ್ಯಾನ ಮಾಡ್ತಾ ನಮಗೆ ಒಳ್ಳೆಯ ಸಾವನ್ನು ಕೊಡು ಅಂತ ಕೇಳಬೇಕು. ಈ ಮಧ್ಯೆ ಒಳ್ಳೆಯ ಸಾವನ್ನು ಕೊಡು, ಆಗ ನಮಗೆ ದೇವರಾಗಿ ಅತ್ಯಂತ ಪ್ರಿಯರಾಗ್ತೇವೆ. ನೀವು ಸಾವಿನ ದೇವತೆಯಾದ್ದರಿಂದ ಪ್ರಾರ್ಥನೆ ಮಾಡ್ತಾರೆ. ಆ ದೇವತೆ ಪ್ರಾರ್ಥನೆ ಮಾಡಿದ ಒಳಗೆ ಯಾರಿದ್ದಾರೆ, ಮೇಲೆ ನಾರಾಯಣ ಮಲಗಿಬಿಟ್ಟಿದ್ದಾರೆ. ಆಯಿತು, ನಾರಾಯಣ ಬಂದ, ವಾಯುದೇವರು ಬರಲಿಲ್ವಲ್ಲ ಅಂತ ಪ್ರಶ್ನೆ ಬಂದ. ವಾಯುದೇವರ ಚಿಂತನೆ ಹೇಗೆ ಮಾಡೋದೀಗ, ಬಹಳ ಸುಲಭ. ಶ್ರೇಷ್ಠದೇವರು ಏನಂತ ಕರೀತಾರೆ ಗೊತ್ತೇ, ನಾಗವನ್ನ ವಾತಾಶನ ಅಂತ ಕರೀತಾರೆ. ವಾತಾಶನ ಎಲರುಣಿ ಅಂತ ಹೆಸರು ಅದಕ್ಕೆ, ಎಲರುಣಿ. ಆದರೆ ಬದುಕಿರೋದೆ ಗಾಳಿ ಕುಡಿದು, ಅಂದರೆ ವಾಯುದೇವರಿಂದ ಬದುಕಿದ್ದಾರೆ, ದೇವರು ಬೈಮೇಲೆ ಕುಣಿತಾ ಇದ್ದಾರೆ. ಸೊ ಹರಿಸರ್ವೋತ್ತಮ, ಅವರ ಜೀವೋತ್ತಮ, ಎರಡು ಒಟ್ಟಿಗೆ ಆಗಿಬಿಡ್ತಾರೆ. ಅವರೇನು ತಿನ್ನೋದಿಲ್ಲ, ಬರೀ ಗಾಳಿ ಕುಡಿದಿರ್ತಾರೆ, ಬರೀ ಗಾಳಿ ಕುಡಿದೇ ಶ್ರೇಷ್ಠದೇವರು ಇರ್ತಾರೆ. ಗಾಳಿ ಅಂದರೆ ಆಚಾರ್ಯರು, ಅದಕ್ಕೆ ಶ್ರೇಷ್ಠದೇವರು ಆಚಾರ್ಯ ಪಾಠ ಮಾಡಬೇಕಾದ್ರೆ ಕೇಳಕ್ಕೆ ಯಾತಕ್ಕೆ ಬಂದರು ಅಂದರೆ ಅವ್ರ ಫುಡ್ಡೇ ಅದು. ವಾಯುದೇವರೇ ಅವರು ಫುಡ್, ಆದ್ದರಿಂದ ವಾಯುದೇವರ ಗ್ರಹದ ಬದುಕಿರೋದ್ರಿಂದ ಶ್ರೇಷ್ಠದೇವರು ಸದಾಕಾಲ ವಾಯುದೇವರನ್ನು ಫಣಿರಾಡು ಪಶುಶ್ರುವಾನ್ ಸ ಸನಕಾದಿ ಮುನಿಹಿ ಅಂತ ಹೇಳಿದ್ದಾರೆ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ವಾಯುದೇವರಿಂದ ಬದುಕಿ ಹರಿಯನ್ನು ಮೈ ಮೇಲೆ ಹೊತ್ತು ಶ್ರೇಷ್ಠದೇವರು ಇರೋದ್ರಿಂದ ಅಂಥ ನಾಗದ ಆರಾಧನೆ ಮಾಡಿದರೆ ಆಗ ನಮಗೆ ನಾಗಚವತಿಯಿಂದ ಇಹಾಪರ ಎರಡರಲ್ಲೂ ಕೂಡ ಒಳ್ಳೆಯ ಸಾಧನೆಯನ್ನು ಮಾಡಬಹುದು. ನಮಗೆ ಅದೇನೂ ಇಲ್ಲ, ತಂಬಿಟ್ಟು ತಿನ್ನುತ್ತೆ ಅಂತ ಹೇಳ್ತಾರೆ. ಅವ್ರಿಗೆ ಹಾಕೋದಕ್ಕೆ ತಿನ್ನೋದೇ ಜಾಸ್ತಿ, ನಾವು ಅವ್ರಿಗೆ ಹಾಕಿದೆ ಮಾಡಿಬಿಟ್ಟು ಸಿಹಿಯಾಗಿರೋ ತಿಂದು ಹಾಕಿಬಿಡ್ತಾರೆ. ಇದು ಹಬ್ಬ ಅಲ್ಲ, ನಿಜವಾದ ಹಬ್ಬ ಅಂದ್ರೆ ಉಪವಾಸ ಮಾಡೋ ಉದ್ದೇಶನೂ ಅದಕ್ಕೆ. ಪೂರ್ಣ ಉಪವಾಸವನ್ನು ಹೇಳಲಿಲ್ಲ. ಹರಿಗೆ ಮಾತ್ರ ಪೂರ್ಣ ಉಪವಾಸ, ಉಳಿದವರು ಯಾರಿಗೂ ಪೂರ್ಣ ಉಪವಾಸ ಇಲ್ಲ. ಯಾವ ಹಬ್ಬಕ್ಕೂ ಪೂರ್ಣ ಉಪವಾಸ ಮಾಡಬಾರದು. ದೇವ ಹರಿದಿನ ಏಕಾದಶಿ ಮಾತ್ರ ಪೂರ್ಣ ಉಪವಾಸ, ಕೃಷ್ಣಾಷ್ಟಮಿ ಪೂರ್ಣ ಉಪವಾಸ, ಭೀಷ್ಮ ಪಂಚಕ ಹೆಸರು ಭೀಷ್ಮಾಚಾರ್ಯ ಮಾಡೋ ಪಂಚಕ ಅಲ್ಲ, ಮತ್ತೆ ಅದು ಭೀಷ್ಮ ಪಂಚಕ ಅಂದ್ರೆ ಭೀಷ್ಮಾಚಾರ್ಯ ದೇವತೆಗಳಲ್ಲ, ಭೀಷ್ಮಾಚಾರ್ಯರು ಮಾಡಿ ತೋರಿಸಿದ್ದಕ್ಕೆ ಭೀಷ್ಮ ಪಂಚಕ ಅಂತ ಹೆಸರಷ್ಟೇ. ಆದ್ದರಿಂದ ಪೂರ್ತಿ ಉಪವಾಸ ಯಾರು ಮಾಡಿದರೆ ತಪ್ಪದು, ಪೂರ್ತಿ ಉಪವಾಸ ಮಾಡಬಾರದು ಅಂತ ಹೇಳಿ ಎಲ್ಲನೂ ತಗೊಳ್ಳಬಾರದು. ಅದಕ್ಕೆ ವಿಧಿಗಳುಂಟಲ್ಲ, ಈ ದೇವರಿಗೆ ಇಷ್ಟಿಷ್ಟು ಮಾಡಬೇಕು ಅಂತಿದೆ, ಅಷ್ಟು ಮಾಡಿದರೆ ಅದು ವಿಹಿತವಾಗುತ್ತೆ, ಆಗ ನಮಗೆ ಅನುಗ್ರಹ ಮಾಡೋದರಿಂದ ಈ ಶ್ರೇಷ್ಠ ದೇವರ ಹಿರಿಮೆಯನ್ನ ಸ್ವತಃ ಭೀಮಸೇನ ದೇವರು ಅಷ್ಟರ ಮಟ್ಟಿಗೆ ತೋರಿಸ್ತಾ ಅಲ್ಲಿ 3 ವರ್ಷಗಳ ಕಾಲ ಇದ್ದು ಅಲ್ಲಿಂದ ಹೊರಟ್ರಂತೆ. ಅದೇ ಸಮಯಕ್ಕೆ ಸಹದೇವ ಏನ್ ಮಾಡ್ತಾನೆ, ಆತನು ಓದಿಬಿಟ್ನಂತೆ. ಯಾರತ್ರ? ಉದ್ಧವ ಅಲ್ಲಿದ್ರಿಲ್ಲ, ಉದ್ಧವರ ಹತ್ರ ಕಲಿತಾ ಇದ್ದ. ಉದ್ಧವನ ಹತ್ರ ಸಹದೇವರಿಗೆ ರಾಜರೀತಿ ಶಾಸ್ತ್ರ ಅಭ್ಯಾಸವಾಯಿತು. ಅದಕ್ಕೆ ಸಹದೇವನಿಗೆ ನೀತಿಜ್ಞ ಅಂತ ಹೆಸರು, ನೀತಿ ಕೋವಿದ ಅಂತ ಹೆಸರು ಸಹದೇವನಿಗೆ. ಆತ 3 ವರ್ಷಗಳ ಕಾಲ ರಾಜನೀತಿ, ಅವರು ಶಸ್ತ್ರವಿದ್ಯೆಯನ್ನು ಅಸ್ತ್ರವಿದ್ಯೆಯನ್ನು ಅರ್ಜುನ ಮತ್ತು ಅಸುರ ಮೋಹನಾದಿಗಳನ್ನು ಮಾಡಲಿಕ್ಕೆ ಭೀಮಸೇನ ಮಾಡಿ ಅಲ್ಲಿಂದ ಹೊರಟರಂತೆ. ಇದು ವಿಶೇಷ, ಇದು ಇಲ್ಲೊಂದು ಪ್ರಸಂಗ ಬಂತು ಅಂತ ಒಂದು ಮಾತು ಹೇಳಬೇಕು. ಉದ್ಧವ ಯಾರು ಅಂತ ಪ್ರಶ್ನೆ. ಉದ್ಧವ ಯಾರ ಅವತಾರ? ಆಚಾರ್ಯ ಹೇಳುತ್ತಾರೆ, ಭಾಗವತ ಪುರಾಣ ಹೇಳುತ್ತದೆ, ಅವರು ಬೃಹಸ್ಪತಿ ಅವತಾರವೇ. ಉದ್ಧವ ಕೂಡ ಉದ್ಧವರು ಬೃಹಸ್ಪತಿ ಅವತಾರ. ನಮಗೆ ತಕ್ಷಣ ಆಶ್ಚರ್ಯವಾಗ್ತದೆ, ದ್ರೋಣಾಚಾರ್ಯ ಬೃಹಸ್ಪತಿ ಅವತಾರ, ಬೃಹಸ್ಪತಿ ಅವತಾರ ದ್ರೋಣಾಚಾರ್ಯರು, ಬೃಹಸ್ಪತಿ ಅವತಾರ ಉದ್ಧವ, ಎರಡು ರೂಪದಿಂದ ಒಬ್ಬರೇ ಯಾತಕ್ಕೆ ಬಂದರು ಅಂತ ಪ್ರಶ್ನೆ ಬಂತು. ಒಬ್ಬರೇ ಎರಡು ರೂಪ ತಗೊಂಡು ಯಾತಕ್ಕೆ ಬಂದರು? ಅದಕ್ಕೆಲ್ಲ ಕಾರಣ ಕೊಡ್ತಾರೆ ಅಂತಲೇ ಆಚಾರ್ಯರ ಸಿದ್ಧಾಂತದ ವೈಶಿಷ್ಟ್ಯ. ಅವರು ಹೇಳ್ತಾರೆ, ಮೊದಲು ಹುಟ್ಟಿದ್ದು ದ್ರೋಣಾಚಾರ್ಯರು, ಆಮೇಲೆ ಹುಟ್ಟಿದ್ದು ಉದ್ಧವ. ಕೃಷ್ಣನಿಗಿಂತ ಉದ್ಧವ ಎಷ್ಟು ವರ್ಷ ದೊಡ್ಡವರು ಅಂತ ಆಚಾರ್ಯ ಹೇಳ್ತಾರೆ, ಬಹಳ ವಿಶೇಷ. 7 ವರ್ಷ ದೊಡ್ಡವರು ಉದ್ಧವ, ಕೃಷ್ಣನಿಗಿಂತ 7 ವರ್ಷ ದೊಡ್ಡವರು. ದ್ರೋಣಾಚಾರ್ಯರು ಸುಮಾರು 700 ವರ್ಷ ದೊಡ್ಡವರು ಹೆಚ್ಚು ಕಡೆ. ಅಂದ್ರೆ 700 ವರ್ಷದ ಮುಂಚೆ ದ್ರೋಣಾಚಾರ್ಯರು ಹುಟ್ಟಿ ಆಮೇಲೆ ಉದ್ಧವ ಹುಟ್ಟಿತ್ತು. ದ್ರೋಣಾಚಾರ್ಯರಾಗಿ ಹುಟ್ಟಿದ ಬೃಹಸ್ಪತ್ಯಾಚಾರ್ಯ ಯೋಚನೆ ಮಾಡಿದರಂತೆ, ಈ ರೂಪ ದ್ರೋಣಾಚಾರ್ಯರ ರೂಪ ಮೈಲಿಗೆಯಾಯಿತು ಅಂತ ಭಯ ಆಯಿತು ಅವರಿಗೆ. ಯಾವಾಗ ಅವ್ರ ಮಗ ಹಾಲು ಕುಡಿದ ಕೊಲ್ಟ್ರಲ್ಲ, ದುರ್ಯೋಧನಕ್ಕೆ ಸಿಕ್ಕಾಕೊಂಡ್ಬಿಟ್ರಲ್ಲ, ಅಲ್ಲಿಗೆ ಆ ರೂಪ ಕೆಟ್ಟಂತೆ ಆಯಿತು. ಬ್ರಾಹ್ಮಣ ಧರ್ಮವನ್ನು ಬಿಟ್ಟು ಶಸ್ತ್ರಾಭ್ಯಾಸವನ್ನು ಕಲಿತು ಒಂದು ಯುದ್ಧ ಮಾಡಲಿಕ್ಕೆ ಅಂತ ಹೋಗಿ ಏನೇನೋ ಆಗಿಬಿಡುತ್ತೆ ಆ ರೂಪ. ಅದಕ್ಕೆ ಅವರಿಗೆ ಒಣಗಾಕೊಂಡ್ಬಿಟ್ಟು ಮೈಲಿಗೆ ಆಗಿಬಿಟ್ಟು ಇನ್ನೊಂದು ಸ್ಪೇರ್ ಹಾಕೋತಾರಲ್ಲ ಆ ಟೈಪ್ ಮಡಿ ಮಾಡಿದರೆ ಎಲ್ಲರೂ ಸ್ಪೇರ್ ಇಲ್ಲ ಗೇರಿಲ್ಲ ಯಾವುದೇ ಇರೋದೇ. 2 ಬಟ್ಟೆ ಹಬ್ಬದ ದಿವಸ ವಿಶೇಷ ಕೂಡ 2 ಬಟ್ಟೆ ಹಾಕೊಂಡಿರ್ತಾರೆ, ಅಕಸ್ಮಾತ್ ಒಂದು ಮುಟ್ಟಿಬಿಟ್ರೆ ಇನ್ನೊಂದಿರಲಿ ಅಂತೇಳಿ. ದ್ರೋಣಾಚಾರ ರೂಪ ಮೈಲಿಗೆ ಆಗಿಬಿಡುತ್ತಲ್ಲ, ಇನ್ನೊಂದು ರೂಪ ತಗೊಂಡಿರಂತವ್ರು, ಅದೇ ಉದ್ಧವನಾಗಿ ಹುಟ್ಟುತ್ತಾ ಇದ್ದಾರೆ. ದುರ್ಯೋಧನಕ್ಕೆ ಸಿಕ್ಕಾಕೊಂಡ್ಬಿಟ್ರಿ ರೂಪದಿಂದ, ದುರ್ಯೋಧನ ಹಿಡ್ಕೊಂಡ್ಬಿಟ್ಟವರನ್ನ. ಅದಕ್ಕೋಸ್ಕರ ನಾನು ದುರ್ಯೋಧನ ಹಿಡ್ಕೊಳ್ಳದಂತೆ ಇರತಕ್ಕಂಥ ರೂಪ ತಗೋಬೇಕು ಅಂತ ಯೋಚನೆ ಮಾಡ್ತಾರೆ. ದುರ್ಯೋಧನ ಮುಟ್ಟಬಾರದು ನಮ್ಮನ್ನ, ಅಂಥಲ್ಲಿ ಹುಟ್ಟಬೇಕು ಅಂತ ಯೋಚನೆ ಮಾಡಿದಾಗ ಉಪಾಯ ಸಿಗ್ತವರಿಗೆ. ಎಲ್ಲಿ ಒಳಗಾಕಿರೋ ಮುಟ್ಕೊಂಡ್ಬಿಡ್ತಾರೆ, ದೇವ್ರ ಮನೆಯಲ್ಲಿ ಹಾಕಿಬಿಟ್ರೆ ಯೋಚನೆ ಇಲ್ಲ, ದೇವ್ರ ಮನೆಯಲ್ಲಿ ಹಾಕಿಬಿಟ್ರೆ ನಿಶ್ಚಿಂತೆ. ದ್ವಾರಕಾ ಪಟ್ಟಣ ಕೃಷ್ಣನ ಮನೆ, ಅಲ್ಲಿ ಹುಟ್ಟುಬಿಟ್ರೆ ನಿಶ್ಚಿಂತೆಯಾಗಿರುತ್ತೆ ಅಂತ ಹೇಳಿ ದ್ವಾರಕೆಯಲ್ಲಿ ಹುಟ್ಟಿದ್ರು ಯಾದವರಾಗಿ ಅಂತ ಹೇಳ್ತಾರೆ. ನೋಡಿ, ಬ್ರಾಹ್ಮಣ ವೇಷ ಹಾಳಾಗೋಯ್ತು, ಕ್ಷತ್ರಿಯ ವೇಷ ಬದುಕೊಂಡ್ಬಿಡ್ತಿದ್ದ ಆಶ್ಚರ್ಯ. ಬ್ರಾಹ್ಮಣ ವೇಷ ಮೈಲಿಗೆ ಮಾಡಿಬಿಟ್ಟ ದುರ್ಯೋಧನ, ಕ್ಷತ್ರಿಯ ವೇಷ ಉದ್ಧವ ಬ್ರಾಹ್ಮಣನಲ್ಲ ಕ್ಷತ್ರಿಯ, ಆದರೆ ತುಂಬಾ ಮೇಲೆ ಹೋಗಿಬಿಡ್ತಾನೆ ಉದ್ಧವ. ದ್ರೋಣಾಚಾರ್ಯ ರೂಪ ಫೇಲ್ ಆದಲ್ಲಿ ಉದ್ಧವ ರೂಪ ಗೆಲ್ತಾ ಇದೆ. ಆ ದೃಷ್ಟಿಯಿಂದ ದ್ರೋಣಾಚಾರ್ಯ ಬುದ್ಧಿವಂತರು ಅಂತ, ಅದಕ್ಕೆ ಬೃಹಸ್ಪತ್ಯಾಚಾರ್ಯ ಅವತಾರ ಅಲ್ಲ, ಒಂದು ಕೆಟ್ಟರೆ ಮತ್ತೊಂದಿರಲಿ ಅಂತ ಹೇಳಿಬಿಟ್ಟು ಆ ಬುದ್ಧಿವಂತಿಕೆ ಮಾಡ್ತಾ ಅವರು ನಿಶ್ಚಿಂತೆಯಾಗಿ ಮಾಡ್ತಾ ಇದ್ದಾರೆ. ವಿಶೇಷವಾಗಿ ಅವರ ಆದರ್ಶ ಅರ್ಥ ಮಾಡಿಕೊಂಡ್ರೆ ಉದ್ಧವ ರೂಪಕ್ಕೆ ಕೃಷ್ಣ ಎಷ್ಟು ಹತ್ರ ಆಗ್ತಾನೋ ಗೊತ್ತೇ. ಕೃಷ್ಣ ಜೊತೆ ಡೈರೆಕ್ಟ್ ಮಾತಾಡ್ತಾರೆ, ಅಲ್ಲಿ ದುರ್ಯೋಧನ ಬರಾಗಿಲ್ಲ, ದೇವ್ರ ಮನೆಗೆ ಅವನು ಕಾಲಿಡೋದಿಲ್ಲ, ನಾಸ್ತಿಕ ತಾನೆ, ದೇವ್ರ ಮನೆಗೆ ಬರೋದೇ ಇಲ್ಲ. ಮಕ್ಕಳೇ ದೇವ್ರ ಮನೆಗೆ ಕಾಲಿಡಿದ್ರೆ ಕಾಲ ಇವತ್ತು, ಎಷ್ಟೋ ಮಕ್ಕಳು ದೇವ್ರ ಮನೆಯನ್ನು ತಿರುಗಿ ನೋಡೋದಿಲ್ಲ, ಕಡೆ ಯು ಡೋಂಟ್ ಲೈಕ್ ಅಂತ ಹೇಳ್ಬಿಡ್ತಾರೆ ಪಾಪ. ದುರ್ಯೋಧನ ಕೃಷ್ಣನ ಹತ್ರ ಬರಲಿಲ್ಲ, ಆದ್ರಿಂದ ಉದ್ಧವ ಸೇಫ್. ಕೃಷ್ಣನ ಹತ್ರ ಕೂತ್ಕೊಂಡು ಕೊಡಿ ಏನು ಕೇಳ್ತಾರೆ ಗೊತ್ತೇನು, ಅವರು ಭಾಗವತವನ್ನು ಕೇಳ್ತಾರೆ. ಉದ್ಧವ ರೂಪದಿಂದ ಕೃಷ್ಣೋದ್ಧವ ಸಂವಾದ, ಏಕಾಸ್ಕಂದ ಭಾಗವತ ಕೇಳಿದ್ದೆಲ್ಲ ಉದ್ಧವ ಕೇಳಿತ್ತು, ಮಡಿಮಡಿಯಾದ ರೂಪ. ಆದ್ರೆ ಬೃಹಸ್ಪತಿ ರೂಪದಿಂದ ಭಾಗವತ ಕೇಳೋದಿಲ್ಲ, ದುರ್ಯೋಧನ ಕೇಳಿ ಕೂತ್ಕೊಂಡು ನಿರ್ಣಯ ಮಾಡಿಬಿಡ್ತಾರೆ. ಪರಿಸರಾವರ ರೂಪದ ಹತ್ರ 4 ವರ್ಷ ಇದ್ದು 12 ವರ್ಷ ಓದಿದರೂ ಕೂಡ ಅವರು ಶಸ್ತ್ರ ತತ್ವಶಾಸ್ತ್ರಕ್ಕಿಂತ ಅಸ್ತ್ರವನ್ನೇ ಜಾಸ್ತಿ ಓದಿಬಿಟ್ರು. ಉದ್ಧವ ರೂಪದಿಂದ ವಿಶೇಷವಾಗಿ ನೀತಿ ಶಾಸ್ತ್ರವನ್ನು ಕಲಿತು ಭಾಗವತವನ್ನು ಕೇಳಿ ಉದ್ಧಾರವಾಗ್ತಾ ಇದ್ದಾರೆ. ಆದ್ದರಿಂದನೇ ಅವರಿಂದ ನೀತಿ ಪಾಠವನ್ನು ಕಲಿತಾ ಇದ್ದಾರೆ. ಸಹದೇವನೇ ಡಬಲ್ ಆಪರ್ಚುನಿಟಿ, ಈ ಉದ್ಧವ ರೂಪದಿಂದ ನೀತಿಯನ್ನು ಕಲಿತ, ದ್ರೋಣ ರೂಪದಿಂದ ಅಸ್ತ್ರವನ್ನು ಕಲಿತ, 2 ರೂಪಗಳ ಶಿಷ್ಯರಾಗಿದ್ದು ಸಹದೇವ. ಅರ್ಜುನ ಅಸ್ತ್ರ ಮಾತ್ರ ಕಲಿತ, ಅವರ ಹತ್ರ ಶಾಸ್ತ್ರ ಕಲಿಯಲಿಲ್ಲ, ಭೀಮ ಅಂತೂ ಕಲಿಯ ಪ್ರಸಂಗನೇ ಬರಲಿಲ್ಲ. ಇದು ಸಹದೇವರಿಂದ ಆದ ಒಂದು ಪ್ರಯೋಜನ. ಇಷ್ಟು ಮಾಡ್ಕೊಂಡು ವಾಪಸ್ ಹೋದ್ರಂತೆ. ಅಲ್ಲಿಗೆ ಹೋದ್ಮೇಲೆ ಇನ್ನೊಂದು ಪ್ರಸಂಗ ನಡೆಯಿತು. ವಾಪಸ್ ಹೋದ್ಮೇಲೆ ಇನ್ನು ದ್ರೋಣಾಚಾರ್ಯ ಬರೋದಕ್ಕಿಂತ ಮುಂಚಿನ ಭಾಗದಲ್ಲಿ ದ್ರೋಣಾಚಾರ್ಯ ಬಂದಿರಲಿಲ್ಲ ಅಷ್ಟೊತ್ತಿಗೆ. ಆಗ ಏನಾಗಿತ್ತು ಅಂದರೆ, ಒಂದು ಸಲ ಮತ್ತೆ ವೇದವ್ಯಾಸರು ಬರ್ತಾ ಇದ್ರಂತೆ. ಹಸ್ತಿನಾಪುರಕ್ಕೆ ವೇದವ್ಯಾಸದೇವರು ಮತ್ತೆ 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 ಬರ್ತಿದ್ರು. ಭೀಮ ಇದ್ದಾನಲ್ಲ, ಆವನು ದೇಹದೊಳಗಿರಲು ಹರಿತಾನಿರುವ ಅಂಥೇಳಿ ಮಗಲೆಲ್ಲ ಬರ್ತಿದ್ರು ಅಲ್ಲಿ. ಅವರು ಬಂದ ಪಾಠ ಮಾಡೇ ಮಾಡ್ತಿದ್ರು. ಭೀಮಸೇನೆ ಮುಂದೆ ಕೂತ್ಕೊಂಡು ಕೇಳೋದು, ಭೀಮಸೇನ, ಅರ್ಜುನ, ಧರ್ಮರಾಜ, ನಕುಲ, ಎಲ್ಲ ಪಾಠ ಕೇಳ್ತಾ ಇದ್ರು. ಆದ್ದರಿಂದ ತತ್ವಶಾಸ್ತ್ರವನ್ನು ಓದಿದರು ಅವರು. ತುಂಬ ಜನ ಬರೆದವರು ಯಾರೂ ಇದನ್ನು ಬರೆದಿಲ್ಲ. ಪಾಂಡವರು ಅಸ್ತ್ರವಿದ್ಯೆ ಓದಿದ್ದನ್ನು ಕೇಳಿದ್ದಾರೆ, ಅವರು ತತ್ವಶಾಸ್ತ್ರ ಓದಿದರಾ ಅಂತ ಪ್ರಶ್ನೆ. ಓದಿಲ್ಲ ಅಂತ ಇವರು ಭ್ರಮೆ. ಅವರೇ ಓದಿಲ್ಲ ಅಂದ್ರೆ ನಾವ್ಯಾಕೆ ಓದಬೇಕು ಅಂತ ನಾವು ಬಿಟ್ಬಿಡೋದೇವಿ. ಪಾಂಡವರೇ ಓದಲಿಲ್ಲ ಅಂದಮೇಲೆ ನಾವ್ಯಾಕೆ ಓದಬೇಕು ಅಂತ ಅಪ್ಲಿಕೇಶನ್. ಪಾಂಡವರು ಓದಿದ್ದಾರೆ, ಅವರವ್ರ ಹತ್ರ ಓದಲಿಲ್ಲ, ವೇದವ್ಯಾಸ ದೇವರ ಹತ್ರನೇ ಓದಿದ್ದಾರೆ. ನಿರ್ಣಯದಲ್ಲಿ ಹೇಳ್ತಾರೆ, ತೇ ಪಂಚ ಪಾಂಡುತನಯಾಹ ಮುಮುದುರ್ನಿತಾಂತಂ ಸದ್ಧರ್ಮಚಾರಿಣ ಉರುಕ್ರಮ ಶಿಕ್ಷಿತಾರ್ಥಾಹ ವ್ಯಾಸಾದವಾತ್ಯ ಪರಮಾಂ ಅಂತ ಹೇಳ್ತಾರೆ. ವೇದವ್ಯಾಸ ದೇವರಿಂದ ಶ್ರೇಷ್ಠವಾದ ಬ್ರಹ್ಮಸೂತ್ರಾದಿಗಳ ಅಧ್ಯಯನವನ್ನು ಮಾಡ್ತಾರೆ. ಅಷ್ಟು ಮೇಲ್ಮಟ್ಟದ ತತ್ವಜ್ಞಾನಿಗಳಾಗಿ ಹೊರಗಿನ ದೃಷ್ಟಿಯನ್ನು ಇರ್ತಾರೆ. ಭೀಮಸೇನ ಓದಬೇಕಾಗಿಲ್ಲ, ಆದರೆ ದೇವರು ಏನು ಹೇಳಿದ್ರು ಭಾರಿ ಮಹತ್ವ, ಆದ್ದರಿಂದ ಅದನ್ನು ಕೇಳ್ತಾ ಇದ್ದಾರೆ. ವಿಶೇಷ ಶೇಷಚಯನ ಪುನರ್ಧಿಯಂ ಆ ರೀತಿ ಕೇಳಿದರೆ, ಆ ರೀತಿ ಕೇಳಿದ್ದು ಪಾಂಡವರ ಬಗ್ಗೆ ಹೊಸ ಮಾಹಿತಿ ಅದು. ಒಂದು ಅವರು ವೇದವ್ಯಾಸರ ಶಿಷ್ಯರಾದ್ರಿಂದನೇ ಭೀಮರೂಪದಲ್ಲೂ ವೇದವ್ಯಾಸರ ಶಿಷ್ಯರು ಆಚಾರ್ಯರು, ಮಧ್ವರೂಪದಲ್ಲೂ ಕೂಡ ವೇದವ್ಯಾಸರ ಶಿಷ್ಯರು. ತಸ್ಯೈವ ಶಿಷ್ಯೋ ಜಗದೇಕ ಭರ್ತು. ಆದ್ದರಿಂದ ಪೂರ್ಣ ಪ್ರಜ್ಞತ್ವಕ್ಕೆ ಹೊಸ ಒಂದು ವರ್ಚಸ್ಸು ಬಂದಂತೆ ಆಯಿತು. ಇಷ್ಟೆಲ್ಲ ಮಾಡಿದ್ರಲ್ಲ, ಈಗಲೂ ಓದ್ತಾ ಇದ್ದಾರೆ ದ್ರೋಣಾಚಾರ್ಯರ ಹತ್ರ. ದಿವಸಗಳು ಕಡಿತಾ ಇದೆ. ಕರ್ಣ ಬಂದ, ನಿರಾಕೃತನಾದ, ಪರಶುರಾಮರ ಹತ್ರ ಹೋದ, ಮೋಸದಿಂದ ಓದಿದ. ಆ ವಿದ್ಯೆನೂ ಬಂತು, ಜೊತೆಗೆ ಶಾಪನೂ ಬಂತು. ವಿದ್ಯೆಯಿಂದ ಸ್ವಲ್ಪ ದಿವಸ ಎಂಜಾಯ್ ಮಾಡಬಹುದಾಗಿತ್ತು, ಆ ಶಾಪದಿಂದ ಮಾತ್ರ ವರ್ಚಸ್ಸನ್ನೇ ಕರ್ಣ ಕಳ್ಕೊಂಡು ಬಿಡ್ತಾನೆ. ಅಲ್ಲಿಯಿಂದ ವಾಪಸ್ ಬರ್ತಾ ಇದ್ದಾನೆ. ಈ ಹೊತ್ತಿಗೆ ಏಕಲವ್ಯ ಅಂತ ಇನ್ನೊಬ್ಬ ಬಂದ. ದ್ರೋಣಾಚಾರ್ಯರೇ, ನನಗೆ ಪಾಠ ಹೇಳಿಕೊಡಿ ಅಂತ ಕೇಳಿದ. ಅವರೇನು ಮಾಡಿದ್ರು, ಯಾರು ಅಂತ ಕೇಳಿದರು. ನಾವು ನಿಷಾದ ಅಂತ ಹೇಳಿದ. ನಿನಗೆ ಹೇಳೇ ಕೊಡೋದಿಲ್ಲ, ನೋ ಅಡ್ಮಿಷನ್ ಅಂತಾರಲ್ಲ, ಕಳಿಸ್ಲೇ ಇಲ್ಲ, ಕಳಿಸಿಬಿಟ್ರೆ ವಾಪಸ್ ಕಳಿಸಿಬಿಟ್ರು. ಇದು ಸೂಕ್ಷ್ಮ. ಇದು ಸೂತೋ ನಿಷಾದ ಇತಿ. ಸೂತ ಅಂತ ಕರ್ಣನನ್ನು ಬಿಟ್ಟರು, ನಿಷಾದ ಅಂತ ಏಕಲವ್ಯನನ್ನು ಬಿಟ್ಟರು. ಸೂತ ಕರ್ಣನನ್ನು ಪೂರ್ತಿ ಬಿಡಲಿಲ್ಲ, ಒಂದು ಸ್ಟೇಜ್ವರೆಗೂ ಹೇಳಿ ಮುಂದೆ ಹೇಳೋದಿಲ್ಲ ಅಂತ ಹೇಳಿದರು. ಏಕಲವ್ಯನಿಗೆ ಏನನ್ನೂ ಹೇಳಲಿಲ್ಲ, ಹೊರಟೋಗಿಬಿಟ್ಟ. ನಮ್ಮ ಜನ ಸಾಕಷ್ಟು ಬೈತಾರೆ ನೋಡಿದ್ರ. ಈಗಿನ ಕಾಲಕ್ಕೆ ಏನು ಯಾರು ಏನು ಬೇಕಾದ್ರೂ ಓದಬಹುದು. ಆಗಿನ ಕಾಲಕ್ಕೆ ರಿಸ್ಟ್ರಿಕ್ಷನ್ಸ್ ಇತ್ತಲ್ಲ. ನಮ್ಮದು ಭಾಳ ಫಾರ್ವರ್ಡ್ ಆಗಿರೋ ವಿಚಾರ ನಮ್ಮದು. ಆಗಿನ ಕಾಲದ ಜನಗಳಿಗೆ ಬ್ರಾಡ್ ಮೈಂಡೆಡ್ ಅಪ್ರೋಚೇ ಇರಲಿಲ್ಲ ಅಂತ ಆರೋಪ ಮಾಡ್ತಾ ಇರ್ತಾರೆ, ಬೈತಾ ಇರ್ತಾರೆ ನೋಡಿದ್ರ. ಒಬ್ಬ ಸೂತ ಪುತ್ರ ಅನ್ನೋದಕ್ಕೆ ಅವನಿಗೆ ಇಲ್ದಾಗಾಯ್ತು, ನಿಷಾದ ಪುತ್ರ ಇವನಿಗೆ ಇಲ್ದಾಗಾಯ್ತು, ವಿದ್ಯೆಯನ್ನ ವಂಚನೆ ಮಾಡಿದಾಗಾಯ್ತಲ್ಲ ಅಂತ ಪ್ರಶ್ನೆ ಇದೆ. ಇವರಿಗೆಲ್ಲ ಮಹಾಭಾರತ ಗೊತ್ತಿಲ್ಲ, ಆಗಿನ ವಿಷಯನೇ ಗೊತ್ತಿಲ್ಲ. ಇದು ತುಂಬ ನಮ್ಮ ಜನ ಏನು ಉತ್ತರ ಕೊಡ್ತಾರೆ ಕೆಲವರು. ಅವತ್ತಿನ ಕಾಲದ ಸಿಲೆಬಸ್ ಆಗಿತ್ತು, ನಡೆಯುತ್ತಷ್ಟೇ. ಇವತ್ತು ನಾವು ಇವತ್ತು ಅವತ್ತು ಅವರು ಅಂತ ಹೇಳುತ್ತಾರೆ. ಮಹಾಭಾರತ ಅವತ್ತಿನ ಕಥೆಯಲ್ಲ, ಯಾವತ್ತಿನ ಕಥೆಯೂ ಆಗಿರೋದಕ್ಕೆ ಅದು ರೆಲೆವೆನ್ಸ್ ಬಂದಿತ್ತು. ಎಲ್ಲ ಕಾಲಕ್ಕೂ ಧರ್ಮ ಸೂಕ್ಷ್ಮವನ್ನು ಹೇಳ್ತಾರೆ ಅಂತಾನೆ ಮಹಾಭಾರತಕ್ಕೆ ಅಷ್ಟು ಮಹತ್ವ ಇದೆಯೇ ಹೊರತು ನಡೆದು ಹೋದ ಕಥೆಯಲ್ಲದು. ಸದಾ ನಡೀತಕ್ಕಂಥ ಕಥೆಯ ಒಂದು ಚಿಕ್ಕ ರೂಪ ಅಷ್ಟೇ. ಮತ್ತೆ ಯಾಕೆ ಏಕಲವ್ಯನ ಹೇಳಿಕೊಳ್ಳಿಲ್ಲ ಹಾಗಿದ್ರೆ? ಬಹಳ ಸುಲಭ. ಆ ದ್ರೋಣಾಚಾರ್ಯ ತಪ್ಪು ಅಂತ ಇದರೊಳಗಿಲ್ಲ, ದ್ರೋಣಾಚಾರ್ಯ ತಪ್ಪಿಲ್ಲ. ಯಾಕೆ ಗೊತ್ತೇನು? ಅವರು ಕಾನೂನು ಮಾಡೋರಲ್ಲ. ಕಾಲೇಜ್ ಪ್ರಿನ್ಸಿಪಾಲ್ಗೋ ಮೇಸ್ಟರ್ಗಳಿಗೋ ಸಿಲೆಬಸ್ ಫ್ರೇಮ್ ಮಾಡೋ ಅಧಿಕಾರ ಇಲ್ಲ. ಅದು ಪಾಠ ಮಾಡೋ ಹಕ್ಕು ಮಾತ್ರ ಉಂಟೆ ಹೊರತು ಸಿಲೆಬಸ್ ಫ್ರೇಮ್ ಮಾಡೋ ಯೂನಿವರ್ಸಿಟಿನೇ ಹೊರತು ಈ ಮೇಸ್ಟರ್ಗಳು ಮಾಡೋಕ್ಕೆ ಸಾಧ್ಯ ಇಲ್ಲ. ದ್ರೋಣಾಚಾರ್ಯ ಗುರುಗಳೇ ಹೊರತು ಅವರು ನಿರ್ಮಾಣ ಕಾನೂನು ಮಾಡೋರಲ್ಲ. ಆ ಕಾನೂನು ಏನಂತ ಇತ್ತು? ಸೂತ ಪುತ್ರರಿಗೆ ಹೇಳ್ಕೊಡಬಾರದು ಪೂರ್ತ ಧರ್ಮಾಸ್ತ್ರ ಬದಲಾದವುಗಳನ್ನು, ನಿಷಾದರಿಗೆ ಏನೂ ಹೇಳ್ಕೊಡಬಾರದು, ಅದು ಕಾನೂನು. ಅದಕ್ಕೆ ದ್ರೋಣಾಚಾರ್ಯ ತಪ್ಪೇನೂ ಇಲ್ಲ, ಅದರಲ್ಲಿ ಅವರು ಬೈಲಕ್ಕೆ ಹೋಗಬಾರ್ದು. ಯಾರು ಒಬ್ಬ ಆರ್ಟ್ಸ್ನವ್ನು ಅಪ್ಲೈ ಮಾಡಿರ್ತಾನೆ MBBS ಅಪ್ಲಿಕೇಶನ್ ಕೊಡೋದಿಲ್ಲ ಅಂತಾರೆ, ಕಲ್ಲೊಡೆಯೋದಕ್ಕೆ ಸ್ಟ್ರೈಕ್ ಮಾಡಿ ಶುರು ಮಾಡಿಬಿಟ್ರೆ ಪಾಪ. ನಿಯಮ ಇರೋದೇ ಹೇಗೆ? ಅದಕ್ಕೆ ಹಾಗೆಲ್ಲ ಮಾಡೋಕ್ಕಾಗೋದಿಲ್ಲ. ಯು ಹ್ಯಾಟ್ ಅಕ್ಸೆಪ್ಟ್ ದಟ್, ಅಷ್ಟೇ ಏನು ಮಾಡಕ್ಕೆ ಬರೋದಿಲ್ಲ. ನಿಯಮವನ್ನು ಪಾಲನೆ ಮಾಡಿದರೆ ಸಂತೋಷ ಪಡಬೇಕೆ ಹೊರತು ಪ್ರೊಟೆಸ್ಟ್ ಮಾಡೋಕ್ಕೆ ಹೋಗಬಾರ್ದು. ಹಾಗೊಂದು ಪ್ರಶ್ನೆ ಬಂತು, ಹೋಗ್ಲಿ ಬಿಡಿ, ದ್ರೋಣಾಚಾರ ತಪ್ಪಲ್ಲ, ಆ ಕಾನೂನೇ ತಪ್ಪು ಅಂತ ಯಾಕೆ ಹೇಳಬಾರ್ದು? ಆಯ್ನ ಕಾಲದ ಜನ ಆ ಜಾತಿನ ಯಾಕೆ ದೂರ ಇಟ್ಟರು ಹಾಗಿದ್ರೆ? ಜನ ತಪ್ಪು ತಿಳ್ಕೋತಾರೆ, ಜಾತಿಯನ್ನು ದೂರ ಇಡಲಿಲ್ಲ ಅವರು. ದೂರ ಯಾವುದನ್ನಿಟ್ರು ಅಂದರೆ ಅವ್ರು ನಿಷಾದ, ಅವರು ನಿಷಾದ ನೀನು, ಅದಕ್ಕೆ ನಿಮ್ಮ ಅಸ್ತ್ರವಿದ್ಯೆ ಹೇಳ್ಕೊಡೋದಿಲ್ಲ ಅಂತ ಹೇಳಿದ್ರು. ಸಿಂಪಲ್ ಕಾಮನ್ ಸೆನ್ಸ್. ನಿಷಾದನ ಕೆಲಸ ಏನು? ಬೇಟೆ ಆಡ್ಕೊಂಡು ಬದುಕ್ತಾನು, ಪಶು ಪಕ್ಷಿಗಳನ್ನು ಕೊಲ್ತಾನೆ, ಅವನೇನು ಇಲ್ಲದೆ ಕೊಲ್ತಾನೆ. ಇದನ್ನೆಲ್ಲ ಕೊಟ್ಟು ಅಸ್ತ್ರಗಳು ಕೊಟ್ಟರೆ ಗತಿಯೇನಾಗಬೇಕು? ಒಂದು ದಿವಸ ಕಾಲ ಕಾಡ ಬ್ಲಾಸ್ಟ್ ಮಾಡಿ ಹಾಕ್ಬಿಡ್ತಾನೆ, ವೀರಪ್ಪನಿಗೆ ಮಿಲಿಟರಿ ಟ್ರೈನಿಂಗ್ ಕೊಟ್ಟಾಗ್ತದೆ ಅಷ್ಟೇ. ಅವನೇನು ಇಲ್ಲದೇನೆ ಪ್ರಾಬ್ಲಮ್ ಆಗಿದ್ದಾನೆ. ಏಕಲವ್ಯರಿಗೆ ಹೇಳಿಕೊಟ್ರೆ ಗತಿಯೇನಾಗಬೇಕಾಗಿ? ಇವತ್ತಿನ ಇವನಿಗೂ ಅವನಿಗೂ ಏನು ವ್ಯತ್ಯಾಸ ಇಲ್ಲ. ಅವನು ಸ್ಟಿಲ್ ಮೋರ್ ಪವರ್ಫುಲ್. ವರ ಇವನಿಗೆ ಹೊರಗಿರ ಏನೂ ಇಲ್ಲ ಅವನಿಗೆ. ಅವನಿಗೆ ಶಿವಾದಿ ದೇವರ ವರ ಇತ್ತು ಅವನು ಏಕಲವ್ಯನಿಗೆ. ಮಹಾದುಷ್ಟ ಅವನು. ಆದ್ದರಿಂದ ನಿಷಾದರಿಗೆ ಎಂದೂ ಕೂಡ ಈ ಟ್ರೈನಿಂಗ್ ಕೊಡಕ್ಕೆ ಬರೋದಿಲ್ಲ. ಇವತ್ತು ನಮ್ಮ ಕಾನೂನು ಹಾಗೆ ಇರೋದು. ಎಲ್ಲರೂ ಪಿಸ್ತೂಲ್ ಉಪಯೋಗಿಸಾಗಿಲ್ಲ, ಉಪಯೋಗಿಸಾಗಿಲ್ಲ ಅಲ್ಲ, ಹತ್ತಿರ ಇಟ್ಕೊಳ್ಳಾಗಿಲ್ಲ. ಸುಮ್ಮನೆ ರಿವಾಲ್ವರ್ ಓಡಾಡಿ ಇಟ್ಕೊಂಡು ತಕ್ಷಣ ಒಳಗೆ ಹಾಕ್ತಾರೋ ಇದ್ಬಿಟ್ಟು ಉಪಯೋಗಿಸಿಲ್ಲ. ಯಾಕೆ ಇಟ್ಕೊಂಡು ಫಸ್ಟ್ ಅಷ್ಟೇ ಎ ಕೆ 47 ಇಟ್ಕೊಂಡಿದ್ದಕ್ಕೆ ನೋಡಿ ಅವನು ವರ್ಷಗಟ್ಟಲೆ ಆಯ್ತು ಒತ್ತಾರತ್ತಿದ್ದಾನೆ ಮತ್ತೆ ವರ್ಷಗಟ್ಟಲೆ ಅವನು ಎಷ್ಟು ಕೋಟ್ಯಂತರನ ಸಪೋರ್ಟ್ ಇದೆ ಅವನು ಸಿನಿಮಾ ಆಕ್ಟರ್ ಅವನು ಕೋಟ್ಯಂತರನ ಸಪೋರ್ಟ್ ಅವರಪ್ಪ ಎಂ ಪಿ ಅಷ್ಟು ಸಪೋರ್ಟ್ ಇದ್ರು ಕೂಡ ಬಿಡಿಸ್ಲಿಕ್ಕಾಗ್ತಾ ಇಲ್ಲ ಅವನನ್ನು ಸ್ಟಿಲ್ ಹೋಗ್ತಿರ್ಬೇಕು ಹೋಗ್ತಾರೆ ವರ್ಷಗಟ್ಟಲೆ ಮುಂದೆ ಹೋಗ್ತಾನೆ ಇದೆ ಅವನೇನು ಹೊಡೆದಿಲ್ಲ ಯಾರನ್ನು ಕೊಂದಿಲ್ಲ ಅದರಿಂದ ಪೊಸೆಸಿಂಗ್ ದ ವೆಪನ್ ಅದೇ ದೊಡ್ಡ ಅಫೆನ್ಸ್ ಅದು ಒಂದು ಯಾಕೆ ಇಟ್ಕೊಂಡ ಅವನು ಮಿಲಿಟರಿ ಇಟ್ಕೊಂಡ್ರೆ ತಪ್ಪಲ್ಲ ಅವನು ಯಾಕೆ ಇಟ್ಕೊಂಡ ಇದೇ ಶಾಸ್ತ್ರ ಅಂದ್ರಿದೆ ನಾವು ಯಾರನ್ನು ಬೈತೇವೋ ಅದನ್ನೇ ಫಾಲೋ ಮಾಡ್ತಿದ್ದೇವೆ ಹೆಚ್ಚಿ ಎಂದೂ ಕೂಡ ಯಾರಿಗೆ ಲೈಸೆನ್ಸ್ ಇದೆಯೋ ಅವ್ರು ಉಪಯೋಗಿಸ್ಬೇಕೇ ಹೊರತು ಉಳಿದವ್ರು ಉಪಯೋಗಿಸಾಗಿಲ್ಲ ಲೈಸೆನ್ಸ್ ತೊಗೊಂಡ್ಬಿಟ್ರೆ ಎಲ್ಲಿ ಲೈಸೆನ್ಸ್ ಕೊಡೋದಿಲ್ಲ ಹಾಗೆಲ್ಲ ಕೂಡ ಲೈಸೆನ್ಸ್ ಎಸ್ ಸಿ ಟಿ ಏನಪ್ಪ ನಿಂಗಿದೆ ಈಗ ಔಸ್ ಕಡ್ಸಲ್ಲಿ ಮನೆ ಇದೆ ಆಯಿತು ಸುತ್ತ ಮನೆಗಳಿಲ್ಲ ಒಬ್ಬನೇ ಇದ್ದೇನೆ ಆಯಿತು ತಗೋ ಅದೇನು ಅದಕ್ಕೆ ನಿಮಗಳು ಮತ್ತೆ ಎಲ್ಲದನ್ನು ಕೊಡೋದಿಲ್ಲ 10 ವರ್ಷಗೆ ಎಷ್ಟು ಬೇಕು ಅಷ್ಟು ಮಾತ್ರ ಕೊಡ್ತಾರೆ ಅವ್ರು ಹೊಡಿಬೇಕಾದ್ರೂ ಕೂಡ ಪರ್ಮಿಷನ್ ಇರಬೇಕು ಮತ್ತೆ ರಿನ್ಯೂ ಮಾಡಿಸ್ತಿರ್ಬೇಕು ಹಾಗಾಗಿ ಲೈಸೆನ್ಸ್ ಎಕ್ಸ್ಪೈರ್ ಆದಮೇಲೆ ಏನಾದ್ರು ಹೊಡೆದ್ಬಿಟ್ಟು ಮತ್ತೆ ಸಿಕ್ಕಾಕೊಂಡ್ಬಿಡ್ತಾರೆ ಇಲ್ಲಿ ನಿಯಮಗಳವೆಲ್ಲ ಕೂಡ ಅಷ್ಟೆಲ್ಲ ಬಾಡಿನೇ ಜನನ ಕೊಂದ್ಕೊಂಡು ಹಾಕ್ತಿದ್ದಾರೆ ಇನ್ನು ಕಂಡ್ಕೊಂಡು ಇಟ್ಕೊಂಡು ಓಡಾಡಿದ್ದಕ್ಕೆ ಟಿಕೆಟ್ ಕೊಡಲಿಲ್ಲ ಕಂಡಕ್ಟರ್ ಶೂಟ್ ಆಗಿಬಿಡ್ತಾನೆ ಬಸ್ ನಿಲ್ಸಲ್ಲಿ ಡ್ರೈವರ್ ಹೊಡೆದಾಕ್ಬಿಡ್ತಾನೆ ಮನೆ ಅಪ್ಪ ಅಮ್ಮನ ಹೊಡೆದಾಕ್ಬಿಡ್ತಾನೆ ಏಪಾ ರಾಜ ಹೊಡೆದಾಕ್ಲಿಲ್ಲ ರಾಜಕುಮಾರ ಇಟ್ಕೊಂಡು ಏನಾಗುತ್ತೆ ಲೆಕ್ಕ ಹಾಕಿ ಮನುಷ್ಯ ಹೇಳಿ ಕೇಳಿ ಹುಚ್ಚ ಅವನೇನೋ ಸಿಟ್ಟು ಬಂದುಬಿಟ್ಟು ಕಾಫಿ ಕೊಡೋದವ್ರು ಶೂಟ್ ಮಾಡೋ ಬೈಕಿ ಹೆಂಡತಿ ಮಕ್ಕಳು ಹೊಂದಾಕ್ಬಿಡ್ತಾನೆ ಅದಕ್ಕೇನೆ ವೆಪನ್ಸ್ ಕೊಡಬಾರದು ಕಂಡವ್ರ ಕೈಲಿ ಅಂತ ಹೇಳುತ್ತೆ ಚಿಕ್ಕಬಳ ಕೈ ಚಾಕು ಕೊಟ್ಟೋಡಿ ಗತಿ ಏನಾಗುತ್ತೆ ಮಗು ಇಟ್ಕೊಂಡಿರ್ತೀವಿ ತಂದೆ ತಾಯಿ ಭಯ ಈಗ ಹೇಗೆ ಇಸ್ಕೋಬೇಕಾದ್ರೆ ಅಂತೇಳಿ ಹತ್ರವ್ರು ತೋರಿಸ್ತಾ ಅವರೇ ತೋರಿಸ್ತಾ ಈಗ ತೋರಿಸ್ತಾ ಇರ್ತಾರ ಏನು ಮಾಡಬೇಕು ಸುಮ್ಮನೆ ತಂದೆಲ್ಲಿ ಚುಕೊಂಡ್ಬಿಡ್ತಾರ ಅಂತ ಭಯ ತನಗಲ್ಲಿ ಚುಚ್ಕೋತಾರೋ ನಮಗಲ್ಲಿ ಚುತ್ತು ಎಷ್ಟು ಭಯ ಇದೆ ಉಪಾಯ ಮಾಡಿ ಕಿತ್ಕೋತಾರ ಅದು ಈ ಚಾಕು ಚೂರಿಗೆ ಇಷ್ಟಿದ್ರೆ ಅದು ನ್ಯೂಕ್ಲಿಯರ್ ವೆಪನ್ಸ್ ಇಂತ ದೊಡ್ಡ ವೆಪನ್ಸ್ ಅವರೆಲ್ಲ ಹೇಳ್ಕೊಡೋದು ದ್ರೋಣಾಚಾರ್ಯರು ಅದನ್ನು ಏಕರಂಗ್ ಹೇಳ್ಕೊಟ್ಬಿಟ್ಟಿದ್ರೆ ಪಶು ಪಕ್ಷಿಗಳು ಗತಿ ಏನಾಗಬೇಕು ಮನುಷ್ಯರೇ ಬದಲಕ್ಕೆ ಸಾಧ್ಯ ಇಲ್ಲ ಅದಕ್ಕೆ ಕಾನೂನು ಸರಿಯಾದ ಕಾನೂನು ಅದು ಕಂಡವರೆಲ್ಲ ಹೇಳ್ಕೊಳ್ಳಕ್ಕೆ ಬರೋದಿಲ್ಲ ಮತ್ತೆ ಕ್ಷತ್ರಿಯ ಯಾತಕ್ಕೆ ಹೇಳ್ಕೊಡ್ತಿದ್ರು ಅಂದರೆ ಮಿಲಿಟರಿ ಟ್ರೈನಿಂಗ್ ಯಾತಕ್ಕೆ ಕೊಡ್ತಾರೆ ಅನ್ನೋ ಗತಿ ಏನು ಅವರಿರೋದೇ ಅದಕ್ಕೆ ಮಿಲಿಟರಿ ಅಪಾಯಿಂಟ್ಮೆಂಟ್ ಆದ ತಕ್ಷಣ ಟ್ರೈನಿಂಗ್ ಶುರು ಮಾಡ್ತಾ ಹೇಳ್ಕೊಡೋದು ಅವ್ರಿಗೆ ಕಮಿಟ್ಮೆಂಟ್ ಇದೆ ಅವನಿಗೆ ಇದು ಆನ್ಸರಬಲ್ ಅವನು ಗೌರ್ಮೆಂಟ್ಗೆ ಆನ್ಸರಬಲ್ ಸಮಾಜಕ್ಕೆ ಆನ್ಸರಬಲ್ ಅವನು ಅದಕ್ಕೆ ಅವನಿಗೆ ಕೊಡ್ತಾರೆ ಇವ್ರು ಆನ್ಸರಬಲ್ ಅಲ್ಲ ಇವ್ರು ಕೊಡೋಕ್ಕೆ ಸಾಧ್ಯತೆ ಇಲ್ಲ ಆದ್ದರಿಂದ ಕ್ಷತ್ರಿಯ ಅಂದ್ರೆ ಏನು ತಿಳ್ಕೊಂಡಿದ್ದೀರಿ ಅವ್ರಿಗೆ ಮಿಲಿಟರಿಯಲ್ಲೂ ಕೂಡ ದೊಡ್ಡ ಆರ್ಮಿ ಲೆವೆಲ್ನಲ್ಲಿ ಇರ್ತಕ್ಕಂಥವ್ರು ಅವರು ಅವರಿಗಿರೋ ಅಧಿಕಾರ ಎಲ್ಲರಿಗೂ ಇಲ್ಲ ಆದ್ದರಿಂದ ಬೇರೆಯವರಿಗೆ ಟ್ರೈನಿಂಗ್ ಕೊಟ್ಟರೆ ತಪ್ಪು ಅವ್ರಿಗೆ ಕೊಡದೆ ಹೋದ್ರೆ ತಪ್ಪು ಅನ್ಟ್ರೈನ್ಡ್ ಮಿಲಿಟರಿ ಆಫೀಸರ್ ಅಂದರೆ ಹುಚ್ಚ ಅಂತ ಕರೀತಾರೆ ಅವ್ರು ಬೀದಿ ಕಸ ಗುಡಿಸ್ಬೇಕು ಸರಿಯಲ್ಲ ಅದು ಟ್ರೈನಿಂಗ್ ಕೊಡಬೇಕು ಉಳಿದ್ರೆ ಟ್ರೈನಿಂಗ್ ಕೊಡಬಾರ್ದು ಇದನ್ನೇ ಶಸ್ತ್ರಾಸ್ತ್ರವಿದ್ಯೆ ಅಂತ ಕರೆಯೋದು ಅದನ್ನು ಇವತ್ತು ಕಂಡುಕೊಂಡವ್ರು ಶಸ್ತ್ರ ಇಟ್ಕೊಂಡು ಜಗತ್ತು ಏನಾಗ್ತಿದೆ ನೋಡಿ ಹೇಗೆ ಜನ ಸಾಯ್ತಿದ್ದಾರೆ ಬಾಂಬ್ಗಳು ದಿವಸಕ್ಕೆ ಎಲ್ಲಿ ಬೀಳುತ್ತೋ ಯಾರಿಗೂ ಗೊತ್ತಿಲ್ಲ ಇವತ್ತಿನ ದಿವಸ ಟ್ರೈನ್ ಆಯಿತು ಬಸ್ ಆಯಿತು ಮನೆ ಆಯಿತು ಎಲ್ಲಿ ಸಿಕ್ಕಲು ಹೊರದಾಕಿಬಿಡ್ತಾರೆ ಇಷ್ಟು ಜನ ಕಣ್ಣು ತಪ್ಪಿಸಿ ಬರ್ತಾರೆ ಇದು ಆಶ್ಚರ್ಯ ಎಂಥ ಸೆಕ್ಯೂರಿಟಿನ ತಪ್ಪಿಸಿ ಹೇಗೆ ಬರ್ತಾರಲ್ಲ ಇದೆಲ್ಲ ಶಸ್ತ್ರದ ಬಗ್ಗೆ ನಿಯಮ ಇಲ್ಲದೆ ಹೋದರೆ ಜಗತ್ತು ಉಳಿಯೋದಿಲ್ಲ ಅಂತಾನೆ ನಿಯಮ ಮಾಡಿರೋದು ಏಕಲವ್ಯ ನಿಷಾದನ ಪುತ್ರ ನಿಷಾದವನು ಅದಕ್ಕೆ ಹೇಳ್ಕೊಡ್ಲಿಲ್ಲ ಅಂತ ಹೇಳಿಬಿಟ್ಟು ಇನ್ನೊಂದು ತುಂಬ ಜನ ಗೊತ್ತಿಲ್ಲ ಕಾರಣ ನಿಜವಾಗಲೂ ಸೂತಪುತ್ರನಲ್ಲ ಅವನು ಕುಂತಿಯ ಮಗ ಕ್ಷತ್ರಿಯ ಅವನು ಏಕಲವ್ಯ ಕೂಡ ಸೂತಪುತ್ರನಲ್ಲ ಅವನು ನಿಷಾದ ಪುತ್ರನಲ್ಲ ಅವನು ಒಬ್ಬ ರಾಜನ ಮಗನೇ ಹಿರಣ್ಯಧನುಷದ ರಾಜನ ಮಗ ಅವನು ಕರ್ಣನಿಗೆ ತಾಯಿ ಬಿಟ್ಟಿದ್ದಕ್ಕೋಸ್ಕರ ಇಲ್ಲಿ ಬೆಳೆದ ಅವನಿಗೆ ಹಾಗಲ್ಲ ಅವನ ಫ್ರೆಂಡ್ ಒಬ್ಬಿದ್ದಂತೆ ಹಿರಣ್ಯಧನುಷ ರಾಜನಿಗೆ ಒಬ್ಬ ಫ್ರೆಂಡ್ ಇದ್ದ ಬೇಟೆ ಆಡೋನು ಅವನಿಗೆ ಮಕ್ಕಳಿರಲಿಲ್ಲ ನಿನ್ನ ಮಗನ ಕೊಡಿ ಸಾಕೋತೀರಿ ಅಂತ ಕೇಳಿದ ಕೊಟ್ಟುಬಿಟ್ಟ ಅವನು ಸಾಕೊಂಡ್ಬಿಟ್ಟ ಅವನು ನಿಷಾದನಾಗಿ ಡೆವಲಪ್ ಆದ ಅವನು ಅಂದಮೇಲೆ ಇಬ್ಬರು ಕ್ಷತ್ರಿಯರು ಕೂಡ ದಾರಿ ತಪ್ಪಿಟ್ಟುಬಿಟ್ಟು ಒಬ್ಬ ಸೂತಪುತ್ರನಾದ ಒಬ್ಬ ನಿಷಾದ ಪುತ್ರನಾದ ಇಬ್ಬರಿಗೂ ಓದೋ ಹೊರತು ಬರಲೇ ಇಲ್ಲ ಇದು ಒಂದು ಭಾಗ ಇನ್ನೊಂದು ಭಾಗ ಏನು ಗೊತ್ತೇನು ಏಕಲವ್ಯ ಈಗ ಹೋದವರು ಸುಮ್ಮನೆ ಆಗಲಿಲ್ಲ ಸೀದಾ ವಾಪಸ್ ಹೋದ ಕರ್ಣ ಪರಿಸರ ಹೊರತು ಹೋದರೆ ಇವನು ಅಡವಿ ಸೇರಿದವನು ಹೊಸ ಯೋಚನೆ ಮಾಡಿದ ದ್ರೋಣಾಚಾರ್ಯ ಹೇಳ್ಕೊಡೋದಿಲ್ಲ ತಾನೆ ನಾನೇ ಕಲಿತೇನೆ ಅಂತ ಕೂತ್ಕೊಂಡೆ ನಾನೇ ಕಲಿತೇನೆ ಕಲಿತರೆ ವಿದ್ಯೆ ಹೇಗೆ ಬರಬೇಕು ಅದಕ್ಕೆ ದ್ರೋಣಾಚಾರ್ಯ ಗುರುಗಳು ಅಂತ ಅವ್ರದ್ದು ಮಣ್ಣಿನ ಒಂದು ಆಕೃತಿ ಮಾಡಿ ಮಣ್ಣಿನ ನಾಗಪ್ಪ ಮಾಡ್ತಾರಲ್ಲ ಮಣ್ಣಿನ ದ್ರೋಣಾಚಾರ್ಯ ಮಾಡಿಬಿಟ್ಟವನು ಮಣ್ಣಿನ ನಾಗಪ್ಪ ಮಣ್ಣಿನ ಗಣೇಶ ಅಲ್ಲ ಮಣ್ಣಿನ ದ್ರೋಣಾಚಾರ್ಯ ಮಾಡ್ಕೊಂಡ್ಬಿಟ್ಟ ಮಾಡ್ಕೊಂಡು ನಿತ್ಯ ಪೂಜೆ ಶುರು ಮಾಡಿದ ಆರಾಧನೆ ಮಾಡೇ ಬಿಟ್ಟ ಆಶ್ಚರ್ಯ ಏನು ಗೊತ್ತೇನು ವಿದ್ಯೆ ಬರಲು ಶುರುವಾಯ್ತು ಅವನಿಗೆ ಈ ನಮಗೆ ಅರ್ಥ ಆಗುತ್ತೆ ಪ್ರತಿಭೆ ಪೂಜೆ ಮಾಡಿದ್ರು ಕೂಡ ಅನುಸಂಧಾನ ಇದ್ದರೆ ಫಂಕ್ಷನ್ ಮಾಡುತ್ತೆ ಅಂತ ಇದ್ದಾನೆ ಫಂಕ್ಷನ್ ಮಾಡುತ್ತೆ ವಿದ್ಯೆ ಬರಲು ಶುರುವಾಯ್ತು ಅವನಿಗೆ ಕಲ್ಲಕ್ಕೆ ಶುರುವಾಯಿತು ಕೆಲವು ದಿವಸ ನಡೀತು ದ್ರೋಣಾಚಾರ್ಯ ಹೇಳ್ಕೊಡ್ತಾ ಇದ್ದಾರೆ ಪಾಂಡವರಿಗೆ ಕೌರವರಿಗೆಲ್ಲ ಕೂಡ ದಿವಸಗಳು ಕಡಿತಾ ಇದೆ ಅವ್ರು ಹೇಳಿದಂತೆಯೇ ಅರ್ಜುನರ ಮೇಲೆ ವಿಶೇಷ ಪ್ರೀತಿಯಿಂದ ಹೇಳ್ಕೊಡ್ತಾ ಇದ್ದಾರೆ ಬೇರೆಯವರಿಗಿಂತ ಹೆಚ್ಚೆಚ್ಚು ಹೇಳ್ಕೊಡ್ತಾ ಇದ್ದಾರೆ ಹಾಗಿದ್ದಾಗ ಅರ್ಜುನರನ್ನ ಬಗ್ಗೆ ಅವ್ರಿಗೆ ಎಷ್ಟು ಕಾಳಜಿ ವಹಿಸಿದ್ರು ಅಂದರೆ ಒಂದು ಸಲ ನದಿಯಲ್ಲಿ ಸ್ನಾನ ಮಾಡ್ತಾ ಇದ್ರು ಗಂಗಾ ನದಿಯೊಳಗೆ ಆಗ ಮೊಸಳೆ ಬಂದು ಕಾಲು ಹಿಡ್ಕೊಂಡ್ಬಿಡ್ತಂತ ಅವ್ರ ಕಾಲನ್ನು ಮೊಸಳೆ ಬಂದು ಕಾಲು ಹಿಡ್ಕೊಂಡ್ತು ದ್ರೋಣಾಚಾರ್ಯ ನೋಡಿದರು ಇನ್ನು ಉಪಯೋಗ ಮಾಡ್ಕೊಂಬೋಣ ಅಂತ ತೀರ್ಮಾನ ಮಾಡಿದರು ಅವರು ಹೋ ಅಂತ ಕೂಲಕ್ಕೆ ಶುರು ಮಾಡಿಬಿಟ್ರು ದ್ರೋಣಾಚಾರ್ಯ ಎಷ್ಟು ಸಮರ್ಥರಾಗಿದ್ದರು ಅಂದರೆ ಗೊತ್ತಲ್ಲ ದರ್ಬೆ ಮಂತ್ರಿ ಹೆಸರು ಮೂದೋದ್ ಕತೆ ಮೊಸಳೆ ಏನು ಮಾಡಕ್ಕೆ ಶಸ್ತ್ರ ಅಸ್ತ್ರ ಸುಖವಾಗಿ ಬಿಡಿಸ್ಕೊತಾ ಇದ್ರು ಅವ್ರಿಗೆ ಅಷ್ಟು ಧೈರ್ಯ ಪೂರ್ತಿ ಇತ್ತು ಶಕ್ತಿನೂ ಇತ್ತು ಯೋಚನೆ ಮಾಡಿದ್ರಂತೆ, ನಾನು ಪರೀಕ್ಷೆ ಮಾಡೋಣ ಅಂತ ಯೋಚನೆ ಮಾಡಿದ್ರು. ಮೊಸಳೆ ಕಾಲು ಹಿಡಿದ್ರೆ ಪರೀಕ್ಷೆ ಮಾಡ್ತಾರಂತೆ, ಎಷ್ಟು ಶಕ್ತಿ ಇರಬೇಕು ಅವ್ರು ಲೆಕ್ಕ ಹಾಕಿ ನೋಡೋಣ. ಮೊಸಳೆ ಕಾಲು ಹಿಡಿದ ಕಾಲಕ್ಕೆ ಟೆಸ್ಟು, ಜೋರಾಗಿ ಕೂಗ್ತಾರೆ, ಕಾಪಾಡಿ 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 ಅಂತ ಕೂಗ್ತಾರೆ. ಎಲ್ಲ ಬರ್ತಾರೆ, ಕೌರವರು ಬರ್ತಾರೆ, ಪಾಂಡವರು ಬರ್ತಾರೆ. ಕೌರವರೆಲ್ಲ ಆಕಾಶ ನೋಡ್ತಾರೆ ಅಂತ ಬಿಡ್ತಾರೆ. ಮೊಸಳೆ ಅನ್ನಂತೂ ಭಯಪ್ಪ ಹೋಗೋದಿಲ್ಲ ಅಂತಾರಲ್ಲ, ನಮ್ಮ ಜನ ಒಳ್ಳೆ ಕ್ರೆಡಿಟ್ ಕೈ ಕೊಟ್ಬಿಡ್ತಾರೆ. ಪಾಪ ಎಲ್ಲ ದೂರ ಹೋಗಿಬಿಟ್ರು. ಅರ್ಜುನ ನೋಡ್ದ ತಕ್ಷಣ ಹತ್ರ ಬರ್ತಾನೆ, 5 ಬಾಣ ತಗೋತಾನೆ, ಮೊಸಳೆ ಹೊಡಿತಾನೆ, ಮೊಸಳೆ ಕೊಂದಾಕ್ತಾನೆ, ದ್ರೋಣಾಚಾರ್ಯ ಮೇಲೆ ಕೆಳ್ಕೋತಾನೆ. ಭಾರಿ ಖುಷಿ ಆಯ್ತಂತ ಅವ್ರಿಗೆ. ಅವ್ರು ತಮ್ಮದೇ ಶಕ್ತಿ ಇತ್ತು ಪಾಪ. ಅವ್ರು ಹೇಳ್ತಾರೆ, ನೋಡಿದ್ಯಾ, ಎಲ್ಲರೂ ಹೇಳ್ತಾರೆ, ನೋಡಿದಿರೋ ಇಲ್ಲೋ, ನೀವು ಇಷ್ಟು ದಿವಸ ಓದಿದ್ದೀರಿ, ಏನು ಉಪಯೋಗ ಮಾಡ್ಕೊಳ್ಳಿಲ್ಲ. ಆದರೆ ಅರ್ಜುನ ಏನು ಮಾಡಿದ, ಉಪಯೋಗ ಮಾಡಿಕೊಂಡ, ತನ್ನ ಗುರುಗಳ ಪ್ರಾಣ ರಕ್ಷಣೆಗೆ ಧಾವಿಸಿ ಬಂದ, ಅದನ್ನು ಮಾಡಿದ. ಅದಕ್ಕೆ ನನಗೆ ಪ್ರಿಯ ಶಿಷ್ಯ, ಜಾಸ್ತಿ ಹೇಳಿಕೊಡ್ತೇನೆ ಅಂತ ಹೇಳಿದರೆ. ಭೀಮ ಬಿಡಿಸ್ಲಿಲ್ಲ, ಅರ್ಜುನ ಕ್ರೆಡಿಟ್ ಹೋಗಲಿ ಅಂತಲೇ ಕಾಯ್ತಾ ಇದ್ದಿದ್ದು. ಅರ್ಜುನ ಆ ರೀತಿ ಮಾಡಿ 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 ಜಾಸ್ತಿ ಕಲ್ತ್ಕೋಬೇಕು, ಒಂದು ಉಪಯೋಗ ಆಗಬೇಕು ಅಂತ ಹೇಳಿ ಮಾಡಿದ್ದು. ಉಳಿದವರಿಗೆಲ್ಲ ಕೈಲಾಗಲಿಲ್ಲ, ಬಿಟ್ಟುಬಿಟ್ರು. ದುರ್ಯೋಧನ ಆಗಲಿ ಕೈಲೂ ಆಗಲಿಲ್ಲ, ಅವ್ರ ಮನಸ್ಸು ಇರಲಿಲ್ಲ, ಅವ್ರ ಕೈಲಾಗಲೇ ಇಲ್ಲ. ಈ ರೀತಿ ನಡೀತಾ ಹೋದಾಗ ಒಂದು ಸಲ ಏನಾಗಿತ್ತಂತೆ, ಮಧ್ಯರಾತ್ರಿ ಸಾಯಂಕಾಲ 8 ಗಂಟೆ ಹೊತ್ತು ಸಮಯ, ಅವತ್ತು ಒಳ್ಳೆ ರಾತ್ರಿ ಕಾಲ ಬೇರೆ, ಜೊತೆಗೆ ಮಳೆ ಬೇರೆ ಬರ್ತಿತ್ತಂತೆ. ಇವತ್ತು ಮಳೆ ಬಂದಿದೆಯಲ್ಲ, ಒಳ್ಳೆ ಕಾಲ ಇದ್ದಾಗ, ಒಳ್ಳೆ ಮಳೆಗಾಲ ಇದೆ, ಮಳೆ ಬರ್ತಾ ಇದೆ. ಆ ಸಮಯಕ್ಕೆ ಊಟಕ್ಕೆಲ್ಲ ಕೂತಿದ್ದಾರೆ, ಊಟಕ್ಕೆ ಕೂತಿದ್ದಾರೆ. ಆಗ ದ್ರೋಣಾಚಾರ್ಯ ಹೇಳಿದ್ದಾರಂತೆ, ಅಡಿಗೆವನು ಹೇಳಿ ಬಡಿಸೋನು ಹೇಳಿರ್ತಾರೆ, ನೋಡು ನೀನು ಊಟಕ್ಕೆ ಬಡಿಸ್ತಿ, ಅರ್ಜುನ ಬಡಿಸ್ತಿರ್ಬೇಕಾದ್ರೆ ದೀಪ ಆರಿಸಿಬಿಡು ಅಂತ ಹೇಳಿದ್ದಾರೆ. ಅರ್ಜುನ ಬಡಿಸ್ಬೇಕಾದ್ರೆ ದೀಪ ಆರಿಸಿಬಿಡು. ತಕ್ಷಣ ಅವನು ಹಾಗೆ ಮಾಡಿಬಿಟ್ಟ, ಅರ್ಜುನ ಊಟಕ್ಕೆ ಕೂತ ಜಾಗದಲ್ಲಿ ದೀಪ ಆರಿಸಿಬಿಟ್ಟ. ತಕ್ಷಣ ಕತ್ಲಾಗೋಯ್ತು. ಆಗ ಅರ್ಜುನ ಏನು ಮಾಡಿದನಂತೆ, ಊಟ ಮಾಡ್ತಿದ್ನಲ್ಲ ಹಾಗೆ ಊಟ ಮಾಡೇ ಬಿಡ್ತಾನೆ, ಮತ್ತೆ ಊಟ ಮಾಡೇ ಬಿಡ್ತಾನೆ ಕತ್ಲಲ್ಲಿ. ಶಾಸ್ತ್ರ ಹೇಳ್ತದೆ ದೀಪ ಇಲ್ಲದ ಊಟ ಮಾಡಬಾರದು ಅಂತ ಹೇಳ್ತಾರೆ. ದೀಪ ಇದ್ದ ಮಧ್ಯಾಹ್ನ ಬಿಸಿ ಬಿಸಿ ಊಟ ಮಾಡೇ ಆಸ್ಪತ್ರೆ ಸೇರೋರು ಇರ್ತಾರೆ. ಪಾಪ, ಇನ್ನು ಕತ್ಲಲ್ಲಿ ಊಟ ಮಾಡಿದ್ರೆ ಗತಿ ಏನಾಗಬೇಕು? ಈ ಮತ್ತೆ ಕತ್ಲಲ್ಲಿ ಊಟ ಮಾಡಿದರೆ ಏನಂತ ಗೊತ್ತಾಗೋದಿಲ್ಲ. ಆದ್ದರಿಂದ ಯಾವಾಗಲೂ ಬೆಳಕಿನಲ್ಲೇ ಊಟ ಮಾಡಬೇಕು ಅಂತೇಳಿ ಅರ್ಥ. ಅದಕ್ಕೆ ನಮ್ಮ ಆರೋಗ್ಯ ದೃಷ್ಟಿ ಬೆಳಕಿನಲ್ಲೇ ತಿನ್ನಬೇಕು, ಅದು ಹೊರಗಿನ ಅರ್ಥ. ಒಳಗಿನ ಅರ್ಥ ಏನು ಗೊತ್ತಾ, ಬೆಳಕು ಅಂದರೆ ಜ್ಞಾನ, ತಿಳಿದು ತಿನ್ನಬೇಕು ಹೊರತು ಕಣ್ಣು ಮುಚ್ಕೊಂಡು ತಿನ್ನಬಾರದು ಅಂತ ಅರ್ಥ. ತಿಳಿದು ಏನು ತಿಳಿದು ತಿಂತ, ರುಚಿ ನೋಡಿ ತಿಂತಾರೆ ಹೊರತು ತಿಳಿದು ತಿನ್ನೋದೇ ಇಲ್ಲ ಜನಗಳು. ರುಚಿ ನೋಡಿಬಿಟ್ರೆ ಸಾಕೆ ಹೊರತು ಅದು ತಿನ್ನಬೇಕು ಪದಾರ್ಥ ತಿನ್ನಬಾರದು. ಈರುಳ್ಳಿ ತಿನ್ನಬೇಕೋ ಇಲ್ಲ, ಎಷ್ಟು ರುಚಿ ಇರುತ್ತೆ ನಿಮಗೇನು ಗೊತ್ತುಬಿಡ್ರಿ, ತಿಂದಾಕಿಬಿಡ್ತಾರೆ. ಇದು ತಿನ್ನೋದಲ್ಲ. ಭಗವಂತ ಗೀತೆಯಲ್ಲಿ ಹೇಳ್ತಾನೆ, ಆಹಾರದ ಮೇಲೆ ನಮ್ಮ ಇಡೀ ಜೀವನದ ಒಂದು ಸೌಧ ನಿಂತಿದೆ ಅಂತ ಹೇಳಿದ್ದಾರೆ. ಆಹಾರದ ಮೇಲೆ ನಮ್ಮ ಜೀವನದ ಒಟ್ಟು ಇತಿಹಾಸ ನಿಂತಿದೆ ಅಂತ ಹೇಳಿದ್ದಾರೆ. ನಾವು ಒಳಗೆ ಡೈರೆಕ್ಟ್ ತಿಂತಕ್ಕಂಥ ಆಹಾರ, ನಮ್ಮ ವಾಹನಕ್ಕೆ ಪೆಟ್ರೋಲ್ ಹಾಕಬೇಕಾದ್ರೆ ಪೆಟ್ರೋಲ್ ಬ್ಯಾಂಕ್ ಸೆಲೆಕ್ಟ್ ಚೂಸ್ ಮಾಡ್ಕೊಂಡು ಹೋಗ್ತಾನೆ, ಎಲ್ಲಿ ಪ್ಯೂರ್ ಪೆಟ್ರೋಲ್ ಹಾಕ್ತಾರೆ ಸರಿಯಾಗಿ ಹಾಕ್ತಾರೆ ನೋಡ್ಕೊಂಡು ಹೋಗ್ತಾನೆ. ಪೆಟ್ರೋಲ್ ಬ್ಯಾಂಕ್ ಎಷ್ಟು ಕಷ್ಟಪಡ್ತಿರಲ್ಲ, ವಾಹನಕ್ಕೆ ಅದು ಜಡಪದಾರ್ಥ, ಅದಕ್ಕೆ ಇಷ್ಟು ಯೋಚನೆ ಮಾಡ್ತಿರಲ್ಲ ನೀವು ಚೇತನ, ನಿಮ್ಮ ಹೊಟ್ಟೆ ಮತ್ತೆ ಯಾರದ ಹೊಟ್ಟೆ ಎಲ್ಲ, ಅದು ಕಂಡು ಕಂಡ್ರೆ ಕೊಟ್ಟಾಗೆಲ್ಲ ಹಾಕ್ತಿರೋದೇ ಬಾಯಿಯೊಳಗೆ, ಕೊಟ್ಟ ಕುಡ್ದ ಕೊಟ್ಟ ತಿಂದ, ಹಾಗೆಲ್ಲ ಮಾಡಬಾರದು. ಅದನ್ನು ಟೆಸ್ಟ್ ಮಾಡದೆ ತಿನ್ನಬಾರದು, ಅದಕ್ಕೆ ಬೆಳಕಿನಲ್ಲಿ ತಿನ್ನಬೇಕು ಹೊರ ಕತ್ತಲಲ್ಲಿ ತಿನ್ನಬಾರದು ಅಂತ ಹೇಳಿದ್ದಾರೆ. ಇವತ್ತು ಕತ್ತಲಲ್ಲೇ ತಿಂತಿರೋದು, 90% ಪಾಲು ಜನ ಕಣ್ಣು ಮುಚ್ಕೊಂಡು ತಿಂದು ಬಿಡ್ತಾರೆ. ಕೊಟ್ಟ ಅಂದರೆ ತಿಂದ ಅಷ್ಟೇ, ಕೈ ತೊಳೆಯೋ ಅಭ್ಯಾಸ ಇಲ್ಲ, ಕಾಲು ತೊಳೆಯೋದಿಲ್ಲ, ಪದ ಆ ತಟ್ಟೆ ಎಂತ ಹೋದಿರ್ತಾರೆ, ಲೋಟ ಎಂತ ಹೋದಿರ್ತಾರೆ ದೇವರಿಗೆ ಗೊತ್ತು. ಅದ್ದೋದು ತಿನ್ಬೋದು ಅಷ್ಟೇ ಹೊರತು ಒಬ್ಬಿಬ್ಬರು ಎಂಜಲ್ ಅಲ್ಲ, ಸಾವಿರಾರು ಜನಗಳ ಎಂಜಲ್ ಆಗಿರುತ್ತೆ. ದಿನಗಳಗಡೆ ಪೇಪರ್ ನೋಡ್ತಿರ್ತಾರೆ ಎಂತೆಂಥ ಜ್ವರಗಳು ಬರ್ತವೆ, ರೋಗಗಳು ಬರ್ತಿರೋದೀಗ, ಏಡ್ಸ್ ತಗೊಳ್ಳಿ, ಆ ಡೆಂಗೆ ಜ್ವರ ತಗೊಳ್ಳಿ, ಎಷ್ಟು ಜ್ವರಗಳು ಬರುತ್ತೆ. ಕೆಲವೊಂದು ಒಂದು ರಹಸ್ಯ ನಿಗೂಢ ಜ್ವರಗಳು, ಹೈದರಾಬಾದ್ ಎಷ್ಟು ಜನ ಮಕ್ಕಳು ಸತ್ತು ಹೋಗಿಬಿಟ್ರು ಪಾಪ, ಎಷ್ಟು ಜನ ಮಸ್ತಿ ಏನಂತ ಗೊತ್ತಾಗ್ತಿಲ್ಲ ಡಾಕ್ಟರ್ಗಳಿಗೆ. ಆ ಸಾರ್ಸ್ ಅಂತೂ ಇನ್ನೊಂದು ವಿಚಿತ್ರವಾದ ರೋಗ. ಇದೆಲ್ಲ ನೋಡಿ ಏನು ತೋರಿಸುತ್ತೆ ನಮಗೆ, ಇದ್ದಿದ್ದಲ್ಲಿ ಎಷ್ಟು ಜಾಗರೂಕರಾಗಿರ್ಬೇಕು ನಾವೀಗ. ಯಾವುದೇ ರೋಗ ಹರಡಬೇಕಾದ್ರೆ ಮೇನ್ ಗೇಟ್ ಅಂದರೆ ಫುಡ್ಡು, ಮೇನ್ ಗೇಟ್ ಓಪನ್ ಮಾಡಿಬಿಟ್ರೆ ಹಾಗೂ ಹಾಗೆ ನೀರು ಅನ್ನ ತಿಂದ ಅಂದರೆ ಅಲ್ಲಿ ಕತೆ ಮುಗೀತು ಅಂತ. ಆದ್ರೆ ಅಲ್ಲಿ ಒಳ್ಳೆ ತಿಂದೆ ಹೋದರೆ ತುಂಬ ಅಪಾಯ ಉಂಟು, ಆದ್ದರಿಂದ ಆಹಾರದ ನಿಯಂತ್ರಣ ಮಾಡಲೇಬೇಕಲ್ಲ, ಅದಕ್ಕೆ ಕತ್ತಲಲ್ಲಿ ತಿನ್ನಬಾರದು ಬೆಳಕಲ್ಲಿ ತಿನ್ನಬೇಕು ಅಂತ ಶಾಸ್ತ್ರ. ಅರ್ಜುನ ಹಾಗೆ ತಿಂತಿದ್ದವನು, ಅವ ತುಂಬ ಅರ್ಜೆಂಟ್ ನೋಡಬೇಕಾಗಿತ್ತು, ಅವಸರದ ಹಾಗೆ ತಿಂದುಬಿಟ್ಟ, ಎರಡು ತುತ್ತು ಬಾಯಿಲಿ ಹಾಕ್ಕೊಂಡ ನಿಲ್ಲಿಸಿದ, ಯೋಚನೆ ಮಾಡಿದ. ಅರ್ಜುನಂಥ ಮಹಾತ್ಮರು ಹೇಗೆ ಬದುಕ್ತಾರೆ ನೋಡಬೇಕು, ಅವನು ಯೋಚನೆ ಮಾಡ್ತಾ ಇದ್ದಾನೆ. ದೀಪ ಇಲ್ಲ, ತಟ್ಟೆ ತನಗೆ ಕಾಣೋದಿಲ್ಲ, ಕೈ ನೇರವಾಗಿ ತಟ್ಟೆಗೆ ಹೋಗುತ್ತೆ, ಅಲ್ಲಿಂದ ಬಾಯಿಗೆ ಹೋಗುತ್ತೆ, ತಟ್ಟೆಗೆ ಹೋಗುತ್ತೆ ಬಾಯಿಗೆ ಹೋಗುತ್ತೆ, ಯಾಕೆ ಹೀಗೆ ಅಂತ ಯೋಚನೆ ಮಾಡಿದೆ. ದೀಪ ಇಲ್ಲದೆ ಹೋದರೂ ಕೂಡ, ತಟ್ಟೆ ಕಾಣದೆ ಹೋದರೂ ಕೂಡ, ಸರಿಯಾಗಿ ಕೈಗೆ ತಟ್ಟೆ ಅಲ್ಲಿಂದ ಬಾಯಿ ವಾಪಸ್ ಬರುತ್ತಲ್ಲ, ಯಾಕೆ ಅಂತ ಯೋಚನೆ ಮಾಡಿದನಂತೆ. ನೋಡಿ, ಅಪ್ಲೈಡ್ ಸೈನ್ಸ್ ಬೇರೆ, ಬರೀ ಮೆಕ್ಯಾನಿಕಲ್ ಓದೋದು ಬೇರೆ. ಆತ ಗೊತ್ತಾಯಿತು, ಓಹೋ ಇದು ಅಭ್ಯಾಸ ಬಲ, ಜೀವನ ಪೂರ್ತಿ ಊಟ ಮಾಡಿ 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 ಅಭ್ಯಾಸ ಬಲ, ಆದ್ದರಿಂದ ಹಾಗಾಯಿತು ಅಂತ ಗೊತ್ತಾಯಿತು. ಕಷ್ಟ ಎದ್ದೇ ಬಿಟ್ಟ, ಆಪೋಸರ ತಗೊಂಡು ಎದ್ದೇ ಬಿಟ್ಟ, ಸೀದಾ ಹೊರಟ ಹೊರಗೆ. ಕತ್ಲು, ಮಳೆ, ಮೋಡ, ಗಾಢಾಂಧಕಾರ ಇಷ್ಟೆಲ್ಲ ಸೇರಿದೆ. ಹೋದವನು ಪ್ರಾಕ್ಟೀಸ್ ಶುರು ಮಾಡಿದ. ನಮಗೆ ಅಭ್ಯಾಸ ಇದ್ದಿದ್ದಕ್ಕೋಸ್ಕರ ತಟ್ಟೆ ಕಾಣದೆ ಹೋದರೂ ಕೂಡ ನಮಗೆ ತಿನ್ನಲಿಕ್ಕೆ ಬರುತ್ತೆ ಅಂತಾದರೆ, ಚೆನ್ನಾಗಿ ಅಭ್ಯಾಸ ಮಾಡಿದರೆ ಕತ್ಲಲ್ಲೂ ಬಾಣ ಹೊಡಿಲಿಕ್ಕೆ ಬರಬೇಕಲ್ಲ ಅಂತ ಅಪ್ಲೈ ಮಾಡಿದೆ. ಕಟ್ಲಲ್ಲಿ ಗುರಿ ಯಾಕೆ ಹೊಡಿಬಾರದು ನಾವು, ನಮ್ಮ ಬಾಯಿ ಗುರಿ ತಪ್ಪಿಲ್ಲ ಅಂದ ಮೇಲೆ ಆ ಗುರಿ ಯಾಕೆ ತಪ್ಪಬೇಕು? ಶುರು ಮಾಡಿಬಿಟ್ಟ ಪ್ರಾಕ್ಟೀಸ್ ಮಾಡಲಿಕ್ಕೆ. ಗುರಿ ಏನದಕ್ಕೆ ಅಂತ ಕೇಳಿದರೆ ಅಲ್ಲಿ ಶಬ್ದಗಳನ್ನು ಹುಡುಕಿ ಶುರು ಮಾಡೋದು, ಶಬ್ದ ಬರಲು ಹೊಡೆಯೋದು, ಶಬ್ದ ಬರೆಯಲು ಹೊಡೆಯೋದು. ಬೆಳೆ ಬೆಳಗು ಪ್ರಾಕ್ಟೀಸ್ ಮಾಡಿ ಮಾಡಿ ಬೆಳಗಾಗೋ ಹೊತ್ತಿಗೆ ಶಬ್ದವೇದಿ ವಿದ್ಯೆ ಪಾರಂಗತನಾಗಿಬಿಟ್ಟಂತೆ. ಶಬ್ದವೇದಿ ಕಣ್ಣು ಕಾಣಬೇಕಾಗಿಲ್ಲ ಅವನಿಗೆ, ಶಬ್ದ ಕಾಣಿದ್ರೆ ಹೊರಗಡೆ ಸಾಕು, ಸೀದಾ ಅಲ್ಲಿ ಹೋಗಿಬಿಡಬೇಕು.